ஸ்ரீமாராயணம் பவசந்தாபம் ரமயன் சாதுசாதகான் கிருஷ்ணமேக கிருபா வ்ருஷ்டிஹி வ்ருஷ்ட்யா புஷ்ணாதமாமபி கனகபீதசீல கேவலானந்தலீல கருஷஹரணசீல கஞ்சமந்தாரமால கவிஜன பரிபால காலமேகோகநீல கரீஷிகரக்ரே பாதுஸ்ரீலக்ஷ்மீலோல ஸ்ரீலங்கரலதச்சைல வாசிலாபிதாமராயாபாதமாமித்யம்ஸ்ரீநிவாசபுரத்யுமாஹா ஸ்ருதிஷதபரிஹீதாஹா சுத்தபாவேஹீதாஹா கமலநீயதாஹா கஞ்சமேத்ரப்ரதீதாஹா சகலஜகதீதாஹா சர்வசம்பத்சமேதாஹா பிரவிஷதுமமசேதாஹா பிரத்யஹம் ரங்கநாதாஹா சுபஹி ப்ரமே புவி மனோரமே ஹரிபத்திதாயாம் கிருபாலுதாயாம் சுவிரஸ்திதாயாம் விபத்ரிபோர்மத்வமேத்தமக்காஹா பலதே ரணபாவா வீடமுகோபிவத்மீ ஜடமதிரபிரியமிதத்ஜாயதே ப்ராஜ்ஞமூலிகி சகலவஜனஜேதோ தேவதா பாரதீதா நமவசதிநிதத்தாம் தனிஹிம் மானசேச சுமேஸ்வராய திதபூதிகத்வராய ப்ரேமப்ரஹோத்தகிரிஜா துரிபாஸ்வராய மங்களேதாய நம சிவாயித்தாந்தவித்வாந்தவித்வம்சனிக்கணாச்சரணீம்பரே புருஷோத்தமவாதாப்ஜோயேஷாஸ்திரோவிதாருஷோத்தமேதாட்சோருஷராம்சம்சோம்சம்சவா ப்ரஹ்மண்யரேதகுருராஜாக்யோ வர்த்ததாம் மோ மானசே தம் வந்தே நிருஸிம்ஹரே சனிலயம் ஸ்ரீவியாசராஜ்பூஜிதம் தாயந்தம் மனசா நிருஸிம்ஹசரணம் ஸ்ரீ ஸ்ரீபாதராஜம் குரும் அச்சிகலிலகல்போயம் ப்ரத்யர்த்தி வெரிகேசே வியாசதே தகுரோ பூயாதே அஸ்மதிஷ்டாத்த சித்தே. ஓம் நமோ ஆதிராஜாய தீர்க்கதாரிதிரகாசிநேராஜபோகப்ரதாத்ரே ச நமோஸ்தே ஜெயதாயினே பக்தானாம் மனசாம்போஜ பானவே காமதேனவே நமதாங்கல்பதருவே ஜெஹிந்திரகுருவே நமஹ ப்ரணமத்தாமதேனஞ்சாபஜத்புரதரோபமம் ஸ்ரீபாவபோஜபுட்பாதசிந்தாமிபாஸ்மேஹே வந்தாருகல்பதருவே வாதிகைருவபானவே ஸ்ரீராமச்சந்திரகுருவே நமஸ்காருண்யசிந்தவே. மன்மனோவிஷ்டவரதம் சர்வாபீஷ்டபரப்ரதம் புரந்தரகுரும் வந்தே தாசஸ்ரேஷ்டம் தயாஹநிதிம் அஜ்ஞானதிமிரச்சேதம் புத்திசம்பத்ப்ரதாயகம் விஜயாக்ஷகுரும் வந்தே ஆகதாதிதிரகாலத்யம் ஆகமார்த்தமிஷாரதம் தியாகபோகசகமாயுக்தம் பாகண்ணாலிமம் வந்தே ஜலகேசநிபாகாரம் ஜகதீஷபராஶ்ரயம் ஜகன்நாதகுரும்பகே நமஸ்ரீதேவேந்திரதீர்த்தாரியான் துவைதசித்தாந்தகோவிதாந்தேகதாசேஷதுவாதாம் தீரதீர்த்தகுருப்ரியான் ஆபாதமோள் பிரயந்தம் குருணாம் அபதிம் ஸ்மரேத் ஸ்ரீரநிஜாஹா பிரணஷ்யந்தி சித்யந்தி ச மனோரதாஹா ஸ்வச்சஸ்ததாம் சேஷ்டமங்களான் பவந்து. ஒவ்வொப்ப தாசர சாகித்தியத லட்சண அது பேரு பேரையே இருக்கும்பத்தக்கம் சித்தாந்த எல்ல ஹரிதாசர்களு ஒந்தே சாகித்யத லட்சணி வர்ணனை எம்பத்தக்கூ மாடுவது ஆகுவதாகலும் கூட மாடுவதில்ல. யாக்கெந்திர அவரவர உபாசனா மார்க்க விஷயம் தெளிஸ்தக்கிரம ಲಕ್ಷಣಗಳಿಂದಲೇ ವ್ಯತ್ಯಾಸವನ್ನು ತೋರಿಸ್ತಕ್ಕಂಥದ್ದು. ಅದೇವ ಪುರಂದರದಾಸರ ಸಾಹಿತ್ಯದ ಲಕ್ಷಣವಾಗಲಿ, ವಿಜಯರಾಯರ ಸಾಹಿತ್ಯದ ಲಕ್ಷಣವಾಗಲಿ, ಗೋಪಾಲ ಜಗನ್ನಾಥ ದಾಸಾದಿಗಳ ಲಕ್ಷಣವಾಗಲಿ, ಅದು ಸಾಹಿತ್ಯದ ಲಕ್ಷಣದಿಂದಲೇ ಅದರ ಪೃಥಕ್ಕರಣವನ್ನು ಹೇಳಬೇಕು ಎಂಬತಕ್ಕಂಥದ್ದು ಕೂಡ ಸಿದ್ಧಾಂತ. ಇವೆಲ್ಲ ಬಹಳ ದೊಡ್ಡ ಮಟ್ಟದ ಪ್ರಶ್ನೆಗಳು. ಆ ಸಾಹಿತ್ಯದ ಲಕ್ಷಣವನ್ನು ಈಗ ನಾನು ಪ್ರತಿಪಾದನೆ ಮಾಡಲಿಕ್ಕೋಸ್ಕರ ಇದನ್ನು ಉಪಯೋಗಿಸ್ಕೊಳ್ಳೋದಿಲ್ಲ. ಆದರೆ ಸಾಹಿತ್ಯದ ಒಂದು ಲಕ್ಷಣವನ್ನೇ ಹೇಳ್ತೇನೆ. ಈಗ ತಾನೇ ನಮ್ಮ ವರಹ ಬಿಟ್ಟರು ಪರಿಣ ಪ್ರಪಂಚದ ಒಂದು ವಿಷಯವನ್ನು ಮಾತನಾಡಿದರು. ಸಂಗೀತ ಶಾಸ್ತ್ರದ ಬಗ್ಗೆ ಸಂಕಲನ ವಾಗ್ನೇಯಕಾರತ್ವ ಎಂಬತಕ್ಕಂಥದ್ದು ಪುರಂದರದಾಸರಿಗೆ ಇಲ್ಲ. ಅವರ ಹಾಡುಗಳನ್ನು ಕಂಪೋಸ್ ಮಾಡೋದು, ಸಂಯೋಜನೆ ಮಾಡತಕ್ಕಂಥದ್ದು, ಅರ್ಥವಿನ್ಯಾಸಗಳ ಶಾಸ್ತ್ರೀಯವಾದ ಛಂದೋಬದ್ಧವಾದ ವಾಕ್ಯಗಳನ್ನು ರಚನೆ ಮಾಡತಕ್ಕಂಥದ್ರಲ್ಲಿ ಅವರಿಗೆ ಜ್ಞಾನ ಇತ್ತೇವಿನ ಸಂಗೀತ ಶಾಸ್ತ್ರದಲ್ಲಿ ಆರೂಢವಾದ ಆಳವಾದ ಜ್ಞಾನ ಇಲ್ಲ ಅಂತ. ಇದು ಯಾಕೆ ಹೊರಗಿನ ಪ್ರಪಂಚದವರು ಮಾತಾಡ್ತಾರೆ ಅಂತ ಒಂದು ಸ್ವಲ್ಪ ವಿಮರ್ಶೆಯನ್ನು ಮಾಡಬೇಕಾಗುತ್ತೆ. ಅವರಿಗೆ ನಾರದರೇ ಅವರು ಅವರಿಗೆ ಸಂಗೀತ ಬರ್ತಿತ್ತೆ ಬಿಡ್ತಿತ್ತೆ ಪಿಳ್ಳಾರಿಗಳು ಮತ್ತೊಂದು ಅನ್ನೋದು ಎರಡನೇ ಪ್ರಶ್ನೆ. ಅವರು ನೀವು ನಾರದರು ಅಂತ ತಕ್ಕೊಂಡಿದ್ದೀರಿ, ಆದ್ದರಿಂದ ಅವರು ಸಕಲ ಕಲಾ ವಲ್ಲಭ ಅಂತ ನಾನು ಹೇಳ್ತೇನೆ ನಾರದರಿಗೆ. ಆದರೆ ಅವರು ಹೊರಗಿನ ಪ್ರಪಂಚದವರು ಹಾಗಲ್ಲ. ಆದ್ದರಿಂದ ಹೊರಗಿನ ಪ್ರಪಂಚಕ್ಕೆ ಲಕ್ಷಣ ಸಾಹಿತ್ಯದ ರೀತಿಯಲ್ಲೇ ನಾವು ಉತ್ತರ ಕೊಡಬೇಕಾಗುತ್ತೆ. ವಾದರಾಜ ಗುರು ಸಾರ್ವಭೌಮ ಒಂದು ಕಡೆ ಹೇಳ್ತಾರೆ, ವೇದ ಮಾನವತಾಂ ಏವಂ ಪ್ರಮಾಣಂ ಅಂತ. ವೇದವನ್ನ ಪ್ರಮಾಣತ್ವೇನ ಒಪ್ಪಿರುವವರಿಗೆ ವೇದದಿಂದಲೇ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಬೇಕು. ಅವನ ಮುಂದೆ ನಾವು ದೇವರ ನಾಮ ಹೇಳಿದ್ರೆ ಅವನೊಪ್ಪಲ್ಲ, ತತ್ರ ತಿಷ್ಟ ಉಂತಾನೆ, ನಾವು ಅವಮಾನ ಮಾಡಿದ್ದಂಗ ಆಗುತ್ತೆ. ಯಾವ ಯಾವ ವಿಷಯಗಳನ್ನ ಯಾವ ಯಾವ ಸಬ್ಜೆಕ್ಟಿನ ಮುಖಾಂತರವಾಗಿ ವಿಷಯದ ಪಾರಿಭಾಷಿಕದ ಒಂದು ಮೇಲೆ ಅವನು ಅದರ ಅಸ್ತಿತ್ವವನ್ನು ಪ್ರತಿಪಾದನೆ ಮಾಡ್ತಾನೋ ಅದೇ ಗ್ರಂಥಗಳಿಂದಲೇ ನಾವು ಯುಕ್ತಿ ಎಂಬತಕ್ಕಂಥದ್ದನ್ನು ಕೊಡಬೇಕು. ಇದು ಕೂಡ ನಮ್ಮ ಶಾಸ್ತ್ರದಲ್ಲಿ ಒಪ್ಪಿದ್ದಾರೆ. ಅತೇವ ಸಂಪೂರ್ಣ ಅದರಲ್ಲಿ ವಿಷಯವೇ ಇಲ್ಲದೇ ಇರತಕ್ಕಂತಹ ನೈಷಾ ತರ್ಕೇಣ ಮದಿರಾಪನೀಯ. ತರ್ಕ ವೇದಾಂಗ ಅಲ್ಲ, ವೇದಾರ್ಥವನ್ನು ಪ್ರತಿಪಾದನೆ ಮಾಡಲಿಕ್ಕೆ ತರ್ಕಶಾಸ್ತ್ರ ಬೇಕಿಲ್ಲ ಅಂತಾರೆ. ಅದೇ ತರ್ಕಶಾಸ್ತ್ರವನ್ನು ಯಾತಕ್ಕೆ ನಾವು ಉಪಯೋಗಿಸ್ತೇವೆ ಅಂದರೆ ಆ ಶಬ್ದಗಳ ವಿನ್ಯಾಸದ ನಾನಾ ರೀತಿಯಾದಂಥ ಸತ್ತ ಸ್ಥಾನಮಾನ ಅರ್ಥ ವಿನ್ಯಾಸಾದಿಗಳನ್ನು ನಿರೂಪಣೆ ಮಾಡಲಿಕ್ಕೆ. ಯಾಕೆ ಅದನ್ನು ನಾವು ಹಿಡಿತೇವೆ ಅಂತಂದರೆ ನಮ್ಮ ಮಾರ್ಗದರಿಗೆ ಆ ಶಬ್ದಶಾಸ್ತ್ರ ಬೇಕಿಲ್ಲ, ಬ್ರಹ್ಮತರ್ಕ ಒಂದಿದ್ದರೆ ಸಾಕು. ಆದರೆ ಬೇಡ ಅಂತ ಅನ್ನಬಾರದು. ಚಂದ್ರಿಕಾಚಾರ್ಯರು ಅಂಥ ವ್ಯಾಸತ್ರಯಾದಿ ಗ್ರಂಥಗಳನ್ನು ಬರೆದು ಕಾಶಿ ಗಯಾ ಗದಾಧರಣಿ ಮುಂತಾದವರನ್ನು ಸೋಲಿಸಬೇಕಾದ್ರೆ ಶಾಬ್ದಿಕ ಸಿಂಹರುಗಳವರು ಶಬ್ದ ಬೇಕು ಅವರಿಗೆ. ನಿರ್ಗುಣ ನಿರಾಕಾರ ನಿಷ್ಕ್ರಿಯ ಎಂಬತಕ್ಕಂಥ ವಿಷಯಗಳನ್ನು ಪ್ರತಿಪಾದನೆ ಮಾಡಲಿಕ್ಕೆ ಶಬ್ದ ಬಿಟ್ಟರೆ ಬೇರೆ ಇಲ್ಲ. ನಮ್ಮ ಹಂಗಲ್ಲ, ಶಾಪ ಅಂತೇವೆ, ವರ ಅಂತೇವೆ, ಪ್ರತಿಭಾ ಅಂತೇವೆ, ಅದಕ್ಕೆ ಏನೋ ಒಂದು ಬೇರೆ ರೀತಿಯಲ್ಲಿ ನಾವು ಅದನ್ನು ಪ್ರತಿಪಾದನೆ ಮಾಡ್ತೇವೆ. ಸಾಧಾರಣ ಒಂದು ದೃಷ್ಟಾಂತ ಕೊಡ್ತೇನೆ, ಬೇಗ ಗೊತ್ತಾಗುತ್ತೆ. ನಮ್ಮ ಮೈಸೂರಿನ ಅರಮನೆಯ ದಕ್ಷಿಣ ಭಾಗದಲ್ಲಿ ಶ್ವೇತವರಾಹಸ್ವಾಮಿ ದೇವಸ್ಥಾನ ಅಂತ ಇದೆ, ನೀವು ಯಾರು ಬೇಕಾದ್ರೂ ಹೋಗಿ ನೋಡಬಹುದು. ರಣಧೀರ್ ಕಂದೀರ ನರಸಿಂಹರಾಜ ಒಡೆಯರು ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಗಜಪತಿ ಭಂಡಾರಕ್ಕೆ ಹೇಗೆ ಮೂಲರಾಮ ಬಂದಿದ್ನೋ ಹಾಗೆ ನಮ್ಮ ವರಾಹದೇವರು ಶ್ರೀಕೃಷ್ಣದಿಂದ ಬಂದು ಅಲ್ಲಿದ್ದರು. ಚಿಕ್ಕದೇವರಾಜ ಒಡೆಯರ ಕಾಲಕ್ಕೆ ಅದು ಪ್ರತಿಷ್ಠಾಪನೆ ಆಯಿತು. ಅದಕ್ಕೆ ಒಂದು ದೊಡ್ಡ ಗೋಪುರ ಇದೆ. ಆ ಗೋಪುರದ ಮೇಲಿಂದ ಒಬ್ಬ ಅದ್ವೈತಿಯು ಕೇಶವದಾಸರು ಅಂತ ಮೈಸೂರಲ್ಲಿದ್ದರಂತೆ. ಅವರೇನು ಅಂತ ತಿಳಿದವರಲ್ಲ, ಆದರೆ ದೇವರಲ್ಲಿ ಅತ್ಯಂತ ಭಕ್ತಿಯಿಂದ ನಂಬಿದವರು. ಯಾಕೆಂದರೆ ನಮ್ಮ ಮಧ್ಯಮತದಲ್ಲಿ ನಂಬಿಕೆಯೂ ಕೂಡ ಒಬ್ಬನ ಎತ್ತುಬಿಡುತ್ತೆ ಮೇಲಕ್ಕೆ. ಅವನೇನು ಶಬ್ದ ಬೇಕಾಗಿಲ್ಲ ಅನ್ನೋಕ್ಕೆ ದೃಷ್ಟಾಂತ ಕೊಡ್ತಾ ಇರೋದು. ನಂಬಿಕೆಯನ್ನು ಎತ್ತುಬಿಡುತ್ತೆ. ಅವರು ಆ ವಾರಿಗೂ ವಾದನಿತ್ತಂತೆ. ವಾದದಲ್ಲಿ ಕೇಶವದಾಸರು ಸೋತರು. ಆಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಹೇಳಿದಂತೆ ಆ ಬ್ರಾಹ್ಮಣ ಹೇಳಿದ ಕೇಶವದಾಸ, ಸ್ವಾಮಿ ಶಬ್ದದಲ್ಲಿ ನಾನು ಸೋತಿದ್ದೇನೆ, ಆದರೆ ನಂಬಿಕೆಯಲ್ಲಿ ಕಾರ್ಯದಲ್ಲಿ ನಾನು ಸೋತಿಲ್ಲ ಅಂದ. ಅದರ ಏನು ಮಾಡಬೇಕು ಅಂದರು ಮಹಾರಾಜರು, ಈ ಅರಮನೆಯ ದಕ್ಷಿಣದ ಈ ಶ್ವೇತವರಹಾದೇವರ ಗೋಪುರದಿಂದ ನಾನು ಹರಿಸರ್ವೋತ್ತಮ ಅಂತ ಕೆಳಗೆ ಬೀಳ್ತೇನೆ, ಗೊತ್ತಾಯ್ತಾ? ನನಗೇನು ಆಗದೆ ಹೋದರೆ ವಿಷ್ಣು ಸರ್ವೋತ್ತಮ ಅಂತ ಸ್ಥಾಪನೆ ಮಾಡಿದಾಗಾಯ್ತು. ಆ ಪಾರ್ಟಿನೂ ಮೇಲಿಂದ ಕೆಳಗೆ ಬೀಳಲಿ, ಗೊತ್ತಾಯ್ತಾ? ನೀನು ಪರೀಕ್ಷೆ ಮಾಡಬೇಕು ಅಂತ ಕೇಳ್ಕೊಂಡ. ಆಗಲೇ ಪಾರ್ಟಿ ಸ್ವಲ್ಪ ಹೆದರದ. ನೋಡಿ, ಶಬ್ದಶಾಸ್ತ್ರ ಬುರುಡೆವರೆಗೂ ತುಂಬಿಕೊಂಡಿದ್ರು, ಒಂದು 100 ಅಡಿ ಎತ್ತರದಿಂದ ಕೆಳಗೆ ಬೀಳಬೇಕಲ್ಲ. ಆ ನಂಬಿಕೆ ಎಂಬತಕ್ಕಂಥದ್ದು ಶಬ್ದಶಾಸ್ತ್ರ ಕೊಡೋದಿಲ್ಲ. ಮಹಾರಾಜರು ಅಧ್ಯಕ್ಷ ಸ್ಥಾನ ಕೂತ್ಕೊಂಡ್ರು ಅಲ್ವೇ. ಮೊದಲು ದಾಸರದಾಗಿ ಏನ್ರು, ಯಾಕೆಂದ್ರೆ ಅವನೇನಾದ್ರು ಹೋಗ್ಬಿಟ್ರೆ ದಾಸ ನಾನೇ ಗೆದ್ದಂಗಾಗತ್ತಲ್ಲ ಅಂತ. ಅಲ್ಲೂ ಕುಯ್ಯುತ್ತೇನೆ,
ದಾಸ ಮೊದಲು ಹೋಗ್ಬಿಟ್ರೆ ಅಂತ. ಕೇಶವದಾಸರು ನಿರ್ಭೀತಿಯಿಂದ ಹತ್ತಿದ್ರಂತೆ. ನಡೆದ ಘಟನೆ ಇದು ಮುಂಬಡಿ ಕಾಲಕ್ಕೆ. ಅಲ್ಲಿಂದ ವಿಶ್ವ ಸರ್ವೋತ್ತಮ ಅಂತ ಹೇಳಿ ಕೆಳಗೆ ಬಿದ್ದರಂತೆ, ಏನು ಆಗಿಲ್ಲ. ಬಂದರು, ಕೂತ್ಕೊಂಡ್ರು. ಈ ಪುಣ್ಯಾತ್ಮ ಹೋಗಕ್ಕಲ್ಲ, ಶಾಬ್ದಿಕ ಸಿಂಹ ಅಲ್ವೇ. ಮುಂದಕ್ಕೆ ಹೋದ, ಅಲ್ಲೇ ನಮಸ್ಕಾರ ಮಾಡಿಬಿಟ್ಟ, ಸ್ವಾಮಿ ನಾನು ಸೋತಿದ್ದೀನಿ ಅಂತ. ಯಾಕೆ ಈ ಕತೆ ಹೇಳಿದೆ ಅಂದರೆ, ನಮ್ಮ ದ್ವೈತಿಗಳಲ್ಲಿ ಬರೀ ಶಬ್ದವೇ ಅಲ್ಲ ಉದ್ಧಾರ ಆಗೋಕ್ಕೆ, ಅನೇಕ ವಿಧ ಇದೆ. ಆದರೆ ನಿರ್ಗುಣ ನಿರಾಕಾರ ನಿಷ್ಕ್ರಿಯ ಅಂಬತಕ್ಕಂಥ ಅವ್ರ ಮುಂದೆ ಅವರು ವಾದ ಮಾಡಬೇಕಾದ್ರೆ ಅವರಿಗೆ ಶಬ್ದ ಬಿಟ್ಟರೆನೇನಿಲ್ಲ. ಸತ್ ಅಂತಾನೆ, ಅಸತ್ ಅಂತಾನೆ, ಅಸತ್ ಅಂದರೆ ಸದಸತ್ ಅಂತಾನೆ, ಸದಸತ್ ಅಂದರೆ ಸದಸದ್ ವಿಲಕ್ಷಣ ಅಂತಾನೆ. ಅಂತ ಏನೋ ಒಂದು ಪದ ಬೇಕಷ್ಟೇ. ಸತ್ತಿದೆ, ಅಸತ್ತಿದೆ, ಸದಸತ್ತು ಜಗತ್ತಿನಲ್ಲಿ ಇಲ್ಲ. ಸದಸತ್ತೇ ಇಲ್ಲದೇ ಸದಸದ್ ವಿಲಕ್ಷಣ ಎಲ್ಲಿಂದ ಬಂತು? ಆದರೂ ಕೂಡ ಶಬ್ದದಿಂದ ನಮ್ಮನ್ನು ಟಾಲರೇಟ್ ಮಾಡ್ತಾನೆ. ಹಾ, ಇಲ್ಲಿ ಪಾಶ್ಚಿಮಾತರಾಗಲಿ ಅಥವಾ ಹೊರನೋರಾಗಲಿ ಯಾಕೆ ಪುರಂದರದಾಸರ ಮೇಲೆ ಇದು ಬೀಳ್ತಾ ಇದೆ ಅಂತ ಒಂದು ಕ್ಷಾಕಿರಣವನ್ನು ನೋಡಿದರೆ, ಪುರಂದರದಾಸರು ದೇವರನಾಮದ ಒಳಗೆ ರಾಗ ತಾಳ ಲಯಗಳನ್ನು ಇಟ್ಟಿದ್ದಾರೆ. ದಿನ ಪೃಥಕ್ಕರಣವಾದಂಥ ಒಂದು ಶಾಸ್ತ್ರೀಯವಾದಂಥ ಸಂಗೀತ ಶಾಸ್ತ್ರವನ್ನೇ ಅಭಿವ್ಯಕ್ತಪಡಿಸ್ತಕ್ಕಂತಹ ಸ್ವತಂತ್ರ ಗ್ರಂಥವನ್ನು ರಚನೆ ಮಾಡಿಲ್ಲ. ಅತೇವ ಇವತ್ತು ಹೊರಗಡೆ ಸಂಗೀತ ಶಾಸ್ತ್ರದ ಗ್ರಂಥ ರಚನೆ ಮಾಡಿಲ್ಲ ಅನ್ನೋದನ್ನು ನಾವು ಸುಮ್ಮನೆ ಇರೋಕ್ಕಾಗೋದೇ ಇಲ್ಲ, ಒಪ್ಕೊಳ್ಳೇಬೇಕಾಗುತ್ತೆ. ಏಕೆಂದರೆ ಅವರಿಗಿಂತ ಅನೇಕ ಅದ್ವಿತೀಯವಾದಂತಹ ಅದ್ವೈತ ಮತಾವಲಂಬಿಗಳಾಗಿರ್ತಕ್ಕಂಥ ತ್ಯಾಗರಾಜರೇ ಮೊದಲಾಗಿರ್ತಕ್ಕಂಥ ಅವರು, ಅವರಿಗೂ ಪ್ರಾಚೀನರು ಅತ್ಯಂತ ಕ್ಲಿಷ್ಟತರವಾದ ಸಂಗೀತ ಶಾಸ್ತ್ರದ ಉದ್ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಆದರೆ ಅವೆಲ್ಲವನ್ನೂ ಕೂಡ ಈ ಸಾಹಿತ್ಯದೊಳಗೆ ಇಟ್ಟಿದ್ದಾರೆ ಅನ್ನೋದನ್ನು ತೋರಿಸುವಂತಹ ಸಂಗೀತ ಶಾಸ್ತ್ರದ ಆಳವಾದ ಅಭ್ಯಾಸವನ್ನು ನಮ್ಮ ಹರಿದಾಸ ಸಾಹಿತ್ಯವನ್ನು ಪ್ರತಿಪಾದನೆ ಮಾಡತಕ್ಕಂಥ ವಾಗ್ಮಿಗಳು ಅದನ್ನು ನಾವು ಕಲ್ತಿಲ್ಲ. ಆದ್ದರಿಂದ ಸಂಗೀತ ಶಾಸ್ತ್ರವನ್ನು ಪ್ರತಿಪಾದನೆ ಮಾಡತಕ್ಕಂಥ ಉದ್ಗ್ರಂಥಗಳು ಏನು, ಸುಮಾರು ಸಾವಿರಾರು ವರ್ಷಗಳ ಹಿಂದಿನಿಂದ ಆ ಗ್ರಂಥಗಳು ರಚಿಸಲ್ಪಟ್ಟಿವೆ. ಆ ರಾಗಗಳನ್ನು ಸಾಮಾನ್ಯವಾದಂಥ ಈ ದೇವರ ನಾಮಗಳು ಅಂತ ಕರೆಸ್ಕೊಳ್ತಕ್ಕಂಥ ಪದದೊಳಗೇನೆ ಆ ರಾಗ ತಾಳ ಲಯ ಲಕ್ಷಣಾದಿಗಳನ್ನು ತೋರಿಸಿದ್ದಾರಾದ್ದರಿಂದ ತ್ಯಾಗರಾಜರು ನನ್ನ ಸಂಗೀತ ಶಾಸ್ತ್ರಕ್ಕೆ ಅರ್ಥ ಆಯ್ತೇನೋ ಅಳವಡಿಸಿಕೊಂಡು ನಾನು ಅವರ ಅನುಯಾಯಿ ಎಂಬುದಾಗಿ ತಮ್ಮ ಸಂಗೀತ ಶಾಸ್ತ್ರಕ್ಕೆ ಗುರು ಅಂತ ಪುರಂದರದಾಸರನ್ನು ಇಟ್ಕೊಂಡಿದ್ದಾರೆ. ಈ ರೀತಿಯಾದಂಥ ಒಂದು ಸಂಬಂಧವನ್ನು ಕೊಡುವಂಥ ರೀತಿಯಲ್ಲಿ ನಾವು ರಾಗ ತಾಳ ಲಯಗಳನ್ನು ಕೂಡ ನಾವು ಅದರೊಳಗೆ ಅನ್ವಯಿಸಿ ಹೇಳತಕ್ಕಂಥ ಅಭ್ಯಾಸ ಬೇಕು. ಅದು ಕಡಿಮೆ ಇರೋದರಿಂದ ಸಂಗೀತ ಶಾಸ್ತ್ರದವರು ಆ ಕೆಲಸ ಮಾಡ್ತಿಲ್ಲವಾದ್ದರಿಂದ ಈ ಆಕ್ಷೇಪವನ್ನು ನಾವು ತಗೊಳ್ಳೇಬೇಕಾಗಿದೆ. ಯುಕ್ತಿಯಿಂದ ಏನು ಕೊಟ್ಟರು ಕೂಡ ಅದೇನು ಅವರಿಗೆ ಸಮಾಧಾನ ಆಗಲ್ಲ. ಸತ್ರತಿಷ್ಠತೆ ಬಿಡಿ ಆ ವಿಷಯವನ್ನು. ಯಾಕೆ ನಿಮಗೆ ಇದನ್ನು ನಾನು ತಗೊಂಡೆ ಅಂದರೆ, ಪುರಂದರದಾಸರ ಸಾಹಿತ್ಯದ ಲಕ್ಷಣ ಇತರೆ ದಾಸರಗಳಿಗಿಂತ ವಿಲಕ್ಷಣವಾದದ್ದು. ಅದಕ್ಕೆ ಇವತ್ತಿನ ಹಾಡಲು ಕೂಡ ಆ ಸಾಹಿತ್ಯ ಇದೆ. ಹರಿನಾಮದ ಅರಗಿಣಿಯು ಹಾರುತ್ತಿದೆ ಜಗದಿ ಎಂಬತಕ್ಕಂಥ ಒಂದು ಪಲ್ಲವಿ ಇದೆಯಲ್ಲ, ಆ ಪಲ್ಲವಿ ಎಂಬತಕ್ಕಂಥದ್ದು ಅನುಪಲ್ಲವಿ ಎಂಬತಕ್ಕಂಥದ್ದು ಒಂದೊಂದು ನುಡಿಗಳಿಗೆ ಬೇರೆ ಬೇರೆ ಅರ್ಥವನ್ನು ಹೇಳಬೇಕಲಿಕ್ಕೆ. ಇದು ಪುರಂದರದಾಸರ ದೇವರನಾಮಗಳ ಸಾಹಿತ್ಯದ ಪ್ರಥಮ ಲಕ್ಷಣ ಅಂದ್ರೆ ಇದು ಅವರೇ ಒಂದು ಕಡೆ ಹೇಳ್ತಾರೆ. ಆದ್ದರಿಂದ ಆ ಹರಿನಾಮದರ ಇನಿಯು ಹಾರುತ್ತಿದೆ ಎನ್ನುವುದು ಬೆಳಗ್ಗೆ ವ್ಯಾಖ್ಯಾನ ಮಾಡುವಾಗ ಭಗವಂತನ ನಾಮಸ್ಮರಣೆ ಎಲ್ಲ ಕಡೆ ವ್ಯಾಪಿಸಲ್ಪಟ್ಟಿದೆ ಜಗದಿ. ಆಗ ಪರಮ ಭಾಗವತರು ತಮ್ಮ ಮನಸ್ಸು ಎಂಬತಕ್ಕಂಥ ಸಂಬಂಧದಿಂದ ಆ ಹರಿಯ ನಾಮದ ಅರಗಿ ಅಂದರೆ ಆ ಸಣ್ಣ ಸರಳಾರ್ಥವನ್ನು ಚಿಂತನೆ ಮಾಡಿ ಸುಮ್ಮನೆ ದೇವರನ್ನ ನಂಬಿದ್ದೇನೆ ನನ್ನ ಉದ್ಧಾರ ಮಾಡು ಅನ್ನುವಂಥ ಒಂದು ಬಲೆ ಸಾಮಾನ್ಯ ಬಲೆಗೆ ಹಾಕಿದ್ರು ಕೂಡ ಈ ಗಿಣಿ ನಮ್ಮ ಹೃದಯದೊಳಕ್ಕೆ ಬರುತ್ತೆ. ಅಂಥದ್ರಲ್ಲಿ ಪರಮ ಭಾಗವತರು ಬೀಸಿರ್ತಕ್ಕಂತಹ ಈ ಬಲೆಯನ್ನು ಈ ಗಿಳಿಯನ್ನು ಅವರಿಗೆ ನಾವು ಅನುಯಾಯಿಗಳಾಗಿ ಅವರಿಂದ ನಮ್ಮ ಮನಸ್ಸಿಗೆ ತಂದುಕೊಳ್ತಕ್ಕಂಥದ್ದು ಎರಡನೇ ಕ್ರಮ. ಇನ್ನು ಮೂರನೇ ಕ್ರಮ ಯಾವುದು ಅಂದರೆ ಈ ಎರಡು ನುಡಿಗಳಿಗೆ ಬೇರೆ ಹೇಳು ಅಂತಾರೆ. ಹರಿನಾಮದ ಅರಗಿಣಿಯು ಹಾರುತ್ತಿದೆ ಜಗದಿ ಎಂದು ವ್ಯಾಪಿಸ್ಕೊಂಡಿದೆ ಎನ್ನುವುದು ಬೇರೆ, ಹಾರ್ತಾ ಇದೆ ಎನ್ನುವುದು ಬೇರೆ. ಹಾರ್ಕೊಂಡು 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 ಈ ಗಿಣಿ ಹೋಗ್ತಾ ಇದೆ. ಅಂದರೆ ಭಗವಂತನ ನಾಮಸ್ಮರಣೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸ್ತಾ ಇದೆ ಅಂತ ಅರ್ಥ. ಯಥಾ ಹೇಗೆ ದೃಷ್ಟಾಂತ ಕೊಡಬೇಕು ಅಂದರೆ ಗಾಳಿ ಇದ್ದಾಗೆ ಎಂದರು. ಗಾಳಿ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದೆ, ಅದು ಮೊದಲನೇ ಸಾರಿ ಅರ್ಥ ಹೇಳಿದಂಗೆ
ಹರಿನಾಮ, ಹರಿಯ ಜ್ಞಾನ ಗುಣಾದಿಗಳು, ರೂಪ ಕ್ರಿಯೆಗಳು, ಸಮೋಪ ಎಲ್ಲ ಪ್ರಪಂಚದವರೇ ವ್ಯಾಪಿಸ್ಕೊಂಡಿದೆ. ಗಾಳಿ ವ್ಯಾಪಿಸ್ಕೊಂಡಾಗೆ ಈಗ ಗಾಳಿ ಬೀಸ್ತಾ ಇದೆ ಅಂದ್ರೆ ಗಾಳಿ ಇಲ್ವಾ? ಗಾಳಿ ಇದೆ. ಗಾಳಿ ಬೀಸ್ತಾ ಇದೆ ಅಂದ್ರೆ ಗಾಳಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲನೆ ಮಾಡ್ತಾ ಇದೆ ಎಂಬತಕ್ಕಂತ ಅರ್ಥ ಮಾಡ್ತೇವೆ. ಹಾಗೆ ಹರಿನಾಮದ ಅರಗಿಣಿ ಅಂದ್ರೆ ಭಗವಂತನ ನಾಮ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದೆ ಅಲ್ವ? ಅಣೋರಣೀಯ ಮಹತೋಮಯ, ಅವನು ವ್ಯಾಪಿಸ್ಕೊಂಡಿದ್ದಾನೆ ಅಂದ್ರೂ ಅಷ್ಟೇ, ಅವನ ನಾಮ ಮಹಿಮೆ ಇದೆ ಅಂದ್ರೂ ಅಷ್ಟೇ. ಆದ್ರೆ ಅದಕ್ಕೆ ಕೊಂಡಿ ಹಾಕಬೇಕಷ್ಟೇ. ಹೇಗೆ ಕೊಂಡಿ ಹಾಕಬೇಕು ಅನ್ನೋದನ್ನು ತೋರಿಸ್ತಾರೆ ಎರಡನೇ ನುಡಿ ಒಳಗೆ. ಕೊಂಡಿ ಹಾಕೋದು ಅಂದ್ರೆ ಏನು ಅಂತ ಕೇಳಿದ್ರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟಿವಿ ರಿಲೇ ಆಗ್ತಾ ಇದೆ ಅಂದ್ರೇನು, ರೂಪ ಶಬ್ದ ರಿಲೇ ಆಗ್ತಾ ಇದೆ. ಡೆಲ್ಲಿಯಿಂದ ಹಿಡಿದು ಅಮೆರಿಕಾದಿಂದ ಹಿಡಿದು, ಅಥವಾ ರೇಡಿಯೋ ಒಳಗೆ ತರಂಗಗಳು ರಿಲೇ ಆಗ್ತಾ ಇದೆ. ಎಲ್ಲ ತರಂಗಗಳು ಎಲ್ಲ ಕಡೆ ವ್ಯಾಪಿಸ್ಕೊಂಡಿದೆ. ಆದ್ರೆ ನಮಗೆ ಬೇಕಾದ ತರಂಗ ಹಿಡಿಬೇಕಾದ್ರೆ ರೇಡಿಯೋ ಸ್ಟೇಷನ್ ಅಂಡ್ ಟಿವಿ ಸ್ಟೇಷನ್ ಅಂತೇವೆ ಅಲ್ವಾ? ಅದಕ್ಕೆ ಕನೆಕ್ಷನ್ ಆ ಚಾನಲ್ ಕೊಟ್ಟಾಗ ತಿರುಗಿಸ್ತಾಗ ಭಕ್ತಿ ಟಿವಿ ಬೇಕಾ, ಚಿರಂಜೀವಿ ಟಾಲ್ ಬೇಕಾ, ಜಯ ಟಿವಿ ಬೇಕಾ, ಯಾವ್ದು ಬೇಕೋ ಅದು ಬರುತ್ತೆ. ಗೊತ್ತಾಯ್ತಾ? ಅಂದ್ರೆ ಅದ್ರ ಕನೆಕ್ಷನ್ ಕೊಡ್ತಕ್ಕಂಥವರಾಗಬೇಕು. ಎಲ್ಲ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ಗಳು ಕೂಡ ಇದೆ. ನಮಗೆ ಬೇಕಾದಕ್ಕೆ ಕನೆಕ್ಷನ್ ಕೊಡ್ತೀವೋ ಇಲ್ವೋ? ಹಾಗೆ ಹರಿದಾಸರುಗಳು, ಹರಿಭಕ್ತರುಗಳು, ಪರಮ ಭಾಗವತೋತ್ತಮರು ನಮಗೆ ಬೇಕಾದ ರೀತಿಯಲ್ಲಿ ಆ ಹಾರ್ತಾ ಇರತಕ್ಕಂಥ ಗಿಣಿಯ ಗುಣಮಹಾತ್ಮಗಳನ್ನ ಕೊಡ್ತಾರೆ. ಇದೇ ಪೃಥಕ್ಕರಣ ಅಂತ ಅರ್ಥ. ಆದರೆ ಗಿಣಿ ಹಾರ್ತಾ ಇದೆ ಅಂದ್ರಲ್ಲ, ಏನರ್ಥ ಆಗುತ್ತೆ ಅಂದ್ರೆ, ಹರಿದಾಸರು ಸಂಚಾರ ಮಾಡ್ತಾ, ಪರಮ ಭಾಗವತರು ಸಂಚಾರ ಮಾಡ್ತಾ, ತಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಈ ಅರಗಿಣಿಯ ಮಹಿಮೆಯನ್ನ ಇನ್ನೊಬ್ಬರ ಹೃದಯಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಯಾವ ಕ್ರಮದಲ್ಲಿ ಮಾಡ್ತಾರೆ? ಉಪದೇಶದ ಕ್ರಮದಲ್ಲಿ ಮಾಡ್ತಾರೆ. ಉಪದೇಶದ ಕ್ರಮದಲ್ಲಿ ಅವ ಇನ್ನೊಬ್ಬಂಗೆ, ಅವ ಇನ್ನೊಬ್ಬಂಗೆ, ಹೀಗೆ ಸಜೀವ ರಾಶಿಗಳು ಒಂದು ಕಡೆ ನಿಲ್ಲೋದಿಲ್ಲ. ಆದ್ರಿಂದನೇ ಯಾವಿವಾರದ ಕ್ರಮವನ್ನ ಈ ಪದ್ಧತಿಯವರು ಆರಿಸ್ಕೊಂಡ್ರು. ಸನ್ಯಾಸಿಗಳು ಕೂಡ ಒಂದು ಕಡೆ ನಿಂತ್ಕೋಬಾರದು, ಆದ್ರೆ ಯಾವಿವಾರ ಅಂತ ಕರೆಯಲ್ಲ. ಗೃಹಸ್ಥಾಶ್ರಮಗಳು ಕರಿಬೇಕು, ಅವ್ರ ಮನೆಗೆ ಯತಿಗಳು ಹೋಗಬೇಕು, ಪಾದಪೂಜೆ ಭಿಕ್ಷವನ್ನು ಸ್ವೀಕಾರ ಮಾಡಿ ಒಂದು ರಾತ್ರಿ ಒಂದ್ ಕಡೆ ಇರಬಹುದು. ಅರ್ಥ ಆಯ್ತಾ? ಮೂರು ರಾತ್ರಿ ಮ್ಯಾಕ್ಸಿಮಮ್, ಮೂರು ರಾತ್ರಿ ಮೇಲೆ ಸನ್ಯಾಸಿ ಒಂದ್ ಕಡೆ ಇರೋದಿಲ್ಲ ಅಂದ್ರೆ ಅದನ್ನ ಯಾವಿವಾರ ಅಂತ ಯಾರು ಕರೆಯಲ್ಲ. ಆದ್ರೆ ನಾದೋಪಾಸಕರಾಗಿರ್ತಕ್ಕಂಥ ಹರಿದಾಸರ ಪರಂಪರೆ ಅವರು ಒಂದ್ ಕಡೆ ನಿಲ್ಲಲ್ಲ. ಆದ್ರೆ ಅವರಿಗೆ ಯಾವಿವಾರವ ಮಾಡಿ ವಿಪ್ರರಿಗೆ ಮೃಷ್ಟಾನ್ನ ಪ್ರಿಯದಲ್ಲಿ ತಾನೊಂದು ಕೊಡದ ಲೋಭಿ ಮಾಯ ಸಂಸಾರದಲ್ಲಿ ಮಮತೆ ಹೆಚ್ಚಾಗಿಟ್ಟು ಗಾಯನವ ಮಾಡಲವ ಹರಿದಾಸನೇ ದಾಸರೆಂದರೆ ಪುರಂದರ ದಾಸರಿಗೆ. ಒಂದು ದಿನ ಕಡೆ ಇನ್ನೊಂದ್ ಕಡೆ ಇರ್ಕೊಡುದು. ಆದರೆ ಪುರಂದರದಾಸರು ಇದ್ರಲ್ಲ ಹಂಪೆ ಒಳಗೆ ಅಂದ್ರೆ ಗುರು ಆಜ್ಞಾ, ಚಂದ್ರಿಕಾರಾಯರ ಆಜ್ಞೆ ಇದ್ರು ಅಷ್ಟೇ, ಇಲ್ಲದವರು ಹಂಪೆಯಲ್ಲೇ ಇರಬೇಕು ಅಂತ ನಿಯಮ ಇಲ್ಲ. ಅರ್ಥಾಯ್ತಾ? ಯಾಕೆ ಅಂದ್ರೆ ಇಂಥ ಯಾವಿವಾರದಲ್ಲೂ ಕೂಡ ಗುರು ಆಜ್ಞೆ, ಗುರುರಾಜ್ಞಾ ನಲಂಗೈ, ಗುರುವಿನ ಆಜ್ಞೆಯನ್ನ ಮೀರಬಾರದು. ಅದೇವ ಹಂಪೆಯಲ್ಲಿ ಇದ್ರು, ಹಂಪೆಯಲ್ಲೇ ಯಾವಿವಾರವನ್ನ ಮಾಡ್ತಾ ಇದ್ರು ಅನ್ನೋ ಇರಲಿ ಒಂದ್ ಕಡೆ. ಆದ್ರಿಂದ ಏನಾಯ್ತು, ಯಾವಿವಾರದ ಕ್ರಮದಿಂದ ಉಪದೇಶಗೊಂಡಂತ ಈ ಹರಿನಾಮದ ಅರಗಿಣಿಯ ತತ್ವಗಳನ್ನ ಒಂದೊಂದು ಹೃದಯ ಒಂದೊಂದು ಹೃದಯ ಒಂದೊಂದು ಹೃದಯಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಅವ್ರು ಇನ್ನೊಂದು ಜಾಗಕ್ಕೆ ಹೋಗಿ ಅದರ ಗುಣಗಾನ ಬಿತ್ತನೆ ಎಂಬತಕ್ಕಂಥ ಅದನ್ನು ಮಾಡ್ತಾರೆ. ಇದರಿಂದ ಏನಾಯ್ತು, ಹರಿನಾಮದ ಅರಗಿಣಿಯು ಅಲ್ಲ ಹಾರುತ್ತಿದೆ ಜಗದೇ, ಒಬ್ರಿಂದೊಬ್ರು ಒಬ್ರಿಂದೊಬ್ರು ಒಬ್ರಿಂದೊಬ್ರು, ಹೀಗೆ ಪರಮ ಭಾಗವತರ ಸಂಪ್ರದಾಯದ ಪರಂಪರೆಯ ಕ್ರಮದಿಂದ ಹರಿನಾಮ ಎಂಬತಕ್ಕಂಥದ್ದು ಹರಡ್ತಾ ಇದೆ, ಜಾಲ ಬೀಸ್ತಾ ಇದ್ದಾರೆ. ಹೀಗೆ ಹಾರ್ಕೊಂಡು 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 ಬರ್ತಾ ಇದೆ ಅಂತ ಬಂದ. ಮೂರನೇ ನುಡಿದು ಹೇಳ್ಬಿಟ್ಟು ಒಟ್ಟೆ ನುಡಿ ಹೇಳ್ಬಿಡ್ತೀನಿ, ಇದು ಎರಡನೇ ನುಡಿಗೆ ಹೇಳಬೇಕು. ಹರಿನಾಮದ ಅರಗಿಣಿಯು ಹಾರುತ್ತಿದೆ ಅಂದ್ರೆ ಮೊದಲನೇ ನುಡಿಗೆ ವ್ಯಾಪ್ತಿ ತರಬೇಕು, ಎಲ್ಲ ಕಡೆ ವ್ಯಾಪಿಸ್ಕೊಂಡಿದೆ ಅನ್ನೋದನ್ನು ಹೇಳಬೇಕು. ಎರಡನೇ ನುಡಿಗೆ ಕೊಂಡಿ ಹಾಕ್ತಾರೆ, ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ನಮ್ಮ ನಮ್ಮ ಗುರುಗಳು ಯಥೋಚಿತವಾಗಿ ನಮ್ಮ ಯೋಗಕ್ಷೇಮವನ್ನು ತಿಳಿದು ಕೊಂಡಿ ಹಾಕ್ಕೊಡ್ತಾರೆ ಅನ್ನ ಎರಡನೇ ನುಡಿಲಿ ಹಾರೋದು. ಮೂರನೇ ನುಡಿ ಒಳಗೆ ಯಾವುದು ಅಂದ್ರೆ, ಎಷ್ಟೆಂದು ವರ್ಣಿಸಲಿ ಈ ಮುದ್ದು ಅರಗಿಣಿ ಅಂತಾರೆ. ಮೂರನೇ ಎಷ್ಟೆಂದು ವರ್ಣಿಸಲಿ ಅಂದ್ರೆ ಸಾಧ್ಯವೇ ಇಲ್ಲ ಅಲ್ವಾ? ಅದನ್ನೇ ವೇದ ಹೇಳುತ್ತೆ, ನವೇದಯನ್ ತಂ ಬೃಹಂತಂ. ಯಾನಾದಿ ಕಾಲದಿಂದ ಲಕ್ಷ್ಮೀದೇವಿಯು ಕೂಡ ಭಗವಂತನ ಗುಣ ಇಂತಿಷ್ಟೇ ಎಂಬುದಾಗಿ ಒಂದು ಗುಣದ ಸಂಪೂರ್ಣತೆಯನ್ನ ವರ್ಣೆ ಮಾಡಲಿಕ್ಕೆ ಅನಂತ ಕಾಲದಿಂದ ವೇದಾಭಿಮಾನಿಯಾದ ರಮಾದೇವರಿಗೂ ಕೂಡ ಪೂರ್ಣವಾಗಿಲ್ಲ. ಅದನ್ನೇ ಮಧ್ಯಯುಗದಲ್ಲಿ ನರಮಾಪಿ ಪದಾಂಗುಲಿ ಲಸನ್ ನಕದೂರಾದನಂತ ಸದ್ಗುಣಾನ್,
ಮಧ್ವೀಜದಲ್ಲಿ ವರ್ಣನೆ ಮಾಡ್ತಿದ್ದಾರೆ. ನವೇದಯಂತಂ ಬೃಹಂತಂ ಶ್ರುತಿ ಹೇಳ್ತಾ ಇದೆ. ಶ್ರೀಪಾದರಾದರೂ ಅದನ್ನು ಕರ್ಣೀಕರಿಸ್ತಾರೆ. ವಕ್ಷಸ್ತಂಗನೆಯ ಅರಿಯಳು ನಟಗ್ರ ಮಹಿಮೆಯ ಗುರು ತಂದ, ಇದು ಸತ್ಯವೆನ್ನುತ್ತಾ ಅಂದ್ರು. ಅಲ್ಲ, ಮೂರು ಸರಿಯತ್ತಲ್ಲ. ಹಾಗೆ ಮೂರನೇ ನುಡಿಗೆ ಯಾವ ವಿಶೇಷವನ್ನ ನಮ್ಮ ದಾಸರು ಕೊಡ್ತಾರೆ ಅಂದ್ರೆ, ಮರವನು ಅವರೇ ವ್ಯಾಖ್ಯಾನ ಮಾಡ್ತಾರೆ, ನಾವೇನು ತಲೆ ಕೆಡಿಸ್ಕೋಬೇಕಾದಿಲ್ಲ. ಮರವನು ನುಂಗುವ ಪಕ್ಷಿ ಮನೆಯೊಳಗೆ ಬಂದೈತೆ, ಪಕ್ಷವಿಲ್ಲದ ಪಕ್ಷಿ ಹಾರಿ ಬಂದೈತೆ. ಒಂಟೆ ಕೊಂಬಿನ ಪಕ್ಷಿ ಒಡಲೊಳಗೆ ಕರುಳಿಲ್ಲ, ಗಂಡಲೂ ಮೂರುಂಟು ಮೂಗು ಇಲ್ಲ. ಮೊದಲನೇ ನೋಡಿ, ಕುಂಟ ಮನುಜನಂತೆ ಮನೆಯೊಳಗೆ ಕುಳಿತಿಹುದು ಎಂಜಲುಣಿಸುವುದು ಮೂರು ಜಗಕ್ಕೆ. ಮರವನ್ನು ನುಂಗುವ ಪಕ್ಷಿ ಮನೆಯೊಳಗೆ ಬಂದೈತೆ, ಇದೇ ಮೂರನೇ ನುಡಿಗೆ. ಅದು ನಿಮ್ಮಲ್ಲಿ ಪೀಠಕ ಹಾಕಬೇಕು ಅಂತ ಈಗ ಹಾಕುವಾಗ ಹಾಕ್ತೇನೆ. ಹಾಗೆ ಎರಡನೇ ನುಡಿ ಒಳಗೆ ಮನಸ್ಸಿಗೆ ಭಗವದ್ಭಕ್ತರುಗಳು ಹರಿನಾಮದ ಅರಗಿಣಿಯನ್ನ ಬಂಧನ ಮಾಡಿಸಿದ್ದಾರೆ, ಹರಿನಾಮವನ್ನ ಬಂಧನ ಮಾಡಿಸಿದ್ದಾರೆ, ಗಿಣಿಯ ಚಂದವನ್ನ ತೋರಿಸಿದ್ದಾರೆ. ಗಿಣಿ ಶುದ್ಧ ಸಾತ್ವಿಕ ಆಹಾರ, ಕಾಳುಗಳನ್ನ ನುಂಗಲ್ಲ ಗಿಣಿ. ಅರ್ಥಾತ್ ಕಾಳುಗಳನ್ನ ತಿನ್ನಬೇಕಾದ್ರೆ ಅದನ್ನ ಕಟ್ ಮಾಡಿ 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 ಪುಡಿ ಮಾಡೇ ತಿನ್ನೋದು, ನುಂಗಲ್ಲ. ಗಿಣಿ ಧಾನ್ಯಗಳನ್ನ ನುಂಗಲ್ಲ, ಕಟ್ ಮಾಡೇ ತಿನ್ನೋದು. ಹಾಗೆ ಹರಿನಾಮದ ರಗಿಣಿ ಆ ಗುಣ ಗಿಣಿ ಎಲ್ಲಿದೆಯೋ ಆ ಗಿಣಿ ಸಾಕಲವನಿಗೂ ಹೃದಯದಲ್ಲಿರುವವನು ಅದೇ ಗುಣ ಬರುತ್ತಾನೆ. ಏನ್ ಗುಣ ಬರುತ್ತೆ ಅಂದ್ರೆ, ಯಾವ ವಿಷಯವನ್ನು ಕೂಡ ನುಂಗಲ್ವಂತವನು, ಅದನ್ನ ಕಟ್ ಮಾಡಿ ಇಲ್ಲೇ ವಿಮರ್ಶೆ ಮಾಡಿ ಅರಗಿಸ್ಕೊಳ್ಳಕ್ಕೆ ನುಂಗುತ್ತಾನಂತೆ ಅವನು. ಅಂದ್ರೆ ಆ ಗಿಣಿಯ ಗುಣ, ಗಿಣಿ ಯಾರ ಹೃದಯದೊಳಗಿರುತ್ತೋ ಅವನಿಗೆ ಪರಮಾತ್ಮನ ವಿಷಯ ಅನ್ನೋದು ಯಾವಾಗಲೂ ಉಡಲೊಡನೆ ಆಗುತ್ತಾನೇ ಇರುತ್ತೆ. ಇದನ್ನೇ ಸೂತ್ರ ಹೇಳುತ್ತೆ, ಆವೃತ್ತಿ ರಸಕೃತ ಉಪದೇಶಾತೂ. ಇದನ್ನೇ ದಾಸರು ಪುರಂದರದಾಸರು ಹೇಳ್ತಾರೆ, ಹೇಳಿದ್ದೆ ಹೇಳುತ್ತ, ಕೇಳಿದ್ದೆ ಕೇಳುತ್ತ, ಮೇಲೆ ಮನನವ ಮಾಡುತ್ತ, ಅನುಭವಕ್ಕೆ ಬಾರುವ ತನಕ ಭ್ರಾಂತಿ ಬಿಡದು ದುರ್ಭಾಗ್ಯ ಪುರುಷನೇ. ಇದೇ ಗಿಣಿಯ ವ್ಯಾಪಾರ. ಆದ್ರಿಂದ ಹೇಳಿದ್ದೆ ಹೇಳ್ತಾ ಕೇಳಿದ್ದೆ ಕೇಳ್ತಾ ಏನು ಅದೇ ಕೇಳ್ತೀವಲ್ಲ ಅನ್ನಲ್ಲ. ಯಾಕೆಂದ್ರೆ ಅದನ್ನ ವಿಮರ್ಶೆ ಮಾಡ್ತಾ 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 ತಸ್ಮಾ ಶಾಸ್ತ್ರ ಪ್ರಮಾಣಂತೆ ಕಾರ್ಯ ಕಾರ್ಯ ವ್ಯವಸ್ಥಿತವು ಅಂತ ನಾವು ತೀರ್ಮಾನ ಮಾಡ್ತಾ 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 ಅದರಲ್ಲಿ ಸುಖದ ಲೋಲಾಪ್ತಿ ರಸೋತ್ಪತ್ತಿ ಎಂಬತಕ್ಕಂಥದ್ದು ನಮಗೆ ಆಗ್ತಕ್ಕಂಥದ್ದಾಗುತ್ತೆ. ಇದು ಗಿಣಿಯ ಸ್ವಭಾವ. ಅನ್ನ ಗಿಣಿ ಕಾಳುಗಳನ್ನ ನುಂಗಲ್ಲ, ಕಟ್ 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 ಮಾಡಿ ತಿಂತಕ್ಕಂಥದ್ದಾಗುತ್ತೆ. ಹಾಗೆ ಅರಗಿಣಿ ಇರತಕ್ಕಂಥ ಹೃದಯವಂತ ಭಗವಂತನನ್ನು ಹಿಡಿದಿರ್ತಕ್ಕಂಥ ಭಕ್ತ ಪ್ರಪಂಚದ ಯಾವುದೇ ವಿಷಯ ಯಾವುದೇ ಪ್ರಮಾಣವಾಗಲಿ ಅದನ್ನು ವಿಮರ್ಶೆ ಮಾಡದೆ ಅದನ್ನು ಸರಿಯಾದ ಅರ್ಥವಾದ ವಿನ್ಯಾಸವನ್ನು ತಿಳಿದೆ ಅದನ್ನು ಒಳಕ್ಕೆ ತಗೊಳ್ಳೋದಿಲ್ಲ. ತಗೊಂಡ್ರೆ ನೆನ್ನೆ ಆದಾಗ ಆಗ್ಬಿಡುತ್ತೆ. ಶ್ರೀಪತಿ ಈಶ ನಾನ್ ಪದ ಸಮೀಪದಲ್ಲಿಡುವನು ಅಂತ. ಶ್ರೀಪತಿ ಈಶ ಯಾರು? ಶ್ರೀಪತಿ ಈಶ ಯಾರು? ನೀವೇನು ಇಂಥ ಬೇಕಾದಷ್ಟಿದೆ. ನಾನು ಇವತ್ತು ಟೀಕಾ ಮಾಡಕ್ಕೆ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ. ನೆನ್ನೆ ಅವ್ರ ಅಪ್ಪನಾಚಾರ ಕೂತಿದ್ರು, ಹೇಳಲೇಬೇಕಾದ ಪ್ರಸಂಗ ಬಂತು, ಹೇಳಿದೆ ಅಷ್ಟೇ. ಸ್ವಾಮಿ ಶ್ರೀಪತಿ ಈಶ ಅಂದ್ರೆ ಯಾರು ಅಂದೆ. ಶ್ರೀಪತಿ ಈಶ ಯಾರು ಅಂದ್ರು? ನೀವ್ ಹೇಳ್ಬೇಕು ಸ್ವಾಮಿ ಅಂದ ಅಷ್ಟೇ. ಅದಕ್ಕೋಸ್ಕರ ಪಾಪ ಅವ್ರು ಸಂತೋಷಪಟ್ಟು. ಆದ್ರೆ ನಮ್ಮಲ್ಲಿ ಅದು ತಿಳ್ಕೋಬಾರ್ದು ಅಂತಲ್ಲ, ಒಬ್ರು ಹೇಳಿರ್ತಕ್ಕಂತಹದ್ದು ನಮ್ಮ ಕಿವಿಯಲ್ಲಿ ಬಿದ್ದುಬಿಟ್ಟ ಮೇಲೆ ನಾವು ಅದನ್ನು ಗೊತ್ತು ಮಾಡುದು ಅಂದ್ರೆ ವಿಮರ್ಶೆ ಅನ್ನೋದಿಲ್ಲದೆ ಆವೃತ್ತಿ ಬಂದ್ಬಿಡುತ್ತೆ ನಮ್ಮಲ್ಲಿ. ಅದಕ್ಕೋಸ್ಕರ ಶ್ರೀಪತೀಶನ ಶ್ರೀಪತೀಶನ ಅಂತ ಬಂದ್ಬಿಟ್ಟಿದೆ. ಹಾಗೆ ಇಷ್ಟಿಯಾತಕ್ಕೆ ಕಂದ ಕಷ್ಟಯಾತಕ್ಕೆ ಅಂತ ಒಂದು ಪಾಠಾಂತರ ಬಂದ್ಬಿಟ್ಟಿದೆ. ಇಷ್ಟಿ ಅಂದ್ರೆ ಯಜ್ಞ, ಯಜ್ಞ ಯಾತಕ್ಕೆ ಅಂತ ಅರ್ಥ ಮಾಡಬಾರದು. ಅಥವಾ ನಿಷ್ಠೆಯಾತಕ್ಕೆ ಕಂದ ಕಷ್ಟಜಾತಕ್ಕೆ, ಭಗವತೇತರ ವಿಷಯದಲ್ಲಿ ನಿಷ್ಠೆ ಯಾತಕ್ಕೆ, ಅದರಿಂದ ಲಬ್ಧವಾದ ಫಲದಿಂದ ಕಷ್ಟಯಾತಕ್ಕೆ ಅಂತ ದಾಸರ ಅಭಿಪ್ರಾಯ. ಭಗವತೇತರ ವಸ್ತುಗಳಲ್ಲಿ ನಿಷ್ಠೆ ಯಾತಕ್ಕೆ, ನಮ್ಮ ಮಾಧ್ಯಮರಿಗೆ ಭಗವತೇತರ ವಸ್ತುಗಳಲ್ಲಿ ನಿಷ್ಠೆ ಇರಕೂಡುದು. ನಿಷ್ಠೆ ಇದೆ ಅಂದ್ರೆ ಅವನು ವಿಷ್ಣು ಭಕ್ತ ಅಲ್ಲ. ಆದ್ರಿಂದನೇ ಅಶನ ಅಚ್ಚಾದನಾಥು ಮೃತ ಕೊರುವಂತಿ ವೈಷ್ಣವ ಅಂದಿದ್ದಾರೆ ಅಲ್ವಾ. ಯಾತಿಗೆ ಕೂಳಿಗೆ ಬಟ್ಟೆಗೆ ಹೊರಕೋತೀಯ ಅಂತ. ಬುದ್ಧಿ ಹೇಳುವ ನೀನೇ, ವಿದ್ಯೆ ಕಲಿಸುವ ನೀನೇ, ಉದ್ಧಾರಕರ್ತ ನಮ್ಮ ಸ್ವಾಮಿ ನೀನೇ, ಮುದ್ದು ಸಿರಿ ಪುರಂದರ ವಿಠಲ ನಿನ್ನ ಪಾದದಡಿ ಮೇಲೆ ಬಿದ್ದುಕೊಂಡಿರುವ ಬಯನಿಗೆ ಯಾತರ ಭಯವಯ್ಯ. ಇನ್ನೂ ಚೆನ್ನಾಗಿ ಹೇಳ್ತಾರೆ, ನಮ್ಮ ಅನುಭವಕ್ಕೆ ಬರಬೇಕಲ್ಲ. ಇದಾದ್ರೂ ಒಂಚೂರು ಅನುಭವಕ್ಕೆ ಬರುತ್ತೆ, ಹಿಂದೂ ನೋಡಿ ಅನುಭವಕ್ಕೆ ಬರೋಲ್ಲ. ಅಲ್ಲೇ ಅಲ್ಲಿ ಹೇಳ್ತಾರೆ, ಒಡ ಹುಟ್ಟಿದವ ನೀನೇ, ಒಡಲಿಗಾಕುವ ನೀನೇ, ಉಡಲು ಹೊಲೆಯಲು ವಸ್ತ್ರ ಕೊಡುವ ನೀನೇ. ಇದು ರಾಯಮಠ ಸ್ವಾಮಿಗಳು ಕೊಟ್ಟರು ಹೊತ್ಕೊಂಡಿದ್ದೀನಿ. ನಾವೇನು ಕಾಸು ಕೊಟ್ಟುಕೊಳ್ಳೋ ಸಂಪ್ರದಾಯ ಇಲ್ಲ ನಮ್ಮಲ್ಲಿ. ನಮ್ಮ ಪುಷ್ಕರಾಚಾರ್ಯರಂತೂ ಜೀವಮಾನದಲ್ಲಿ ಪಂಚೆ ಸೀರೆ ಶಾಲು ಕೈಗಾಕಿರೋ ಉಂಗ್ರ
ಯಾವುದು ದುಡ್ಡು ಕೊಡ್ ತಗೊಂಡಿಲ್ಲ ಹರಿ ಸಾಕ್ಷಿಯಾಗಿ. ಯಾರು ಕೊಡ್ತಾರೋ ಅದನ್ನು ಭೋಗ ಮಾಡ್ತೇವೆ ಅಷ್ಟೇ. ದೈವದತ್ತವಾದ್ದನ್ನು ಭೋಗ ಮಾಡೋದೇ ದಿನ ನನ್ನ ಮದುವೆ ದಿನ ನನ್ನ ಹೆಂಡತಿಗೂ ನಾನು ಸೀರೆ ತಂದಿಲ್ಲ, ಬೇಕಾದ್ರೆ ನಂಬಿ ಬರ್ಬೇಕು ಬಿಡಿ. ನಾನು ಇದುವರೆಗೂ ನನ್ನ ಹೆಂಡತಿನ ಕರ್ಕೊಂಡು ಹೋಗಿಲ್ಲ, ಯಾವ ಬೇಕೋ ನಿಮ್ಗೆ ಸೀರೆ ಆಡಿಸ್ಕೊಂತ ಹೇಳಿಲ್ಲ. ವೇದಿ ಆಸ್ತಿಯವರು ಏನು ಕೊಡ್ತಾರೆ ಅದು ಉಡು, ಇಲ್ಲ ಅಂದರೆ ನನಗೆ ಬರೋ ಮಡಪಂಚೆ ನೀನು ಉಟ್ಕೊಂತ ಹೇಳಿದ್ದೀನಿ. ಅದಕ್ಕೆ ಅವಳು ಹೇಳಿದ್ರು ನೀನೇನೋ ಶುಗರ್ ಬಂದು ಸಣ್ಣದಾಗಿ ಮಡಪಂಚೆ ಉಟ್ಕೋತೀ, ನಾನೇನು ಉಟ್ಕೊಳ್ಳಿ ದಿನಸೇನ ದೇವರಿದ್ದಾಗಿದ್ದೀನಲ್ಲ ಅಂದು ಅಲ್ವಾ. ಅದು ಎರಡು ಬಾವಳಿ ಸೇರಿಸ್ಕೊಡ್ತೀನಿ ಉಟ್ಕೋ ಅಂದೆ ಸಮಾಜ. ನಮ್ಮ ವೇದಿ ವ್ಯಾಸ ಎಂದೂ ಕೈ ಬಿಡಲ್ಲ. ಯಾಕೆ ಬಿಡ್ತಾನೆ? ನೆರೆ ನಂಬಿ ಇದೆ ಮತ್, ನೆರೆ ನಂಬಿ ಇದೆ ಮತ್, ನಂಬಿಕೆ ಎನ್ನುವುದು ನಮ್ಮನ್ನ ತಾಳ್ಮೆ ಮಾಡ್ತದೆ. ಮದ್ದು ಮತದಲ್ಲಿ ಯಾವುದು ಬೇಡ, ದೇವರ ಗುಣಗಳ ಆಮೇಲೆ ಇರಲಿ, ದೇವರ ಅಸ್ತಿತ್ವದ ನಂಬಿಕೆಯೇ ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ ಅಲ್ವಾ. ಅಂಥ ಒಂದು ಮತ, ಮತದೊಳ ಒಳ್ಳೆ ಮತ, ಮತದೊಳ ಒಳ್ಳೆ ಮತ, ಸಕಲ ಶ್ರುತಿ ಸಮ್ಮತವಾದ ಮತ ಅಷ್ಟೇನಾಯಿತು ಅಂದ್ರೆ ಘೋರ ಯಮನ ಭಯ ದೂರ ಓಡಿಸಿ ಮುರಾರಿಯ ಚರಣವ ಸೇರ ಸನ್ಮಾರ್ಗವ ಬಿಡಬೇಡ ಬಿಟ್ಟು ಕೆಡಬೇಡ. ಇದನ್ನು ಬರೀ ಪುರಂದರದಾಸ ಹೇಳಿದ ಇಲ್ಲ. ಮಧ್ವಸ್ಥಿಕ್ವಪಾಯ ಮಧ್ವೋರಗ್ನೇವ ಶತ್ರುತೆ. ಆ ಶ್ರುತಿಗಳನ್ನ ಕೇಳಕ್ಕೆ ಆನಂದ, ಅರ್ಥ ಆಮೇಲೆ ಇರಲಿ. ಮದ್ ಯಾರಿಗೆ ಅರ್ಥ ಆಗಲ್ಲ ಇದು ಏನು ಅಂತ ದದ್ರ ನಾವು ಮಾತೃಭಾಷೆ ಅಲ್ಲೇ ಇರ್ತಕ್ಕಂಥ ಇಂಗ್ಲೀಷು, ಪ್ರಪಂಚದಲ್ಲಿ ಇಲ್ಲೇ ಇರೋ ಹಿಂದಿ ತೆಲುಗು ಎಂಟೆಂಟ ವಿಷಯದಲ್ಲಿ ಇವತ್ತು ಪ್ರಾವೀನ್ಸ್ ಇದೆ ನಮಗೆ. ಒಬ್ಬೊಬ್ಬರು ಎಂಟೆಂಟು ಭಾಷೆ ಮಾತಾಡ್ತಾರೆ, ಸಂಸ್ಕೃತ ಬರೋಲ್ಲ ಅಂದ್ರೇನು? ಪ್ರಯತ್ನ ಪಟ್ಟಿಲ್ಲ ಅಂತ ಅರ್ಥ ಅಷ್ಟೇ. ಆಡಭಾಷೆಗೋಸ್ಕರ ಸ್ವಲ್ಪ ಕಲಿಯುವಷ್ಟು ಪ್ರಯತ್ನವೂ ಕೂಡ ನಾವು ಮಾಡಿಲ್ಲ. ಅದಕ್ಕೆ ಅರಗಿಣಿ, ಈ ಅರಗಿಣಿಯನ್ನು ಮಾತಾಡಿಸ್ಬೇಕಾದ್ರೆ ಸಂಸ್ಕೃತದಲ್ಲೇ ಮಾತಾಡಿಸ್ಬೇಕು ಈ ಅರಗಿಣಿನ. ಇನ್ನೊಂದು ತಿಳ್ಕೊಳ್ಳಿ, ಈ ಸಂಸ್ಕೃತ ಬಿಟ್ಟರೆ ಲಿಪಿಯಲ್ಲಿ ಸಾನ್ನಿಧ್ಯವುಳ್ಳಂತಹದ್ದು ಅಂದ್ರೆ ಕನ್ನಡದ ಲಿಪಿ ಮಾತ್ರ. ಇದು ಲಿಪಿ ಮಾತಾಡುವ ಮಾತಾಡ್ತೇನೆ ಈವಾಗ ಬೇಡ. ಒಂದ್ಸರಿ ಲಿಪಿ ಅಂತ ನನಗೆ ಕೊಡಿ ಉಪನ್ಯಾಸವನ್ನ, ಒಂದು ಎರಡು ಗಂಟೆ ಟೈಮ್ ಲಿಪಿ ಬಗ್ಗೆ ಮಾತಾಡ್ತೀನಿ, ಆಗ ಅದನ್ನು ಹೇಳೋಣ. ಈಗ ಉರ್ದು ಇದೆ, ಉರ್ದು ಲಿಪಿ ಓಂ ನಮೋ ನಾರಾಯಣಾಯ ಅಂತ ಬರೆದು ಅಭಿಷೇಕಕ್ಕೆ ಇಟ್ಕೋಬೋದಾ? ಇಂಗ್ಲೀಷಲ್ಲಿ ಓಂ ನಮೋ ನಾರಾಯಣಾಯ ಅಂತ ಲಿಪಿ ಬರೆದು ಅಭಿಷೇಕಕ್ಕೆ ಇಟ್ಕೋಬೋದಾ? ತೆಲುಗಲ್ಲಿ ಓಂ ನಮೋ ನಾರಾಯಣಾಯ ಅಂತ ಬರೆದಿರೋ ಡಿಸ್ಕನ್ನು ಇಟ್ಕೋಬೋದಾ? ಯಾವ ಲಿಪಿನೂ ಇಟ್ಕೋಬಾರ್ದು, ಈಗ ಆಗಲ್ಲ. ಮತ್ತೇನು ಮಾಡಬೇಕು? ಇಲ್ಲ ಸಂಸ್ಕೃತ ಇಲ್ಲ ಕನ್ನಡ. ಅದೇವನೇ ಹರಿದಾಸರುಗಳಿಗೆ ಬೇಕಾದಂಥ ಭಾಷೆ ಬರ್ತಿತ್ತು. ಆದರೂ ಕೂಡ ಆಂಧ್ರದಲ್ಲಿ ಹುಟ್ಟಿದ್ರು, ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ರು, ತಮಿಳುನಾಡಲ್ಲಿ ಹುಟ್ಟಿದ್ರು, ರಾಘವೇಂದ್ರ ಸ್ವಾಮಿ ಭೋರಿಗಿರಿಯಲ್ಲಿ ಹುಟ್ಟಿದ್ರು. ತಮಿಳಲ್ಲಿ ಯಾಕೆ ಎರಡು ದೇವರು ನಮ್ಮ ಮಳ್ಳಿಗೆ ಅಂತ ಕೇಳಿದ್ರೆ, ಆಂಧ್ರದಲ್ಲಿ ಜೀವಮಾನವೆಲ್ಲ ಓಡಾಡಿದ್ರು ನಮ್ಮ ವಿಜಯರಾಯರವರೆಲ್ಲ. ತೆಲುಗಲ್ಲಿ ಕಿಲುವರೇ ಎಣ್ಣೆ ಎಲ್ಲ ಕೂಮಿ ಅಂತ ಯಾಕೆ ಹೇಳಿಲ್ಲ? ಯಾಕೆ ಹೇಳಿಲ್ಲ ಅಂತ ಕೇಳಿದ್ರೆ ಏನೇಳ್ತೀರಿ? ಸನ್ನಿಧಾನ ಇಲ್ಲ, ಬೇಜಾರು ಮಾಡ್ಕೋಬೇಡಿ, ಲಿಪಿ ಬಗ್ಗೆ ಗೊತ್ತಿಲ್ಲ. ಆದ್ಮ ಹರಿದಾಸ ಸಾಹಿತ್ಯ ಎಲ್ಲ ಕನ್ನಡದ ಲಿಪಿಯಲ್ಲಿ ಪ್ರಾಕೃತ ಭಾಷೆಯಲ್ಲಿ ರಚನೆ ಆಯಿತು. ವ್ಯಾಸ ಸಾಹಿತ್ಯವೆಲ್ಲ ದೇವತಾ ಲಿಪಿಯಾಗಿರ್ತಕ್ಕಂಥ ಸಂಸ್ಕೃತದಲ್ಲಿ ಅದು ರಚನೆ ಆಯಿತು. ಇದೆರಡು ಬಿಟ್ಟರೆ ಅರ್ಥ ಇದೇನು, ಇನ್ಯಾವ ಲಿಪಿಯಲ್ಲೂ ಸನ್ನಿಧಾನ ಇಲ್ಲ. ಇದ್ರೆ ಓಪನ್ ಆಗಿ ಹೇಳ್ತಾ ಇದ್ದೀವಿ, ವಾದ ಮಾಡ್ತೀವಿ, ವಿವಾದ ಮಾಡ್ತೀವಿ ಅಂದ್ರೆ ಇಲ್ಲಿ ಇಳಿದ ಮೇಲೆ ಮಾಡಿ, ಇವಾಗ ಮಾಡಬೇಡಿ. ಇಲ್ಲಿ ಇಳಿದ ತಕ್ಷಣ ಕೇಳಿ, ನೀವೇನು ಸಮೃದ್ಧಿಯಾದ ವಿಷಯ ಕೊಡ್ತೇನೆ, ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಹಾಗೆ ಇಲ್ಲಿ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಹರಿನಾಮದರಗಿಣಿ ಹಾರುತ್ತಿದೆ, ಹೇಗೆ ಹಾರ್ತಾ ಇದೆ? ಮರವನ್ನು ನುಂಗುವ ಪಕ್ಷಿ ಮನೆಯೊಳಗೆ ಬಂದೈತೆ. ಪಕ್ಷಿ ಎಲ್ಲೋ ಇದೆ, ಇದು ಹೀಗೆ ನೈ ದೃಷ್ಟಾಂತೆ ಸರ್ವಸಾಮ್ಯಂ. ಈ ಹರಿನಾಮದ ಅರಗಿಣಿ ನಮ್ಮ ಹೃದಯಕ್ಕೆ ಬಂದ ಮೇಲೆ ಏನು ಮಾಡುತ್ತೆ ಅಂದರೆ, ಒಳಗೆ ಪೊಟ್ರೆ ಒಳಗೆ ಶಾಶ್ವತವಾಗಿ ಕೂತ್ಕೊಂಡ್ಬಿಡುತ್ತೆ. ವಿಶ್ವಸ್ಯ ಕರ್ತ ಭುವನಸ್ಯ ಗುಪ್ತ. ಮದ್ದೀಡಾಕೋದು ಅಂತ ಒಂದು ಕಾಲದಲ್ಲಿ ಇತ್ತಂತೆ. ಅದನ್ನು ವರ್ಷದೊಳಗೆ ತೆಗೆಸ್ತೇ ಹೋದರೆ ಹೃದಯದಲ್ಲಿ ಕೂತ್ಕೊಂಡು ಅದರ ಸುತೂರ ಕೂದಲು ಬೆಳೆದು ಬಿಡೋದಂತೆ. ಆಮೇಲೆ ಅದು ಬರುತ್ತಾ ಇರಲಿಲ್ಲ, ಮದ್ದೀಡು ಮನುಷ್ಯನ ತಗೊಂಡು ಹೋಗೋದಂತೆ. ಹಾಗೆ ನಮ್ಮ ಈ ಅರಗಿಣಿ ಈ ಪೊಟ್ರೆ ಒಳಗೆ ಕೂತ್ಕೊಂಡು ನಮ್ಮನ್ನು ತಗೊಂಡು ಹೋಗುತ್ತೆ ಅಂದರು. ಸರ್ವೋಗಲ್ಲ ಅದು, ಬೆಳಗ್ಗೆ ಹೊರ ಬಿಟ್ಟು ಹೇಳಿದ್ರಲ್ಲ ಹಾಗೆ ಪ್ರಾಣ ಪಕ್ಷಿ ಹಾರೋಯ್ತು ಅನ್ನಲ್ಲೇ. ಹಾಗೆ ಯಾವ ಬಾಳಲ್ಲಿ ತೆಗೆದರೂ ಹೋಗಿಲ್ಲ, ಈಗ ಅದು ಬರೆದು ಅದು ಪರಮಾತ್ಮ ಕೂರಿಸ್ಬಿಟ್ಟಿದ್ದಾನೆ ಬಿಂಬರೂಪಿಯಾಗಿ. ಆದ್ದರಿಂದ ನಮಗೆ ಬೇಕಾಗಿರ್ತಕ್ಕಂಥ ವಿಷಯ ಏನು ಅಂದರೆ, ಮರವನ್ನು ನುಂಗುವ ಪಕ್ಷಿ ಮನೆಯೊಳಗೆ ಬಂದೈತೆ. ಮರ ಅಂದರೆ ಯಾವುದು? ಸಂಸಾರ ವೃಕ್ಷ. ಸಂಸಾರ ವೃಕ್ಷವನ್ನು ನುಂಗತಕ್ಕಂಥ ಗಿಣಿ ಅರೆಗಿಣಿ ನಮ್ಮ ಹೃದಯದೊಳಗೆ ಬಂದ್ಬಿಟ್ಟಿದೆ. ಪಕ್ಷವಿಲ್ಲದ ಪಕ್ಷಿ ಹಾರಿ ಬಂದೈತೆ. ಅದು ಪಕ್ಷ ಇಲ್ಲ, ಇದು ಸ್ವಪಕ್ಷದವರು ಇವರು ಪರಕೀಯರು ಎಂಬತಕ್ಕಂಥದ್ದು ನಮ್ಮ ಸ್ವಾಮಿಗಿಲ್ಲ. ಪರಕೀಯ ಸ್ವಪಕ್ಷ ಇಲ್ಲ ಅಂದ್ರೆ ಅರ್ಥ ಏನು ಅಂದರೆ, ಗುಣವೈಷಮ್ಯ ದೂರ ಅಂತ ಅರ್ಥ. ಈ ಗಿಣಿಗೆ ಗುಣವೈಷಮ್ಯ ಇಲ್ಲ. ಯಾರು ಅವನ ಭಕ್ತಿಯಿಂದ ನೆನೆತಕ್ಕಂಥವರಾಗುತ್ತಾರೆ ಅವರು ಎಂಥ ಸ್ಥಿತಿಯಲ್ಲಿದ್ದರೂ ಅನುಗ್ರಹ ಮಾಡುವಂಥ ಗಿಣಿ ಇದು.
ಆದ್ರಿಂದ ಗಿಣಿ ಶಾಸ್ತ್ರ ಅನ್ನೋದು. ಅಂದ್ರೆ ಗಿಣಿ ಶಾಸ್ತ್ರ ಅನ್ನೋ ಅರ್ಥ ಏನೋದ್ರ ಹಿನ್ನೆಲೆ ಅಂದ್ರೆ ಆ ಕಾರ್ಡ್ ತೆಗೆಯಕ್ಕೆ ಗಿಣಿಯನ್ನು ಬಿಡ್ತಾನೆ. ಅದು ಅಯೋಗ್ಯರು ಬಂದಿದ್ದಾರೆ ಅಂದ್ರು ಕಾರ್ಡ್ ತೆಗೆಯುತ್ತೆ. ಪುಷ್ಕರಾಚಾರ ಬಂದು ತೆಗಿತಾ ಇದ್ದಾರೆ ಕಾರ್ಡ್, ನಾನು ಉಪನ್ಯಾಸಕ್ಕೆ ಹೋಗ್ತಾ ಇದ್ದೀನಿ, ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಗಿಣಿ ಶಾಸ್ತ್ರ ಕೇಳಿದ್ರು ಕಾರ್ಡ್ ಎತ್ತೆ. ಅಂದ್ರೆ ಕಾರ್ಡ್ ಅನ್ನ ಎತ್ತೋದಿದೆಯಲ್ಲ ಅದು ಆ ಗಿಣಿಗೆ ಇದು ನನ್ನ ವಿರೋಧಿಗಳು ಬಂದು ಕಾರ್ಡ್ ಎತ್ತುತ್ತಾ ಇದ್ದಾರೆ, ನನಗೆ ಪ್ರೇಮ ಮಾಡೋರು ಎತ್ತುತ್ತಾ ಇದ್ದಾರೆ ಅಂತ ವ್ಯತ್ಯಾಸ ಇಲ್ಲ. ಕಾರ್ಡ್ ಎತ್ತು ಅಂತ ಬಿಡ್ತಾನೆ. ಆ ಗಿಣಿ ಶಾಸ್ತ್ರದಲ್ಲಿ ಬರೆದಿಟ್ಟಿರೋ ಕಾರಣ ಗಿಣಿ ಬಂದು ತನ್ನ ಕೊಕ್ಕಿಯಿಂದ ತೆಗಿತಕ್ಕಂತಹದ್ದಾಗುತ್ತೆ. ಹಾಗೆ ಹೃದಯ ಕಮಲದಲ್ಲಿರ್ತಕ್ಕಂತಹ ಈ ಗಿಣಿ ಗುಣವೈಷಮ್ಯ ದೂರವಾಗಿದೆ. ಗುಣವೈಷಮ್ಯ ದೂರ ಅಂದ್ರೆ ಏನು ಅಂತ ಕೇಳಿದರೆ, ಜೀವಿಯ ಯೋಗ್ಯತಾನುಸಾರವಾದ ಕರ್ಮವನ್ನು ಮುಂದೆ ಮಾಡಿ ಫಲವನ್ನು ಕೊಡ್ತಕ್ಕಂತಾವ ಅಂತ ಅರ್ಥ. ಫಲ ಕೊಡಬೇಕಾದ್ರೆ ಪುಣ್ಯವೋ ಪಾಪವೋ ಅವುಗಳನ್ನು ನಿಮಿತ್ತ ಮಾಡಿ ಸುಖ ದುಃಖಾದಿಗಳನ್ನ ನಮಗೆ ಕೊಡ್ತಕ್ಕಂತಾವನಾಗ್ತಾನೆ. ಯಾಕೆಂದ್ರೆ ತನಗೆ ತೋಚಿದಂತೆ ಭಗವಂತ ಕೊಡೋದಿಲ್ಲ. ಅದಕ್ಕೆ ನಮ್ಮ ಭೃತಿ ಶಾಸ್ತ್ರಕ್ಕೆ ವ್ಯಾಖ್ಯಾನ ಮಾಡಿರ್ತಕ್ಕಂತಹ ಶೇಷಚಂದ್ರಿಕಾಚಾರ್ಯರು ದಶಮೋ ಮತ್ತಮೋ ಭವೇ ತಂದಿದ್ದಾರೆ. ಹತ್ತನೇ ತಲೆಗೆ ನಾವೇ ಬಂದು ಚಂದ್ರಿಕೆಯನ್ನ ಪೂರ್ಣ ಮಾಡ್ತೇವೆ ಅಂತ ಸ್ವಾರಸ್ಯವಾಗಿದೆ ವಿಷಯ. ಚಂದ್ರಿಕಾರಾಯರೇ ರಾಯರಾಗಿ ಅವತಾರ ಮಾಡಿದ್ರು, ಶೇಷಚಂದ್ರಿಕಾರಾಯರಿಗಿಂತ ಹಿಂದೆ ಪ್ರಮಾಣ ಇದೆ. ಅದ ಸಯೇವ ರಾಘವೇಂದ್ರಾಚೇತಿನ ಅಂತ. ರಾಘವೇಂದ್ರ ಸ್ವಾಮಿಗಳು ಚಂದ್ರಿಕೆಯನ್ನ ಪೂರ್ಣ ಮಾಡಲಿಲ್ಲ. ಅಪೂರ್ಣವಾಗಿದ್ದ ಚಂದ್ರಿಕೆಗೆ ಚಂದ್ರಿಕಾ ಪ್ರಕಾಶ ವ್ಯಾಖ್ಯಾನ ಮಾಡಿ ಕೃಷ್ಣನಿಗೆ ಸಮರ್ಪಣೆ ಮಾಡಿದರು. ಚಂದ್ರಿಕಾರಾಯರೇ ರಾಯರಾಗೆ ಅವತಾರ ಮಾಡಿದರೂ ಚಂದ್ರಿಕೆಯನ್ನ ಪೂರ್ಣ ಮಾಡಲಿಲ್ಲ. ಆದರೆ ಶೇಷಚಂದ್ರಿಕಾರಾಯರು ಅವರು ಚಂದ್ರಿಕಾರಾಯರ ಅಂಶ ಅಂತ ಪ್ರಮಾಣ ಇಲ್ಲ. ರಾಯರಿಗಿದೆ, ಚಂದ್ರಿಕಾರಾಯರಿಗಿಲ್ಲ. ಯಾರಿಗೆ? ಶೇಷಚಂದ್ರಿಕಾರಾಯರಿಗೆ. ಆದರೆ ಕಾರ್ಯಾನುಮೇಯ ಅಂತ ಏನು ಕಾರ್ಯ ಹೇಗೆ ನಡೆದಿದೆ ಅಂದ್ರೆ ಚಂದ್ರಿಕೆಯನ್ನು ಪೂರ್ಣ ಮಾಡಿ ಶೇಷಚಂದ್ರಿಕಾಚಾರ್ಯರು ಅಂತ ಇವತ್ತು ಜಗತ್ತಿನಲ್ಲಿ ಖ್ಯಾತಿವಂತರಾಗಿರ್ತಕ್ಕಂಥವರಾಗಿದ್ದಾರೆ. ಆದರೆ ಅವರು ಚಂದ್ರಿಕಾರಾಯರಲ್ವಾ, ರಾಯರಲ್ವಾ ಅಂದ್ರೆ ರಾಯರೇ. ಆದರೆ ಹಿಂದಿನ ತಮ್ಮ ಅವತಾರದಲ್ಲಿ ಪೂರ್ಣ ಮಾಡಲಿಲ್ಲ. ಆಮೇಲೆ ಬಂದಂತಹ ರಘುನಾಥ ತೀರ್ಥರು ಚಂದ್ರಿಕೆಯನ್ನು ಪೂರ್ಣ ಮಾಡಿದರು. ಚಂದ್ರಿಕೆಯನ್ನು ಪೂರ್ಣ ಮಾಡಿದವರು ದೊಡ್ಡವರು, ಬರೆದಿರತಕ್ಕಂತಹ ಅಪೂರ್ಣವಾದ ಚಂದ್ರಿಕೆಗೆ ವ್ಯಾಖ್ಯಾನ ಮಾಡಿದವರು ದೊಡ್ಡವರು ಅಂದ್ರೆ ವ್ಯಾಖ್ಯಾನ ಮಾಡಿದವರು ದೊಡ್ಡವರು, ಚಂದ್ರಿಕೆಯನ್ನು ಪೂರ್ಣ ಮಾಡಿದವರು ದೊಡ್ಡವರು. ನಾನದನ್ನು ಹೇಳಕ್ಕೋಗಲ್ಲ. ಅಂಥವರು ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ, ನಾರಾಯಣ ಅಂದ್ರೆ ಒಂದು ಅರ್ಥವನ್ನು ಬರೀತಾರೆ. ಆತ್ಮನೋ ವೈಷಮ್ಯ ದೋಷ ಪರಿಹಾರಾಯ ಫಲದಾನೆ ಜೀವನಂ ಪ್ರತಿ, ಜೀವನನ್ನ ಕುರಿತು ಫಲವನ್ನು ಕೊಡತಕ್ಕಂತಹ ಭಗವಂತ ಫಲದಾನೆ ಕರ್ಮ ಸಾಪೇಕ್ಷತ್ವಾತ್ ನಾರಾಯಣ ಅಂತ ಅರ್ಥ ಬರಲಿದೆ. ಜೀವರ ಕರ್ಮವನ್ನು ಸಾಪೇಕ್ಷ ಮಾಡಿ ಅವರ ಗುಣದೋಷಗಳಿಗೆ ಅನುಸಾರವಾಗಿ ಸುಖ ದುಃಖಾದಿಗಳನ್ನು ಕೊಡ್ತಕ್ಕಂತಾವನಾಗುತ್ತಾನೆ. ಅದೇವ ಅವನಿಗೆ ನಾರಾಯಣ ಅಂತ ಹೆಸರು. ಹಾಗೆ ಮರವನ್ನು ನುಂಗುವ ಪಕ್ಷಿ ಮನೆಯೊಳಗೆ ಬಂದೈತೆ ನಮ್ಮ ಹೃದಯದೊಳಗೆ. ಪಕ್ಷವಿಲ್ಲದ ಪಕ್ಷಿ ಗುಣವೈಷಮ್ಯ, ಇವನನ್ನವ ಇವ ಪರಕೀಯ ಎಂಬತಕ್ಕಂತಹ ಸ್ವಕೀಯ ಪರಕೀಯವಾದ ಪಕ್ಷ ಈ ಪಕ್ಷಿಗೆ ಇಲ್ಲ ಅಂದು. ಪಕ್ಷವಿಲ್ಲದ ಪಕ್ಷಿ ಹಾರಿ ಬಂದೈತೆ. ಹರಿನಾಮಕ್ಕೆ ಪಕ್ಷ ಇಲ್ಲ, ಗುಣವೈಷಮ್ಯ ಇಲ್ಲ ಭಗವಂತನ ನಾಮಕ್ಕೆ. ಅಥವಾ ಯಾರ ಬೇಕಾದರೂ ಹರಿನಾಮವನ್ನ ಅದರ ಇದನ್ನ ಸ್ವೀಕಾರ ಮಾಡಬಹುದು. ಆದ್ರಿಂದಾನೆ ಹರಿನಾಮ ಸ್ಮರಣೆಗೆ ಜಾತಿ ಇಲ್ಲ, ಕುಲ ಇಲ್ಲ, ಯಾವುದೂ ಇಲ್ಲ ಭಗವಂತನ ನಾಮಸ್ಮರಣೆಗೆ. ಅದಕ್ಕೋಸ್ಕರನೇ ನಾಮ ಒಂದೇ ಯಮನಾಳುಗಳ ಒರೆದು ಅಜಾಮಿಳನಿಗೆ ಸುಕ್ಷೇಮವಿತ್ತ ಹರಿನಾಮ ಕೀರ್ತನೆ ಎಂದು. ಮತ್ತೆ ಕಲಿಯುಗದಲ್ಲಿ ಹರಿ ನಾಮವ ನೆನೆದರೆ ಕುಲಕೋಟಿಗಳು ಧರಿಸುವವೋ ಸ್ನಾನವ ನರಿಯನು ಮೌನವ ನರಿಯನು. ಉಪದೇಶವಿಲ್ಲೆಂದೇನೆ ಬೇಡ, ನಾಮಸ್ಮರಣೆ ಯಾವುದೇಕೂ ಇಲ್ಲ. ಈ ಗಿಣಿಯನ್ನು ಚಿಂತನೆಗೆ ಕೂತ್ರೆ ಮೈಯೇ ಇಲ್ಲ, ಮಡಿ ಇಲ್ಲ. ಮಧ್ಯಾಹ್ನ ಯಾರ ಹತ್ರ ಮಾತಾಡ್ತಿದ್ದೆ, ಆಚಾರೆ ನಾವು ಲ್ಯಾಬೋರೇಟ್ರಿಯಲ್ಲಿ ಇದ್ದಾಗಲೂ ದೇವರನ್ನ ಸ್ಮರಣೆ ಮಾಡ್ಬೋದಾ ಅಂದ. ಯೋಚನೆ ಬೇಡಪ್ಪ ಅಂದೆ. ಇಲ್ಲ, ದೇವ್ರ ಸ್ಮರಣೆ ಮಾಡಿದ್ರೆ ಪಾಪ ಬರಲ್ವೇ ಅಂದ್ರೆ ಅವನ ಅಸಂಗ ಅಂದ್ರೆ ಏನು ಅರ್ಥ? ಅವನ ಅಸಂಗ ಅನ್ನೋದನ್ನು ಪ್ರೂವ್ ಮಾಡಬೇಕಾದ್ರೆ ಜಗತ್ತಿನಲ್ಲಿ ಅವನಿಗೆ ಆ ಕಾಲದ ಸ್ಮರಣೆ ಈ ಕಾಲದ ಸ್ಮರಣೆ ಎಂಬತಕ್ಕಂಥ ಕಾಲದ ವ್ಯತ್ಯಾಸ, ಇದು ಒಳ್ಳೆಯ ಕಾಲ ಇದು ಕೆಟ್ಟ ಕಾಲ ಅನ್ನೋದು ಜೀವರಿಗೆ ಅವಸ್ಥೆಯಿಂದ ಇದೆ ಅಷ್ಟೇ. ಆದರೆ ಭಗವಂತನಿಗೆ ಅಂಥ ಅವಸ್ಥೆ ಇಲ್ಲವಾದ್ದರಿಂದ ಈ ಹರಿನಾಮದ ಅರಣ್ಯ ಸ್ಮರಣೆಗೆ ಯಾವ ಕಾಲ ಇದು ಕೆಟ್ಟ ಕಾಲ, ಇದು ಯಮಕಾಲ ಯಮಗಂಡ ಕಾಲ, ಇದು ರಾಹುಕಾಲ,
ಯಾರೋ ಹೇಳಿದ್ರಂತೆ ಪರೀಕ್ಷೆಗೆ ಹೋಗಿರ್ಲಿಲ್ವಂತೆ, ಅವ್ರ ಅಮ್ಮ ಬಹಳ ದಡ್ಡಿ ಅಂತೆ, ಏನೋ ಪರೀಕ್ಷೆಗೆ ಹೋಗ್ಲಿಲ್ಲ ಅಂತ ಮಗನ್ ಕೇಳಿದ್ರಂತೆ, ಅಮ್ಮ ರಾಹು ಕಾಲ ಅಲ್ಲಿಗೆ ಹೋಗ್ಲಿಲ್ಲ ಅನ್ನ ಕೇಳಕ್ಕಾಗುತ್ತಾ, ರಾಹು ಕಾಲ ಗುಳಿ ಕಾಲ ಅನ್ಕೊಂಡು ಕಪಾಲ ಕೊಡಿತಾರೋ ಇಲ್ವಾ, ಅಲ್ಲೋ ಆಗಿಸ್ಕೊಳ್ಲಿಲ್ಲ ಅಂದ್ರೆ ಇಲ್ಲ ರಾಹು ಕಾಲ ಕಳ್ಕೊಂಡು ಹೋಗ್ತೀನಿ ಅಂದ್ರೆ ಕ್ಯಾಶಿಯರ್ ಒಂದೂವರೆ ಗಂಟೆ ಕಪಾಲ ಕೊಡ್ದು ಬಿಡ್ತಾರಲ್ಲೇನೆ. ಅಂದ್ರೆ ಪರೀಕ್ಷೆಗೆ ನಮ್ಮ ವ್ಯವಹಾರಕ್ಕೆ ಯಾವುದಕ್ಕೂ ರಾಹು ಕಾಲ ಗುಳಿ ಕಾಲ ಅಂತಿಲ್ಲ, ದೇವ್ರಿಗೆ ಮಾತ್ರ ರಾಹು ಕಾಲ ಗುಳಿ ಕಾಲ ಉಂಟ. ಎಲ್ಲರೂ ಇದೇನು ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ, ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಕಾಲೋತ್ಪಾದಕ, ಕಾಲಮೂರ್ತಿ ತವ ದಾಸು. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಕ್ಷಣಾರ್ಧಮಿ ವ್ಯರ್ಥಂ ನನೇಯುಹು, ಕಾಲ ಕಳಿಬೇಡ. ತಾಸು ಬಾರುತ್ತೀರೇ ಕೇಳಿ ಆಯಸ್ಸು ವ್ಯರ್ಥವಾಯಿತು ಎಂದು, ತಾಸು ಬಾರಿಸೂತಿದೆ ಕೇಳಿ ಗಂಧನ ಹೋಯ್ತು ಅನ್ನವರು. ಅಲ್ಲಿಗೆ ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ, ಕೋ ಲಾಭೋ ಗುಣಿ ಸಂಗಮ ಕಾಹಾನಿ ಸಮಯಚ್ಯುತಿ. ಎಂಥ ಮಾತು, ಎಂಥ ಮಾತು! ಲಾಭ ಅಂದ್ರೇನು, ನಷ್ಟ ಅಂದ್ರೇನು ಅಂತ ಧರ್ಮರಾಜ ಕೇಳಿದರು. ಅದಕ್ಕೆ ದೌಮ್ಯಾಚಾರ್ಯ ಹೇಳ್ತಾ ಇದ್ದಾರೆ, ಲಾಭ ಅಂದ್ರೆ ಸಜ್ಜೀವ ರಾಶಿಗಳ ಸಂಬಂಧ. ಕೋ ಲಾಭೋ ಗುಣಿ ಸಂಗಮ ಅಟ, ನಷ್ಟ ಅಂದ್ರೆ ಯಾವುದು ಅಂದ್ರೆ ಸಮಯಚ್ಯುತಿ. ಇನ್ನು ಬ್ರಹ್ಮದೇವರು ಕಳೆದಿರತಕ್ಕಂತ ಒಂದು ಕ್ಷಣ ಅವರೇ ವಾಪಸ್ ಬರೋದಿಲ್ಲ. ಅವರ 100 ವಯಸ್ಸದ ಆಯುಸ್ಸಿನಲ್ಲಿ ಕಳೆದ ಕ್ಷಣ ಮತ್ತೆ ದೇವರು ಕೊಡೋದಿಲ್ಲ ಅವರಿಗೆ, ನಮಗ್ ಮಾತ್ರ ಕೊಟ್ಬಿಡ್ತಾನ ಹೇಳಿ. ನೀವೇ ಹೇಳಿ, ಅಂತತನ ದೂತರಿಗೆ ಕಿಂಚಿತ್ತು ದಯವಿಲ್ಲ, ಅಟ್ಟಡಿಗೆ ಗುಣವಿಲ್ಲ, ಇಷ್ಟದ ರುಚನವಿಲ್ಲ, ಕೊಟ್ಟ ಸಾಲದ ಕೇಳುವ ಹೊತ್ತ ನರಿ, ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರವಿರಲಿಲ್ಲ, ಅಷ್ಟರೊಳು ಪುರಂದರ ವಿಠಲ ನೀನು ಮನವೇ. ನೋಡಿದ್ರೆ ಹೇಗೆ ಹೇಳ್ತಾರೆ ದಾಸರಾಯರು, ಇದೆಲ್ಲ ಕೂತ್ಕೊಂಡು ಬರೆಯುವಂತಹ ಸಿನಿಮಾ ಸಾಹಿತ್ಯಗಳಂತೆ ಅಲ್ಲ ಅದು, ಅಲ್ವಾ? ಓತಪ್ರೋತವಾದಂತಹ ಅಭಿಮಾನಿ ದೇವತೆಗಳು, ಅಕ್ಷರಾಭಿಮಾನಿ ದೇವತೆಗಳು, ಅಂತರ್ಯಾಮಿಯಾದಂತಹ ಭಗವಂತನ ರೂಪಗಳನ್ನ ಇಟ್ಟುಕೊಂಡು ಆಟ ಆಡತಕ್ಕಂತ ಆತ್ಮಾರಾಮರ ಪರಮಾನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಅನೇಕ ದೇವತೆಗಳು ಇಲ್ಲಿ ಅವತಾರ ಮಾಡಿ ಇಂತಹ ಪದಗಳನ್ನ ಆಟ ಆಡ್ತಿದ್ದಾರೆ. ಅವರಿಗೆ ಅದು ಆಟ, ಅವರಿಗೆ ಅದು ಸುಖ, ಅವರಿಗೆ ಅದು ಲೋಲಾಪ್ತಿ, ಆದರೆ ನಮಗದು ಜ್ಞಾನಪ್ರದ ಅಂತ ಅರ್ಥ. ಅನ್ನು ಹುಷಾರಾಗಿರಬೇಕು. ಆದ್ದರಿಂದ ಮರವನ್ನು ನುಂಗುವ ಪಕ್ಷಿ ಸಂಸಾರ ಎಂಬತಕ್ಕಂಥ ಮರವನ್ನ ನುಂಗತಕ್ಕಂತಹ, ಸಂಸಾರದಿಂದ ಬಿಡುಗಡೆ ಮಾಡಕ್ಕೋಸ್ಕರ ಒಳಗೆ ಬಿಂಬನಾಗಿ ಕೂತಿದ್ದಾನೆ ನಮ್ಮ ಸ್ವಾಮಿ. ಯಾವುದು ಸಂಸಾರ ಬಿಡುಗಡೆ? ಪುಟ್ಟು ಸಾವುಗಳು, ಪುನರಪಿ ಜರಣಂ ಪುನರಪಿ ಮರಣಂ, ಅವನು ಕೂಡ ಒಪ್ಕೊಳ್ಳೇಬೇಕು ಪಾಪ ಅಲ್ಲೇ. ಆದ್ರಿಂದ ಯಾವ ಭೂತ ಶರೀರವನ್ನು ಹೊಂದೋಣ ಬಿಡೋಣ, ಹೊಂದೋಣ ಬಿಡೋಣ ಎಂಬತಕ್ಕಂತ ಇದೆಯೋ ಆ ಚಕ್ರದಿಂದ ಬಿಡಿಸಿಕೊಂಡು ಹೋಗೋದಿಕ್ಕೆ ಸಂಸಾರದ ಬಿಡುಗಡೆ ಅಂತ ಹೆಸರು. ಸಂಸಾರ ಅಂದ್ರೆ ಎರಡರ್ಥ, ಸಮ್ಯಕ್ ಕರತೀತಿ ಸಂಸಾರ, ಸುಖ ದುಃಖಾತ್ಮಕಂ ಸಂಸಾರಂ ಅಂತ. ಸುಖ ದುಃಖಾತ್ಮಕಂ ಸಂಸಾರಂ ಅನ್ನೋದು ನಮ್ದು ನಿಮ್ದಲ್ಲ. ಇನ್ನು ಬ್ರಹ್ಮದೇವರು ಬಿಡದೇ ಇರತಕ್ಕಂತ ಸಂಸಾರ ಯಾವುದು ಅಂದ್ರೆ ಹುಟ್ಟು ಸಾವು ಅನ್ನೋದು. ಬ್ರಹ್ಮದೇವರು ನಾವು ಹುಟ್ಟಿದಾಗ ಹುಟ್ಟಾರ? ಆದ್ರೂ ಅವತಾರ ಮಾಡಿದ್ದಾರ ಇಲ್ವ? ಬ್ರಹ್ಮನಾಗ ಅವತಾರ ಮಾಡದೆ ವಾಯುದೇವರು ಮೋಕ್ಷಕ್ಕೆ ಹೋಗಿಲ್ಲ ಅಂತ ಎತ್ತಲೇಬೇಕಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಂತೆ ಇಲ್ಲಿ ಮರವನ್ನು ನುಂಗುವ ಪಕ್ಷಿ ಮನೆಯೊಳಗೆ ಬಂದೈತೆ, ಪಕ್ಷವಿಲ್ಲದ ಪಕ್ಷಿ ಹಾರಿ ಬಂದೈತೆ. ಒಂಟಿ ಕೊಂಬಿನ ಪಕ್ಷಿ ಒಡಲೊಳಗೆ ಕರುಳಿಲ್ಲ. ಒಂಟಿ ಕೊಂಬಿನ ಪಕ್ಷಿ ಯಾವುದು? ಹರಿ ಸರ್ವೋತ್ತಮ ಅಂತ ಈ ಗಿಣಿಗೊಂದು ಕೊಂಬಿದೆ ನಮ್ಮ ಗಿಣಿಗೆ, ಅರಗಿಣಿಗೆ ಒಂದು ಟೈಟ್ಲ್ ಇದೆ. ಯಾವುದು ಅಂದ್ರೆ ಸರ್ವೋತ್ತಮ ಗಿಣಿ ಅಂತ ಈ ಗಿಣಿಗೆ. ಆದ್ರಿಂದ ಇನ್ಯಾವ ದೇವತೆಗಳಿಗೂ ಆ ಕೊಂಬಿಲ್ಲ. ಬ್ರಹ್ಮರುದ್ರಾದಿ ರಮಾಬ್ರಹ್ಮಾದಿ ಯಾವ ದೇವತೆಗಳಿಗೂ ಸರ್ವೋತ್ತಮ ಎಂಬತಕ್ಕಂತಹ ಕೋಡಿ ಇಲ್ಲ. ಒಂಟಿ ಕೊಂಬಿನ ಪಕ್ಷಿ ಒಡಲೊಳಗೆ ಕರುಳಿಲ್ಲ. ಜ್ಞಾನಾನಂದಾತ್ಮಕವಾದ ಶರೀರ, ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲ. ಜಗತ್ತನ್ನು ಸೃಷ್ಟಿ ಮಾಡುತ್ತೆ, ಸ್ಥಿತಿ ಮಾಡುತ್ತೆ, ಅತ್ತಾಚರಾಚರ ಗ್ರಹಣ ಓಂ. ಇಡೀ ಜಗತ್ತನ್ನ ಈ ಪಕ್ಷಿ ನುಂಗಿ ನೀರು ಕುಡಿದು ಬಿಡುತ್ತೆ. ಗೊತ್ತಾಯ್ತಾ? ಬ್ರಹ್ಮಾದಿ ಸಮಸ್ತ ದೇವತೆಗಳನ್ನ ಸೃಷ್ಟಿ ಮಾಡಿರ್ತಕ್ಕಂತ ಈ ಪಕ್ಷಿ ಇಡೀ ಬ್ರಹ್ಮಾದಿ ದೇವತೆಗಳನ್ನ ಚರಾಚರಾತ್ಮಕವಾದ ಜಗತ್ತನ್ನ ನುಂಗಿ ನೀರು ಕುಡಿದು ಬಿಡುತ್ತೆ. ಆದ್ರಿಂದ ಒಂಟಿ ಕೊಂಬಿನ ಪಕ್ಷಿ ಒಡಲೊಳಗೆ ಕರುಳಿಲ್ಲ, ಡೈಜೆಸ್ಟ್ ಆಗೋಗುತ್ತೆ. ಇಡೀ ಬ್ರಹ್ಮಾಂಡ ನುಂಗಿದ್ರು ಕೂಡ ನಮ್ಮಂದ್ರೆ ಅರಗಬೇಕು, ಹೋಗ್ಬೇಕು ಆಚೆಗೆ, ಹೊಟ್ಟೆ ಹಿಡ್ಕೊಂಡ್ಬಿಟ್ಟಿದೆ. ಎಲ್ಲೆಲ್ಲಿ ನಾವು ಸಮ್ಮೇಳನಕ್ಕೆ ಹೋಗ್ತೀವೋ ಚೆನ್ನಾಗಿ ಹೊಡೆದು ಬಿಡ್ತೀವಿ. ಇರಲಿ, ತಿನ್ನೋದು ಕೂಡ ದೇವರ ಅನುಗ್ರಹವೇ. ಆದ್ರೆ ಮನೆ ತರ ಕೆಲಸ ಇಲ್ಲಿ ಇರಲ್ಲ. ತಿನ್ಬಿಟ್ಟು ಕೂತ್ಕೋತೀವಿ, ಏನೋ ಶ್ರವಣಕ್ಕೆ ಅಂತ ಕೂತ್ಕೋತೀವಿ. ಮಾನಸಿಕವಾದ ಕೆಲಸ ಇರುತ್ತೆ, ದೈಹಿಕವಾದ ಕೆಲಸ ಇರಲ್ಲ. ಆಗೇನಾಗುತ್ತೆ, ಸ್ವಲ್ಪ ಡೈಜೆಸ್ಟಿವ್ ಸಿಸ್ಟಮ್ ವ್ಯತ್ಯಾಸ ಆಗುತ್ತೆ, ಕುಯಿ ಅನ್ನತ್ತೆ, ಕುಟಾರ ಅನ್ನತ್ತೆ, ಗೊಡಗೊಡ ಅನ್ನತ್ತೆ. ಆಗ ಪದ್ದವ್ರ ಹತ್ರ ಹೋಗ್ತಾರೆ, ಮಲಗಿರ್ತಾರೆ, ಇನ್ನೋ ತಂದಿದ್ದೀರಾ ಅಂತಾರೆ ಅಲ್ವೇ, ಇನ್ನೋ ಅಂದ್ರೆ ಏನು ಅಂತಾರೆ, ಕೂಕೋಬೇಡಿ ಅಂತಾಳ ಅವಳು, ನಿಮ್ ಪಕ್ಕದವ್ರು ಹೇಳ್ತಾರೆ, ಇಂಥವೆಲ್ಲ ಆಗುತ್ತೆ. ಮತ್ತೆ ಇಲ್ಲಿ ನಾಲ್ಕೂವರೆ ತಿರ್ಗಲ್ಲ, ಐ ಚಿಂತನೆ, ಸೃಷ್ಟಿ ಚಿಂತನೆ ನೀವೆಲ್ಲ ಹೇಳಬೇಕು ಅಂದ್ರೆ ರಾತ್ರಿನೇ ನಿದ್ದೆ ಬರೋಲ್ಲ, ಬೆಳಗ್ಗೆ ಹೇಳ್ಬೇಕಲ್ಲ ಅಂತ. ತಿಂದಿರೋದು ಅರಗಬೇಕಲ್ಲ, ನಮ್ಗೆ ಸಿಸ್ಟಮ್ ಇದೆ ಒಂದು, ಆ ಸಿಸ್ಟಮ್ ಅಲ್ಲಿ ವ್ಯತ್ಯಾಸ ಆದ್ರೆ ಅರಗೋದಿಲ್ಲ. ಹಾಗೆ ನಮ್ಮ ಸ್ವಾಮಿ ಅನಂತ ಕಾಲದಿಂದ ಈ ಪಕ್ಷಿ ಸೃಷ್ಟಿ ಮಾಡುತ್ತೆ ನುಂಗುತ್ತೆ, ಸೃಷ್ಟಿ ಮಾಡುತ್ತೆ ನುಂಗುತ್ತೆ, ಸೃಷ್ಟಿ ಮಾಡುತ್ತೆ ನುಂಗುತ್ತೆ, ಯಾವ ರೋಗವೂ ಇಲ್ಲ ಇದಕ್ಕೆ ಅಲ್ವಾ. ಮರವನ್ನು ನುಂಗುವ ಪಕ್ಷಿ ಮನೆಯೊಳಗೆ ಬಂದೈತೆ, ಪಕ್ಷವಿಲ್ಲದ ಪಕ್ಷಿ, ಗುಣವೈಷಮ್ಯ ದೂರವಾದ ಪಕ್ಷಿ ಅಲ್ವಾ. ಏನ್ ಮಾಡ್ತಾ, ಒಂಟಿ ಕೊಂಬಿನ ಪಕ್ಷಿ ಒಡದೊಳಗೆ ಕರುಳಿಲ್ಲ, ಗಂಟಲು ಮೂರುಂಟು ಮೂಗು ಇಲ್ಲ ಅಂದ್ರು. ಗಂಟಲು ಮೂರುಂಟು, ಈ ಜಗತ್ತಿನಲ್ಲಿರ್ತಕ್ಕಂಥ ಇಡೀ ಜೀವರಾಶಿಗಳನ್ನ ಮೂರು ಕಡೆಗೆ ತಗೊಂಡೋಗಿ ಹಾಕುತ್ತೆ ಈ ಪಕ್ಷಿ. ಯಾವುದದು? ಅವನಿಗೆ ತ್ರಿಧಾಮ ಅಂತ ಹೆಸರು ಅಲ್ವಾ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಈ ಮೂರಕ್ಕೆ ಮುಕ್ತ ಸ್ಥಳಗಳು ಅಂತ ಕರೀತಾರೆ. ಅದಕ್ಕೆ ಗಂಟಲು ಮೂರುಂಟು. ಮತ್ತೆ ಗಂಟಲು ಮೂರುಂಟು ಮೂಗು ಇಲ್ಲ ಅಂದ್ರಲ್ಲ, ಅಂದ್ರೆ ಜಗತ್ತಿನಲ್ಲಿ ಅಪ್ರಾಕೃತನಾದ ಭಗವಂತ ಪ್ರಾಕೃತ ವಸ್ತುಗಳಲ್ಲಿ ತತ್ರ ತತ್ರ ಸ್ಥಿತೋ ವಿಷ್ಣು, ತದಾಕಾರ ತದ್ಭಿನ್ನ ತತ್ವಾಜ್ಯನಾಗಿ ತತ್ತದ್ ಗುಣ ಪ್ರದಾತ್ರವಾಗಿ ಸಕಲ ವಸ್ತುಗಳಲ್ಲಿ ಇದ್ದಾನೆ. ಹೂ ಯಾರೇ ವಾಸನೆ ಕೊಟ್ಟಿದ್ದು ಅಂತ ಕೇಳಿದ್ರೆ, ನಮ್ಮ ತಾತ ಕೊಟ್ರು ಅಂತ ಹೇಳಕ್ಕಾಗುತ್ತಾ? ನಮ್ಮ ತಾತಾನೇ ಎಲ್ಲ ಕಡೆಗೂ ಸಂಖ್ಯೆ ಅವನು ವಾಸನೆ ಕೊಡ್ತಾ ಇದ್ರು, ಹೂ ಕೊಡ್ತಿದ್ರು ಸಂಖ್ಯೆ ಅವನು ವಾಸನೆನ ಅಂತ. ತಿಂದ ಅರಗದೆ ಹೋದ್ರೆ ಗೊತ್ತಾಗುತ್ತೆ ಇಂತಿಂತ ವಾಸನೆ ಇದೆ ಅಂತ. ನಾಚೆ ಆಗಲ್ವ ನಿಮ್ಗೆ ಅಂತಾರೆ. ಯಾರ ಜಗತ್ತಿನಲ್ಲಿ ವಾಸನೆ ಯಾರಿಟ್ರು, ರುಚಿ ಯಾರಿಟ್ರು, ಗಂಧ ಯಾರಿಟ್ರು, ಬಣ್ಣ ಯಾರಿಟ್ರು, ಅದು ಆಕಾರ ಯಾರಿಟ್ರು, ಮಾವಿನಣ್ಣಿಗೆ ಆಕಾರ ಯಾರು ಕೊಟ್ರು, ಬಾಳೆಹಣ್ಣಿಗೆ ಯಾರು ಆಕಾರ ಕೊಟ್ರು, ಹಳಸಿನಣ್ಣಿಗೆ ಯಾಕೆ ಚುಚ್ಚಿದ್ರು ಅಲ್ಲೇ ಚುಚ್ಚೋ ಹಣ್ಣು ಇಷ್ಟಪ್ಪದ್ದೇನಾದ್ರು ಪುಷ್ಕರಾಚಾರ್ಯ ಊರಿಗೆ ತಗೊಂಡೋಗಿ ಇವತ್ತು ರಾತ್ರಿ ಹೋಗ್ತಾ ಇದ್ದೀನಿ ನಿಮ್ಗೆ ಕೊಟ್ಟರೆ ಇಲ್ಲೇ ಇಟ್ಬಿಟ್ಟು ಹೋಗ್ತೀನಿ, ಕರ್ಕೊಂಡು ಹೋಗಕ್ಕಾಗುತ್ತಾ ಊರಿಗೆ? ಏನು ತಗೊಂಡೋಗಕ್ಕಾಗಲ್ಲ, ಸತ್ರಾತ್ರಿ ನನ್ನ ಕೈಲಂತೂ ಏನೂ ಆಗಲ್ಲ, ಈಗ ಬಾಡಿ ಹೊಡೋದೇ ಸಾಕಾಗಿದೆ ನನಗೆ. ಬೇಕಾದ್ರೆ ಇದು ಬಿಸ್ಕೊಟ್ಬಿಟ್ಟು ಹೋಗೋದ್ರೆ ಅದು ಬಿಸ್ಕೊಟ್ಬಿಟ್ಟು ಹೊರಡೋಗ್ತೀನಿ ಅಂದ್ರೆ ರೈಲು ಬಸ್ಸಲ್ಲಿ ಬಿಡಲ್ವಲ್ಲ, ಹೆಂಗವನೇ ನೋಡು ಆರ್ವಯ್ಯ ತಿಂದು ಅಂತಾರೆ. ಹಾಗೆ ಏನ್ ಮಾಡ್ಬೇಕು, ನಮ್ಮಿಂದ ನಾವು ಮತವನ್ನು ಬಯಸಬಾರದು. ಆದ್ರಿಂದಾನೇ ಮದುವೆ ಮನೆಗೆ ಹೋಗ್ಲಿ, ಎಲ್ಲೋಗ್ಲಿ, ಎಲ್ಲೆಲ್ಲಿ ಎಲ್ಲೆಲ್ಲಿ ಹೋಗಬೇಕು, ಆ ಹೋಗೋದು ಕೂಡ ವೈರಾಗ್ಯವೇ. ವೈರಾಗ್ಯ ಇದೆ ಅಂತ ಒಂದು ತುಂಡ್ಮಡ ಪಂಚೆ ಕೊಳೆದು ಉಟ್ಕೊಂಡು ಮದುವೆ ಮನೆಗೆ ಹೋದ್ರೆ ಕಟ್ಟಿಡ್ ನುಗ್ತಾರೆ. ಅರ್ಥ ಆಯ್ತೇ, ನೀನೇನ್ ಶುಕಾಚಾರ ಅಲ್ಲ, ನೀನೇನು ಅವಧೂತ್ ಶಿಖಾಮಣಿ ಆದಂತ ವಾಮದೇವ ಅಲ್ಲ, ಸದ್ಯೋಜಾತಾದಿಗಳಲ್ಲ ನೀನು. ಸುಮ್ಮನೆ ಕೂಡು ಜಾತಿ ತಲೆ ಕೆಡಿಸ್ಬೇಡ. ಎಲ್ಲೆಲ್ಲಿ ಎಲ್ಲೆಲ್ಲಿ ಹೋಗಬೇಕು ಹಂಗೋ ಮರ್ಯಾದೆ ಉಳಿಸ್ತಕ್ಕಂಥ ಅವರ ಆಗಿದೆ. ದೇವರು ಕೊಟ್ಟಿರೋದು ಯಾಕೆ, ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ, ಕೊಡದಿದ್ದ ಕಾಲಕ್ಕೆ ಬಾಯಿ ಬಿಡುವೆಲ್ಲೋ ಪ್ರಾಣಿ ಅಂತಾರೆ. ದೊಡ್ಡವರು ಕೊಟ್ಟಿರ್ತಕ್ಕಂಥ ಶೇಷ ವಸ್ತ್ರವನ್ನ ಒಳ್ಳೆಯ ಉತ್ಸವಗಳಲ್ಲಿ ಹೊತ್ಕೊಂಡು ಹೋಗಬೇಕು ಅಂದ್ರು. ಗೊತ್ತಾಯ್ತಾ, ಏ ನಮ್ಗೇನಿಲ್ಲಪ್ಪ, ಕೊಳೆ ಮಣ್ಪಂಚನೆ ಸಾಕು ಅಂದ್ರೆ ಅದು ವೈರಾಗ್ಯ ಅಲ್ಲ ಅಂತ ಇದ್ದಾರೆ. ಅದನ್ನ ಯಾರು ಹೇಳಿದ್ರು, ಅನಿಷಿದ್ಧ ಸುಖ ತ್ಯಾಗಿ, ಅನಿಷಿದ್ಧ ಸುಖ ತ್ಯಾಗಿ ಪಶುರೇವನ ಸಂಶಯ ಅಂದ್ರು. ಗೊತ್ತಾಯ್ತಾ, ಸುಲಭ ಅಲ್ಲ. ಆದ್ರಿಂದ ಇಲ್ಲಿ ಒಂಟಿ ಕೊಂಬಿನ ಪಕ್ಷಿ ಒಡಲೊಳಗೆ ಕರುಳಿಲ್ಲ, ಗಂಟಲು ಮೂರುಂಟು ಮೂಗು ಇಲ್ಲ, ಇಡೀ ಜಗತ್ತಿನಲ್ಲಿ ತದಾಕಾರ ತದ್ಭಿನ್ನನಾಗಿದ್ದಾನೆ. ಯಾವ ವಸ್ತುಗಳ ಗುಣಧರ್ಮವನ್ನು ಅವನು ಕೊಡ್ತಾನೋ ಆ ಗುಣವಸ್ತು ಧರ್ಮಗಳು ಅವನ ಗಂಟಲ್ಲ. ಮೂ ಇಲ್ಲ ಅಂದ್ರೆ ಏನರ್ಥ, ವಾಸನೆ ಇಲ್ಲ ಅಂತ ಅರ್ಥ. ವಾಸನೆ ಇಲ್ಲ ಅಂದ್ರೆ ವಸ್ತುವಿನ ಸಂಬಂಧ ಇಲ್ಲ ಅಂತ ಅರ್ಥ, ಅಂದ್ರೆ ಅಪ್ರಾಕೃತ ಅಂತ ಅರ್ಥ. ಪ್ರಾಕೃತ ಜಗತ್ತಿನಲ್ಲಿ ಪಕ್ಷಿ ಹೃದಯದೊಳಗೆ ನಮ್ಮ ಶರೀರದೊಳಗೆ ವಾಸ ಮಾಡ್ತಾ ಇದ್ರು ಕೂಡ ಈ ಶರೀರದ ಯಾವ ಕ್ರಿಯೆಗಳಿಂದಲೂ ಭಗವಂತನಿಗೆ ಏನೂ ಆಗಬೇಕಾದಿಲ್ಲ. ನಮ್ಮ ಹೊಟ್ಟೆ ಒಳಗೆ ಏನೋ ಒಂದು ತಿಂತೀವಿ, ತಕ್ಷಣ ಅದು ಅರಗೋಗುತ್ತೆ. ಹಾಗೆ ಪಕ್ಷಿ ಒಳಗಿನವನ್ನೆಲ್ಲ ಅರಗೋಗ್ತಾನ, ಕುಂತಾಕ್ತಾನ ಅಂದ್ರೆ ನಮ್ಮ ದೇಹದ ಕಿರಣ ಜೀರ್ಣಕ್ರಿಯಾದ ವ್ಯಾಪಾರಗಳಿಂದ ಭಗವಂತನಿಗೆ ಏನೂ ಆಗಬೇಕಾದಿಲ್ಲ. ಪ್ರತ್ಯುತ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿಯಾಂ ದೇಹಮಾಶ್ರಿಡ ಪ್ರಾಣಾಪಾನ ಸಮಾಯುಕ್ತ ಪಟಾಮನ್ಯಂ ಚತುರ್ವಿಧಂ ಅಂತ. ನಮ್ಮ ದೇಹದ ಒಳಗಿದ್ದು ನಾವು ತಿಂದಿರ್ತಕ್ಕಂಥ ಪದಾರ್ಥಗಳನ್ನ ಅರಗಿಸಿ ಪೃಥಕ್ಕರಣ ರೂಪದಿಂದ ಆ ರೂಪರಸ ಗಂಧಾದಿಗಳನ್ನ ಈ ಶರೀರಕ್ಕೆ ಕೊಡ್ತಕ್ಕಂಥವನಾಗ್ತಾ ಇದ್ದಾನೆ. ಈ ತ್ರಿಗುಣಾತ್ಮಕವಾದ ಕೆಲಸವನ್ನ ತಾನೂ ತನ್ನ ಮಡದಿ ರಮಾದೇವಿಯಿಂದ ನಿಂತು ಈ ಶರೀರದಲ್ಲಿ ಮಾಡುತ್ತಾ ಇದ್ದಾನೆ. ಮತ್ತೆ ಕುಂಟಮನುಜನಂತೆ ಮನೆಯೊಳಗೆ ಕುಳಿತಿಹುದು, ಒಬ್ಬ ಕುಂಟ ಮನೆಯೊಳಗೆ ಕೂತಿರ್ತಾನೋ ಹಾಗೆ ಹೃದಯದೊಳಗೆ ಕೂತ್ಕೊಂಡಿದ್ದಾನೆ ನಮ್ಮ ಸ್ವಾಮಿ. ಇಡೀ ಶರೀರವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಕುಂಟ ಯಾಕೆ ಕೂತಿದ್ದಾನೆ ಅಂದ್ರೆ, ಸ್ವಾಮಿ ಮಾಡ್ತಾ ಇರೋದು ಈ ಗಿಣಿ ಮಾಡ್ತಾ ಇರೋ ವ್ಯಾಪಾರ ಅಂತ ನಮ್ಮಲ್ಲಿ ಮನಸ್ಸೇ ಇಲ್ಲ. ನಾ ಮಾಡ್ತಾ ಇದ್ದೀನಿ,
ನಾ ಮಾಡ್ತಾ ಇದ್ದೀನಿ ಅಂತ ನಾನು ನನ್ನದು ಎಂಬತಕ್ಕಂಥ ಅಹಂಕಾರ ಮಮಕಾರಗಳಿಗೆ ಕಾರಣವಾದಂತಹ ಜ್ಞಾನವನ್ನ ನಿನ್ನ ಕರ್ಮಾನುಸಾರವಾಗಿ ಕೊಡ್ತಾ ಇದ್ದಾನೆ. ನೀನು ಬಿಡುತ್ತಾನೆ, ನಾನು ಅಂದ್ರೆ ಕೊಡ್ತಾನೆ ಅಭಿಮಾನ ಅಂತ ಇದ್ದಾನೆ. ನಾ ಮಾಡ್ರೆ ನನ್ನ ಮಕ್ಕಳು ನನ್ನ ಸಂಸಾರ, ನಾನು ನನ್ನದು ಎಂಬ ದುರಭಿಮಾನ ಬಿಡದೊಲ್ಲಯ್ಯ ಶ್ರೀನಿವಾಸನೇ ಏನ ಬೇಡಲಿ ನಿನ್ನ ಸ್ವಾನುಭವಕ್ಕೆ ಬಂದರು ಬಿಡದಯ್ಯ. ಯಾರು ಗೊತ್ತಾ, ನಿರಕ್ಷರ ಪಕ್ಷಿಗಳಾಗಿರ್ತಕ್ಕಂತಹ ವಿಜಯರಾಯರಿಂದ ಹೊಗಳಿಸಿಕೊಂಡಿರ್ತಕ್ಕಂತಹ 7 ದಿನ ಶ್ರೀನಿವಾಸನ ಗರ್ಭುಡಿಯಲ್ಲಿ ಮಲಗಿದ್ರೂ ಅರ್ಚಿಗೆ ಕಾಣದೇ ಇರತಕ್ಕಂತಹ ಕೇವಲ ಶ್ರೀನಿವಾಸನಿಂದ ಅನುಗ್ರಹವಾದಂತಹ ಹರಿಯ ರಾಮದ ಅರಗಿಣಿಯನ್ನ ಭಕ್ತರ ಹೃದಯಕ್ಕೆ ಬೀಡು ಬಿಟ್ಟಂತಹ ಪ್ರಸನ್ನ ವೆಂಕಟದಾಸರ ದೇವರು ನಮ್ಮ. ನಾನು ನನ್ನದು ಎಂಬ ದುರಭಿಮಾನ ಬಿಡಬಲ್ಲಯ್ಯ ಶ್ರೀನಿವಾಸನೇ ಏನ ಬೇಡಲಿ ನಿನ್ನ ಧ್ಯಾನದೊಳಿ ಇರಿತನ್ನ, ಯಾವಾಗಲೂ ನಿನ್ನ ಪಾದಾರದಿಂದ ಧ್ಯಾನವನ್ನು ಕೊಡಪ್ಪ ಅಂತಾರೆ. 7 ದಿನ ಗರ್ಭುಡಿ ಇವತ್ತು ಯಾರಾದ್ರೂ ಮಲ್ಕೊಳಕ್ಕಾಗುತ್ತಾ? ಹೋಗಿ ಸೀದಾ ಹೋಗಿ ಮಲಗಿದಂತಹ ಪುಣ್ಯಾತ್ಮ ಅರ್ಚಕರಿಗೂ ಕಾಣಲಿರುವಂತೆ ಹಾಗೆ ನಡೆಯುತ್ತಾ ನಮ್ಮ ಸ್ವಾಮಿ ಎದ್ದ ತಕ್ಷಣವೇ ಬರ್ತಾ ಇದ್ದೇನು ಬಾಯಿಂದ ಸಾಹಿತ್ಯ ಪ್ರಾರಂಭ. ಹರಿನಾಮದ ಅರಗಿಣಿಯ ಗುಣಮಾತ್ಮಗಳನ್ನ ಜಗತ್ತಿಗೆ ವಿಜಯರಾಯರ ಎದುರಿಗೆ ಹರಡಿ ಅವರ ಮುಖಕಮಲದಿಂದ ಹೊಗಳಿಸಿಕೊಂಡಂತವರು ನಮ್ಮ ಪ್ರಸನ್ನ ವೆಂಕಟದಾಸರು ಅಲ್ಲ. ಅತ್ತೆ ಅತ್ತಿಗೆ ಏನೋ ಬೈದ್ಲು ಅಂತ ಸಂಸಾರದ ಹೇಸಿಗೆಯ ವಿಷಯವನ್ನ ತಿಳಿದು ಅವಮಾನ ದೇಹ ಅಭಿಮಾನ ಬಿಟ್ಟು ತಿರುಪ್ತಿಗೆ ಹೋದಂತವ್ರು ಅಷ್ಟೇ ಪ್ರಕಟವಾದರು. ಇವರಿಗೆಲ್ಲ ನಮಗೆಲ್ಲ ಆ ಥರ ಆಗಿಬಿಟ್ಟಿದ್ದಿದ್ರೆ ನಾನೇ ಬೆಂಗಳೂರಿಗೆ ಹೋಗಿ ಸೇರ್ಕೊಂಡ್ಬಿಡ್ತಿದ್ದೆ, ಎಷ್ಟೋ ಮನೆ ಖಾಲಿ ಆಗ್ಬಿಡ್ತಾ ಇತ್ತು. ಎಲ್ಲರಿಗೆಲ್ಲ ವೈರಾಗ್ಯ ಬಂದು ಮನೆಗಳು ಖಾಲಿ ಆದರೆ ನಮ್ಮಂತವ್ರು ತಾನೇ ಹೋಗಿ ಸೇರ್ಕೋಬೇಕು ವೈದಿಕರು. ಅರ್ಥಾಯ್ತಾ, ಯಾರೂ ಅಷ್ಟು ಸುಲಭವಾಗಿ ಬರೋಲ್ಲ. ಪ್ರಕಟತ್ವ ಅನ್ನೋದು ಅಷ್ಟು ಸುಲಭ ಅಲ್ಲ. ಯೇಸು ಜನ್ಮದ ಪುಣ್ಯ ವಿಶೇಷ ಇರಬೇಕು. ದಾಸನಾಗು ವಿಶೇಷನಾಗು ಅಲ್ಲ, ತಾನಲ್ಲ ತನ್ನದಲ್ಲ ಮುಂದೆ ಬಾಹುವುದಲ್ಲ ಬರುತ್ತೆ ಅನ್ನೋ ಭ್ರಮ ಬೇಡ ಅಂತ ಒಂದು ಬ್ರಾಕೆಟ್ ಹಾಕೋದು. ಬಂದೇ ಬರುತ್ತೆ ಅನ್ನೋ ಭ್ರಮವೂ ಕೂಡ ನಮಗೇನು ಇರೋದಿಲ್ಲ. ಯಾಕೆಂದ್ರೆ ಆ ಭ್ರಮವೂ ಸತ್ಯವಾಗಲ್ಲ. ಎರಡನೇ ನುಡಿ ಒಳಗೆ ಇಂತಹ ಸಂಸಾರವನ್ನು ನಾಶ ಮಾಡತಕ್ಕಂತಹ ಗುರಿ ನಮ್ಮ ಹೃದಯದೊಳಗೆ ಮನಸ್ಸಿನೊಳಗೆ ಬಂದಿದೆಯಲ್ಲ, ಬಲೆಗೆ ಸಿಕ್ಕಾಕೊಂಡಿದೆ ಅಂದರೆ ಅಸ್ವತಂತ್ರವಾಗಿ ಸಿಕ್ಕಾಕೊಂಡಿದೆ ಅಂತ ಅರ್ಥ ಮಾಡಬಾರದು. ಜನ್ಮ ಜನ್ಮಾಂತರದ ನಮ್ಮ ಕರ್ಮದ ವಾಸನೆಯಿಂದ ಅನುಗ್ರಹ ಮಾಡಕ್ಕೆ ಕರುಣದಿಂದ ಈ ಪಕ್ಷಿ ನಮ್ಮೊಳಗೆ ಕೂತಿದೆ ಅಂತ ಇದ್ದ. ಆದ್ರಿಂದ ಮಾನಾಭಿಮಾನ ಬಿಡು. ಮುಂದೆ ಜನರು ವಂದಿಸಿದ ಕ್ಷಣ ಬಂದ ಭಾಗ್ಯವೇನು, ಹಿಂದೆ ಜನರು ನಿಂದಿಸಿದ ಕ್ಷಣ ಕುಂದಾದದ್ದೇನು. ಯಾಕೆ ಹುಡುಗತೆ ಮುಂದೆ ಹೋಗುತ್ತಾರೆ ಹಿಂದೆ ತೆಗೆಳ್ತಾರೆ ಅಲ್ವಾ? ಹಿಂದೆ ತೆಗೆಳ್ತಾರೆ ಮುಂದೆ ಕೈ ಮುಗಿದು ಹೋಗುತ್ತಾರೆ. ಸಂಸಾರದ ಹಣೆ ಬರುವ ಹಾಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಜಗನ್ನಾಥ ದಾಸರು. ದುಸು ಮುಸು ಗೋಟು ಬಾ ಸತಿಸುತರಿಂದಲಿ ಹದಗೆಟ್ಟದೇನು ಅಲ್ವ. ಕಚಿ ಕಂಚಿ ಕಾಳಹಸ್ತಿ ಮೊದಲಾದ ದೇಶ ತಿರುಗಿದರೇನು, ಶೇಷಾದೇಶ ಜಗನ್ನಾಥ ವಿಠಲ ನಿನ್ನ ದಾಸನೆಂದು ಸಂತೋಷಿಸುವವರೆ ಯಾತರ ಭಯಶಿ ನಾತನ ಕರುಣ ಪ್ರೀತಿಯ ಪಡೆದವಗೆ. ಈ ಗಿರಿ ಬಿಡಿಸ್ಕೊಂಡು ಹೋಗಲ್ಲ, ಯಾಕೆಂದ್ರೆ ನಿನ್ನ ಪ್ರೇಮಕ್ಕಾಗಿ ಕಾಯ್ತಾ ಕೂತಿದೆ. ಎಷ್ಟೆಷ್ಟು ಆ ಬಿಂಬನಾದ ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಈ ಗಿಳಿ ಮೇಲೆ ನಾವು ಪ್ರೇಮ ಮಾಡ್ತೇವೋ ಆ ಗಿಣಿ ಅಷ್ಟೇ ಪ್ರೇಮವನ್ನು ಮಾಡುತ್ತೆ. ಅರ್ಥ ಆಯ್ತಾ? ಹಾಗೆ ಒಂಟಿ ಕೊಂಬಿನ ಪಕ್ಷಿ ಅಂದ್ರಲ್ಲ, ನಮ್ಮ ಗಿಣಿಗೂ ಒಂದು ರಿಂಗಿದೆ. ಏನೊಂದು ಕುತ್ತಿಗೆಯಲ್ಲಿ ಕೆಂಪರಾದ ಒಂದು ರಿಂಗು ಅಲ್ವಾ ಆ ಗಿಣಿಯ ವೈಶಿಷ್ಟ್ಯ. ಹಾಗೆ ನಮ್ಮ ಸ್ವಾಮಿಗೊಂದು ರಿಂಗಿದೆ. ಯಾವುದಾದ್ರು ಅಂದ್ರೆ ಭಕ್ತವತ್ಸಲನೆಂಬ ಬಿರುದು ಬೇಕಾದರೆ ಭಕ್ತರಾಧೀನನಾಗಿರಬೇಡವೇ ಅಂತಾರೆ ಡಾಕ್ಟರ್. ಭಕ್ತವತ್ಸಲ ಎಂಬತಕ್ಕಂಥ ಒಂದು ರಿಂಗಿದೆ. ಇಲ್ಲದೇ ಜಗತ್ ಸೃಷ್ಟಿಯಾದಿ ವ್ಯಾಪಾರ ಭಕ್ತರ ಉದ್ಧಾರ ಅವನು ಮಾಡಲೇಬೇಕಾಗಿರಲಿಲ್ಲ, ಅನವಶ್ಯಕ. ಅವ ಅಪ್ರಾಕೃತ, ಅವ ಅಸಂಗ, ನ ಪ್ರಯೋಜನತ್ವ ತೋಮ್. ಜಗತ್ ಸೃಷ್ಟಿಯಾದಿ ವ್ಯಾಪಾರದಿಂದ ಅವನಿಗೇನು ಪ್ರಯೋಜನ ಇಲ್ಲ. ಆದ್ರೆ ಜಗತ್ ಸೃಷ್ಟಿಯಾದಿ ವ್ಯಾಪಾರ ಯಾಕೆ ಮಾಡ್ತಾನೆ? ಭಕ್ತರ ಉದ್ಧಾರ ಅರ್ಥವಾಗಿ ಮಾಡ್ತಾನೆ. ಭಕ್ತರ ಉದ್ಧಾರ ಎದುರಿಮಿತ್ತವಾಗಿ ಮಾಡ್ತಾನೆ. ಕೇವಲ ಭಕ್ತ ಬಚ್ಚಲನೆಂಬೋ ಬಿಡಿದು ಬೇಕಾದರೆ ಭಕ್ತರ ದೀನನಾಗಿರಬೇಡವೆ. ಭಕ್ತ ಬಚ್ಚಲ ಎಂಬುದಕ್ಕೊಂದು ಒಂದು ಹಿಂಗಿದೆಯಂತ ಅವನು ಆ ಗಿರಿಗೆ. ಆದ್ರಿಂದ ಒಳಗೆ ಕೂತಿದ್ದಾನೆ. ಭಕ್ತರನ್ನ ಪರಿಪಾಲನೆ ಮಾಡೋದಕ್ಕೋಸ್ಕರ ನಮ್ಮ ಸ್ವಾಮಿ ಎಡಬಿಡದೆ ಕಣ್ಣಿಗೆ ಎದೆಯಿಂದ ನಿಂತಾರೆ ಜಗನ್ನಾಥದಾಸರು ಅಲ್ವಾ.
ಹಾಗೆ ನಮ್ಮ ಸ್ವಾಮಿ ಹೃದಯದೊಳಗೆ ವಾಸ ಮಾಡ್ತಾ ಇದ್ದಾನೆ. ದುರಾ ದುರತರನ್ನೆಟ್ಟು ಸದೇ ಮಂತಿಕ ಮಂತಿಕ ಒಳಗೆ ಇದ್ದಾನೆ ನಮ್ಮ ಸ್ವಾಮಿ. ಆದ್ರಿಂದ ಇಂಥ ಸ್ವಾಮಿ ನೋಡಿ, ಎರಡನೇ ನುಡಿಲಿ ಹೇಳ್ತಾರೆ, ದಾರಿಯಲ್ಲಿ ನಡೆಯುವಾಗ ಚೋರ ರೂಪಗಳಿಲ್ಲ. ಈ ಗಿಣಿ ಯಾರು ಬಾಣ ಹೊಡೆಯಕ್ಕಾಗಲ್ಲ, ಈ ಗಿಣಿ ಇನ್ನೊಬ್ರು ಕದ್ದೊಯ್ಯಕ್ಕಾಗಲ್ಲ, ಯಾವ ಕಳ್ಳತನವು ಈ ಗಿಣಿಗೆ ಅಂತೋರಿಲ್ಲ, ಈ ಗಿಣಿಯನ್ನ ಕದಿಯಕ್ಕಾಗಲ್ಲ. ಹರಿನಾಮದ ಅರಗಿಣಿಯನ್ನ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರಲಿ, ಏಕಾಂತವಾಗಿ ಕೂತಿರಲಿ, ಜನದ ಮಧ್ಯ ಕೂತಿರಲಿ, ಊಟ ಮಾಡುವ ಕವಳೆ ಕವಳೆ ಗೋವಿಂದ ಸ್ಮರಣನಿರಲಿ, ಏಕಾಂತದಲ್ಲಿರಲಿ, ಈ ಗಿಣಿ ಯಾರೇನು ಮಾಡಕ್ಕಾಗಲ್ಲ ಅಂತ ಅಪೂರ್ವವಾದಂತ ಗಿಣಿ. ಹರಿನಾಮಕ್ಕೆ ಎಲ್ಲಿದ್ರೂ ಕೂಡ ಒಂದು ಕಣದ ಮನಸ್ಸನ್ನು ಕೊಟ್ಟಿರು ಅಂದ್ರೆ ನಮ್ಮ ಗುರು ಬಹಳ ಒಳ್ಳೆಯ ದೃಷ್ಟಾಂತ ಕೊಟ್ಟರು ನಮ್ಮ ಗುರು. ಮಹಾನಾತ್ವಿಕ ನಾನು, ನಮ್ಮ ಗುರುಗಳು ಸಿಗದೆ ಹೋಗಿದ್ರೆ ಅವರವ್ರ ಗುರುಗಳನ್ನ ಹೋಗಿಕೊಳ್ತಕ್ಕಂಥದ್ದು ಸರಿಯೇ ಸಾಧಾರಣ ಬಿಡಿ ಅದು ಜಗತ್ತಿನಲ್ಲಿ. ಆದರೆ ಗುಣರೂಪವಾಗಿ ಹೋಗಳೋದು ಮಾತ್ರ ಚಂದ ಅಷ್ಟೆ. ಅವ್ರು ಹೇಳಿದ್ರು ಸಕತ್ ನೋಡಿದ್ಯಾ ಅಂದ್ರು, ನೋಡಿದ್ದೀನಿ ಸ್ವಾಮಿ ಹಿಂದೆ. ಎರಡೇ ಕೈ ಹತ್ತು ಚೆಂಡನ್ನ ಸರ್ಕ್ಯೂಟ್ ಹೊಡಿಸ್ತಾನೆ, ಹತ್ತು ಚೆಂಡನ್ನ ಕೈನಲ್ಲಿ ಎತ್ತು ಸರ್ಕ್ಯೂಟ್ ಹೊಡಿಸ್ತಾನೆ. ಅಲ್ಲಿಗೆ ಎರಡು ಕೈನಲ್ಲಿ ಎರಡು ಚೆಂಡಿದ್ರೆ ಎಂಟು ಚೆಂಡು ಅಂತರಾಳದಲ್ಲಿ ಇರುತ್ತೆ ಅಲ್ವಾ. ಅದನ್ನ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಎಲ್ಲ ಚೆಂಡ ಮೇಲೂ ಅವನಿಗೆ ಮನಸ್ಸಿರಬೇಕು. ಮನಸ್ಸು ಯಾವ ಚೆಂಡ ಮೇಲೆ ಇಲ್ಲದೂ ಚೆಂಡ ಬಿದ್ದೋಗುತ್ತೆ. ಲೆಂತ್ ಕೀಪ್ ಮಾಡಬೇಕು ಅಲ್ವಾ, ಟೈಮ್ ಕೀಪ್ ಮಾಡಬೇಕು, ಅದ್ರ ಮೇಲೆ ಮನಸ್ಸಿಟ್ಟಿರಬೇಕು. ಏನೋ ಎರಡು ಸಾರಿ ಚೆಂಡ ಬಿದ್ದರೆ ಸರಿ, ಮಾಡಿದಾಗೆಲ್ಲ ಬಿದ್ದರೆ ಸಂಬಳ ಇರ್ಕೊಡ್ತಾರೆ. ಅವನ ಆ ಥರ ಮಾಡೋಕ್ಕೆ ಸಂಬಳ ಕೊಡ್ತಿರೋದು, ಅರ್ಥ ಆಯ್ತಾ? ಅಂದರೆ ಒಬ್ಬ ಹೊಟ್ಟೆ ಪಾಡಿಗಿರತಕ್ಕಂಥ ಸರ್ಕಸ್ಸಿನವನು ಒಂದ ಮನಸ್ಸನ್ನ ಏಕಾಗ್ರತೆಯನ್ನ ಹತ್ತು ತುಂಡನ್ನಾಗಿ ಮಾಡಿ ಆ ಚೆಂಡಿನ ಮೇಲೆ ಕೊಟ್ಟಿರ್ತಾನೆ ಅಂದರೆ, ಈ ಅರಗಿಣಿಯನ್ನ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ತುಕ್ಕಡು ಮನಸ್ಸಾದರೂ ಕೊಡಬೇಡವನಪ್ಪ ಅಂತ. ಆದ್ದರಿಂದ ದಾರಿಯಲ್ಲಿ ನಡೆಯುವಾಗ, ದಾರಿಯಲ್ಲಿ ಹೋಗ್ತಿರೋದು ಉಪಲಕ್ಷಣ, ನಡ್ಕೊಂಡು ಹೋಗ್ತಿರು, ಕೂತಿರು, ಏಕಾಂತವಾಗಿರು, ತಿಂತಿರು, ಮಲಗಿರು ಅಲ್ವಾ. ಅದಕ್ಕೆ ನಮ್ಮ ವಾದರಾಜ ಹೇಳೋದು, ಜಾವಜಾವದೊಳೆದ್ದು ಜಾವಜಾವದೊಳೆದ್ದು ನೆರೆ ಹೊರೆಯವರು ಕೇಳುವ ಪರಿ ಎಂದರೆ ನಾರಾಯಣ ಕೃಷ್ಣ ಎಂದು ದಿನಗಳ ಕಳೆಬರೇ ಸುಜನ ಅಲ್ಲ. ರಾತ್ರಿ ನಾರಾಯಣ ಇವತ್ತು ಬೆಂಗಳೂರಲ್ಲಿ ನಾರಾಯಣ ರಾಮ ಅಂದ್ಬಿಟ್ರೆ ಅಕ್ಕಪಕ್ಕದಲ್ಲ ಬಂದ್ಬಿಡ್ತಾರೆ, ನಿಮ್ಮ ಯಜಮಾನರು ಬಚ್ಚಿದಾರೆ ಹೋದರು ಅಂತ. ವಾದರಾಜ ಹೇಳಿದ್ರೆ ನಾವೇನಾದ್ರು ಮನಮನೆಗೆ ತಿರ್ಕೊಂಡ್ರೆ ದೇವರೇ ಗತಿ ಸದ್ಯ ಮನಸ್ಸಿನಲ್ಲಾರೋ ಅನ್ನು ಅಂತ ಅರ್ಥ. ಆದರೆ ವಾದರಾಜ ಹೇಳಿದ್ದು ಈ ನಾಮಸ್ಮರಣೆಯ ಹಾರೋಣ, ಇವನ್ ನಾರಾಯಣ ಅಂದ್ರೆ ಪಕ್ಕದ ಮನೆಯವರು ಕೇಳಿಸಿ ಯಾರೋ ನಾರಾಯಣ ಅಂತಿದ್ದಾರೆ ಅಂತ, ಅವನ್ ನಾರಾಯಣ ಅಂದ್ರೆ ಈ ಹರಿನಾಮದ ಅರಗಿಣಿ. ಹೀಗೆ ಪಕ್ಕದ ಮನೆಯಿಂದ ಪಕ್ಕದ ಮನೆ, ಪಕ್ಕದ ಮನೆಯಿಂದ ಪಕ್ಕದ ಮನೆಗೆ ಹೋಗಲಿ, ಏಕ ಸಂಬಂಧಿ ಜ್ಞಾನಂ ಅಪರ ಸಂಬಂಧಿ ಜ್ಞಾನ ಸ್ಮಾರಕಂ ಅಂತ ಅಂತ ಸಾಧನೆ ನಮ್ಗೆ ಈ ಕಾಲದಲ್ಲಿ ಏನು ನಡೆಯಲ್ಲ. ಆದ್ದರಿಂದ ಮನವನಿತ್ತರೆ ಸನ್ನನೀವನು ಅಂದ್ರೆ ಜಗನ್ನಾಥ ದಾಸು ಅನ್ನ ಮನಸ್ಸಿನಲ್ಲಾರು ಕೂಡ ಅನ್ನು. ಹಾಗೆ ಈ ಅರಗಣಿಯ ಮೇಲೆ ಯಾವಾಗಲೂ ಒಂದು ಮನಸ್ಸಿಟ್ಟು ಇಲ್ಲ, ಇದನ್ನು ಹೊತ್ಕೊಂಡು ಹೋಗ್ತೇ ಮಾರಿ ಬಂದರೆ, ಮಾರಿ ಬಂದರೆ ಹೊರನೂಕುವುದು ಅಂದರು. ಮಾರಿ ಅಂದ್ರೆ ಯಾವುದು? ಪರಮಾತ್ಮನ ಜ್ಞಾನಕ್ಕೆ ಆಚ್ಛಾದನೆ ಬರತಕ್ಕಂಥ ಕಲ್ಯಾದಿ ದೈತ್ಯಗಳ ಉಪಕಳಕ್ಕೆ ಮಾರಿ ಅಂತ ಹೇಳ್ತೀವಿ. ಮಾರಿ ಬಂದರೆ ಅಂದ್ರೆ ಏನು? ಮಾರಮ್ಮ ಬಂದಿದ್ದಾಳೆ, ಮಾರಿ ಬರ್ಕೊಂಡಿದೆ, ನಿಮ್ಗೆ ಏನು ಅರ್ಥ ಏನು? ಒಂದು ಕೋಡು ಬಳೆ ತಿನ್ನೋನು ಇಪ್ಪತ್ತು ಕೋಡು ಬಳೆ ತಿಂತಾನೆ, ಇಪ್ಪತ್ತು ಕೋಡು ಬಳೆ ತಿನ್ನೋನು ನಲವತ್ತು ಕೋಡು ಬಳೆ ತಿಂತಾನೆ ಅಂದ್ರೆ ಹೇಳೋ ಮಾರಿ ಬರ್ಕೊಂಡಿದೆ, ಗವ್ವ ಬರ್ಕೊಂಡಿದೆ ಅಂತ. ಸಹಜವಾಗಿ ಐದು ಆರು ಕೋಡು ಬಳೆ ತಿಂದ್ರು ಸಂತೋಷ. ಮಾರಾಕಿದ್ದೆಲ್ಲ ಒಬ್ಬನೇ ನುಂಗಿದ್ರೆ ಇದೆ ನಿಮ್ಮ ಯಜಮಾನರು ಶುಗರ್ ಅಂತೀರಿ, ಏನು ಐವತ್ತು ಕೋಡು ಬಳೆ ಹೊಡೆದ್ರಲ್ಲ ಅಂದ್ರೆ ಅವರಲ್ಲ ಒಳಗೆ ಬೇರೆ ಏನೋ ಇದೆ ಅಂತಾರೆ. ಆಗುತ್ತಾ ತಿನ್ನಕ್ಕೆ ಡಾಕ್ಟರ್ ಗೊತ್ತಾಗುತ್ತಾ ಇದು ಆ ವೈದ್ಯನಿಗೆ, ವೆಂಕಟರಮಣ ವೈದ್ಯನ್ ಗೊತ್ತಾಗತ್ತೆ ಯಾವ್ದು ಬಂದಿದೆ ಯಾವ್ದು ಹೋಗುತ್ತೆ ಅಂತ. ಈ ಡಾಕ್ಟರ್ ಗೊತ್ತಾಗಲ್ಲ, ನಮ್ಮ ಗುರು ಹೇಳ್ತಾ ಇದ್ರು ಡಾಕ್ಟರ್ ಮುಂದೆ ಹೋಗಿ ರೋಗಿ ನಿಂತ್ಕೊಂಡಾಗ ನೋಡ್ತಾ ಇರ್ತಾನಂತೆ, ನಾವಾಗಿ ತಲೆನೋವೋ ಹೊಟ್ಟೆ ನೋವೋ ಮೂಗ್ ನೋವೋ ಕೈ ನೋವೋ ಕಾಲು ನೋವೋ ಅಂದಮೇಲೆ ಬನ್ನಿ ನೋಡ್ತೀನಿ ಅಂತಾನೆ. ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ನಂಗೇನಾಗಿದೆ ಹೇಳಿ ಅಂದ್ರೆ ಇಲ್ಲೇ ಹತ್ರ ವಿಮಾನಿಸಿದೆ ಹೋಗಿ ಅಂತಾನೆ ಅಲ್ವಾ. ಆದ್ರೆ ನಮ್ಮ ವೈದ್ಯ ಆಗಲ್ಲ, ಎಷ್ಟು ದಿನದ ರೋಗಗಳೆಂಬುದು ಬಲ್ಲ, ಗಟ್ಟಿಯಾಗಿ ನಾಲ್ಕು ವ್ರತಗಳ ಬಲ್ಲ, ಕಷ್ಟಪಡಿಸದಲ್ಲೆನ್ನ ಭವರೋಗ ಬಿಡಿಸುವ ಸಿದ್ಧಿನಿವ ನಿವನಲ್ಲ, ಚಿತ್ನೋನಲ್ಲ ಇವನು, ಕಾಮದ ಕೊಟ್ಟು ಸಲಹತಕ್ಕಂತಹ ಶರೀರವನ್ನು ಕೊಟ್ಟು ಸಾಧನೆ ಮಾಡಿಸ್ತಕ್ಕಂಥವನು ಅನ್ನ ನಮ್ಮ ವೈದ್ಯನ ಹೇಳಿ ಅಂತಾರೆ. ಆದರೆ ಔಷಧಿ ತೊಗೊಳ್ಳೋ ವೈದ್ಯೋ ನಾರಾಯಣೋ ಹರಿ ಹಿಂತಾರೆ ಅಂತಾರೆ ಪಂತಾರೆ ಅಷ್ಟೇ, ಒಳಗೇನು ಭಕ್ತಿ ಇರೋದಿಲ್ಲ. ಭಕ್ತಿ ಇದ್ರೆ ಯಾಕೆ ಹೀಗಾಗ್ತದೆ? ಅದಕ್ಕೋಸ್ಕರ ಹೇಳ್ತಾರೆ ರೋಗಾನುಭವವೆಲ್ಲ ಉಗ್ರ ತಪವು ಅಂದ್ರೆ ವಿಜಯರಾಯರು. ನಮ್ಗೆ ಆ ಯೋಗ್ಯತೆ ಇದೆಯಾ? ಮೈ ಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ ಅಂದರು. ಅದಕ್ಕ ಯಜಮಾನರು ಮಲಗಿದ್ದಾರೆ ಹತ್ತು ಗಂಟೆವರೆಗೂ, ಆತರೇ ತೀರ್ಥಂಕರರು ಅಂತಾರೆ. ತೀರ್ಥಂಕರರು ಅಂದ್ರೆ ಅರ್ಥ ಆಯ್ತಲ್ಲ. ಯಾಕೆ ಸ್ವಾಮಿ ಅಜ್ಜೋರಂಗ್ ನಂಬ್ತೀರಿ ಡಾಕ್ಟ್ರು? ತೀರ್ಥಂಕರರು ಅಂದ್ರೆ ನೋಡಿ ಅವ್ರಿಗೆ ಬೇಗ ಬೇಕಾಗೋಗ್ಬಿಡುತ್ತೆ, ಯಾಕಂದ್ರೆ ಎಷ್ಟು ಕೇಸುಗಳು ನೋಡಿರ್ತಾರೆ. ಅನ್ನ ಬೆಳಗ್ಗೆ 10 ಗಂಟೆವರೆಗೂ ಮಲಗಿಬಿಟ್ಟಿರ್ತಾನೆ, ಕಾಲಲ್ಲಿ ಅಲ್ಲಾಡಿಸ್ಕೊಂಡು, ಮೈ ಮೇಲೆ ಬಟ್ಟೆ ಇರುತ್ತೋ ಇಲ್ವೋ, ಆಗ ಹೆಂಡತಿ ಯಾರನ್ನಾರು ಕರ್ಕೊಂಬಂದು ಮೈ ಮರೆತು ಮಲಗುವೆ ಧರಣಿಗೆ ನಮಸ್ಕಾರ, ರೋಗಾನುಭವದೆಲ್ಲ ಉಗ್ರ ತಾಪವು ಅನ್ನಕ್ಕಾಗುತ್ತಾ? ಆಗ ಹಾಸ್ಯ ಮಾಡಿದ್ರ ಸಾಧರದಿ ಗುರುಕರಣ ತಾಪಡೆದ ಬಳಿಕ ಸಾಧನೆಗೆ ಬಗೆದಾಡಿ ಎನ್ನಬಹುದೇ? ಅರ್ಥ ಆಗುತ್ತಾ ಮೊದಲು ದೇವರನಾಮ ಅಂತ ಹಿಡಿದ ಹಠ ಪೂರೈಸಲದೆ ಹರಿಯ ಸಂಕಲ್ಪ. ಹಾಕಿಡ್ತೀರಿ ಸ್ವಾಮಿ, ಕೆಟ್ಟ ಹಠದಲ್ಲಿ ಪರಿವರ್ತನೆ ಮಾಡಿದ್ದಾರೆ ಹುಡುಗರುಗಳು, ಹೆಂಡತಿ ಮಕ್ಕಳು. ಹಿಡಿದ ಹಠ ಪೂರೈಸಲದೆ ಹರಿಯ ಸಂಕಲ್ಪ. ಅಲ್ಲೇ ಯಾವ್ದೋ ರೆಡ್ಡಿನ ಮದುವೆ ಮಾಡ್ಕೋತೀನಿ ಅಂತ ಹಠ ಹಿಡಿದ್ಬಿಟ್ಟಿದ್ದಾಳೆ ನನ್ನ ಮಗಳು. ಹಿಡಿದ ಹಠ ಪೂರೈಸಲದೆ ಹರಿಯ ಸಂಕಲ್ಪ. ನಡಿ ತೃಪ್ತಿಗೆ ಹೋಗಿ ಅಲ್ಲೇ ಮದುವೆ ಮಾಡ್ಕೊಟ್ಬಿಟ್ಟಿನಿ. ಹರಿ ಸಂಕಲ್ಪಕ್ಕೆ ಬಂದಿದೆ ಅನ್ಬೋದ? ಹರಿ ಸಂಕಲ್ಪಕ್ಕೆ ಬಂದಿದೆ ಅಂದ್ಮೇಲೆ ವಿಧಿ ನಿಷೇಧ ಯಾರಿಗೆ? ವಿಧಿ ನಿಷೇಧ ನಮ್ಗೆ ಇಲ್ಲ ಅಂದ್ರೆ ಪಾಪ ಪುಣ್ಯ ಯಾಕೆ ಸಿಗಾಕೊಂಡ್ಬಿಡ್ತೀವಿ? ಅದನ್ನ ಮಾರಿ ಬಂದರೆ ಈ ಹರಿನಾಮದ ಗುಣಮಹಾತ್ಮಗಳಿಗೆ ಬಾಧಕವಾದ ಯಾವ ವ್ಯಾಪಾರದ ಕ್ಲಿಷ್ಟತೆ ಅಥವಾ ಆವುಲುಕ ಈ ಮನಸ್ಸಿಗೆ ಬಂದರೆ ಪರನೂಕುವುದು. ಈ ಭಗವಂತನ ಸನ್ನಿಧಾನದ ನಮ್ಮ ಗುಣಗಾನ ಎಂಬತಕ್ಕಂತಹ ಭಗವಂತನ ಸಂಪರ್ಕ ಆ ಕಲ್ಯಾಣಿ ದೈತ್ಯಗಳನ್ನ ದೂರ ತಳ್ಳತಕ್ಕಂತಹದ್ದಾಗತ್ತಪ್ಪ. ಆಮೇಲೆ ಏನ್ ಮಾಡುತ್ತೆ? ಇಷ್ಟು ಸುಂದರವಾದ ವಾಣಿ ಅವರು ಅಲ್ವಾ. ಅನ್ನ ಕ್ರೂರ ಯಮ ಭಟರನು
ಮುಗುರಚ್ಚೆಗಳಲ್ಲಿ ಕೂಕಿ.
ಯಮಭಟ್ರ ಬರುವಂತ ಸಮಯ ಬಂತು. ಎದ್ದಿನ ಇರ್ತೀವಿ ನಾವು, ಏನ್ ಹಿಂದಿನ ಕಾಲ್ತಾರ 120 ವರ್ಷನ ವಾದರಾಗಿರ್ತಾರ? ಇಲ್ಲ 126 ವರ್ಷ ಇದ್ರು ನಮ್ಮ ಶೇಷಚಂದ್ರಿಕಾಚಾರ್ಯರು, ಘಟ್ಟದ ಮೇಲೆ ರೆಕಾರ್ಡ್. ವಾದರಾಜರಿಗಿಂತ 6 ವರ್ಷ ನಮ್ ಜನಕ್ ಗೊತ್ತೇ ಇಲ್ಲ. 126 ವರ್ಷ ಇದ್ರು ಘಟ್ಟದ ಕೆಳಗೆ. 50 ವರ್ಷ 60 ವರ್ಷ ರಾಜ್ಯಭಾರ ಮಾಡಿದ್ರು ಅಂದ್ರೆ ಬ್ರಹ್ಮಚಾರಿಗಳು ತಗೋತಾರೆ. ಘಟ್ಟದ ಮೇಲೆ 106 ವರ್ಷ ಆಳಿದ್ರು ಅನ್ಬೇಕಾದ್ರೆ ಅವ್ರ ಆಯಸ್ಸೆ ಆಗಿರ್ಬೇಕು. ಆ ತರ ನಾವೇನ್ ಬದುಕಲ್ಲ, ಬದುಕಕ್ ಇಷ್ಟ ಪಡೋದು ಇಲ್ಲ. ಯಾಕೆ ಅಂದ್ರೆ ಹೆಂಡತಿ ಮಕ್ಕಳೇ ಹೋಗಬಾರದ ಅಂತ ದೇವ್ರು ಮೀಸಲು ಕಟ್ಟಿರ್ತಾರೆ. ಅದನ್ನ ಆ ಶಬ್ದವೇ ಬೇಡ, ಕೈಲರಿಯವರಿಗಿರಬೇಕು. ಅಲ್ವೇ ಇಲ್ಲೇ ನರಕ ಇದೆ, ಇಲ್ಲೇ ಬೇರೆ ಅಲ್ಲ. ನಮ್ಮ ಕಪಿಲ ಬೀಜದಲ್ಲಿ ಹೇಳ್ತಾನೆ, ಅಹೈವ ಇಹೈವ, ಇಲ್ಲೇನೆ ನರಕ ಇರೋದು, ಇಲ್ಲೇನೆ ಸ್ಪರ್ಧ. ಯಾವುದು ಅಂದ್ರೆ ಪರಾಧೀನ ರೂಪ ನರಕವೇ ನರಕ ಅಂದ್ರು. ಮೈ ಕೊಳ್ಕೋಬೇಕು, ಬೆಟ್ಟೋರ್ ಆಗಿರ್ಬೇಕು, ಇರುವೆ ಮುಚ್ಕೊಂಡಿರ್ಬೇಕು, ಮಾಡೋರು ಇರಬಾರ್ದು, ಹೇಳಕ್ಕಾಗಬಾರ್ದು, ಆಸ್ಪತ್ರೆಗೆ ಹಾಕಿ ದುಡ್ಡಿರಬಾರ್ದು. ಆಗ ದೇವ್ರನ್ ಪ್ರಾರ್ಥನೆ ನಾವು ಮಾಡ್ಕೋತೇವೆ, ಹೆಂಡತಿ ಮಕ್ಕಳು ಮಾಡ್ತಾರೆ. ಅರ್ಥ ಆಯ್ತಾ? ದಿನಕ್ಕೆ 1 ಲಕ್ಷ ರೂಪಾಯಿ, 2 ಲಕ್ಷ 3 ಲಕ್ಷ 4 ಲಕ್ಷ ತಿಂಗಳಿಗೆ ಡಾಕ್ಟರ್ ಹೇಳ್ತಾನೆ ಇನ್ನೂ ಇರಿ ಅಂತಾನೆ. ಅವನೇನೋ ಆಯಸ್ಸು ಇರಲಿ ಅಂತ ಆಸೆ. ಯಾಕೆ? ಕ್ಲಿನಿಕ್ಗಳಿಗೆಲ್ಲ ಆಯಸ್ಸು ನಾವು ಚೆನ್ನಾಗಿ. ಅದಕ್ಕೆ ನಮ್ಮನ್ನು ಇಂಗ್ಲೀಷಲ್ಲಿ ಒಂದು ಗಾದೆ ಹೇಳ್ತೇವೆ, ಒಬ್ಬ ರೋಗಿ ಹೋಗಿ ಆತ್ಮೀಯ ಅಂತೆ, ಅದಕ್ಕೆ ಡಾಕ್ಟರ್ ಹೇಳಿದಂತೆ ಇವರ್ ಪೈನ್ ಇಸ್ ಅವರ್ ಗೈನ್ ಅಂದಂತೆ. ನಿನ್ನ ನೋವು ಬರದೇ ಇದ್ರೆ ನಂಗೆ ಹಿಂಗೆಯ ವ್ಯಾಪಾರ ಆಗೋದು, ನಿನ್ನ ನೋವು ಶಾಶ್ವತವಾಗಿರ್ಬೇಕು ಅಂತ. ಹಾಗಿದ್ರೆ ತಾನೇ ನನ್ನ ಕ್ಲಿನಿಕ್ ಓಪನ್ ಆಗೋದು. ಡ್ರಗ್ ಔಷಧಗಳು ಅಲ್ವಾ ಭಗವಂತ ಶ್ರೋತೃ ಮನೋವಿರಾಮ ಗೊತ್ತಿಲ್ಲ. ಈ ಡ್ರಗ್ ಔಷಧಗಳು ಎದ್ದ ಮೇಲೆ ಆ ಭಗವಂತನ ಡ್ರಗ್ ಔಷಧ ಎಲ್ಲೋ ಹೊರಟೋಯ್ತು ಅಂತ ಇದ್ದಾರೆ. ಹಾಗಿಲ್ಲಿ ಹೇಳ್ತಾ ಇದ್ದಾರೆ, ಮಾರಿ ಬಂದರೆ ಹೊರನೂಕುವುದು ಕ್ರೂರ ಯಮಭಟರನು ಮೂಗು ರೆಕ್ಕೆಗಳಿಂದ ಕುಕ್ಕಿ. ಅಂದ್ರೇನು? ಆ ಗಿಣಿ ಹೇಗೆ ತನ್ನ ಶತ್ರುಗಳು ಬಂದ್ರೆ ಹೋರಾಟ ಎಂಬತಕ್ಕಂಥದ್ದು ಮಾಡುತ್ತು, ಹಾಗೆ ಯಮಭಟರನ್ನ ನಾವು ದೇವರ ಸ್ಮರಣೆ ಈ ಗಿಣಿಯನ್ನ ಬಿತ್ತು ನಾವು ಹೊರಟು ಬಿಟ್ರೆ ಯಮದೂತರು ಕೂಡ ನಮ್ಮ ತಂಟೆಗೆ ಬರೋದಿಲ್ವಂತೆ. ಪಿಂಡೀಕರೋತ್ಯಕ್ಷತ ಅಂತಾರೆ ನಮ್ಮ ವಾದಿರಾಜು. ಯಮಭಟ್ರ ಪಿಂಡ ಇಡುತ್ತಂತೆ ನಾಮಸ್ಮರಣೆ. ನಾಮಸ್ಮರಣೆ ಹೇಳಿಕೊಂಡು ನಮ್ಮ ಅಪ್ಪ ಅಮ್ಮನ ನಾವು ಪಿಂಡ ಇಡಬೇಕಂತೆ ಅಲ್ವಾ. ಆ ಪುಣ್ಯ ನಮಗೇನು ಮಾಡುತ್ತೆ ಅಂದ್ರೆ ಯಮಭಟ್ರಗೆ ನಮ್ಮಿಂದ ಯಮಮಾರ್ಗದಲ್ಲಿ ಪಿಂಡ ಇಡಿಸ್ತಾನಂತ ಅವನು. ನೋಡಿ ನಮ್ಮ ತಂಟೆಗೆ ಬರೆದಿದ್ದಾಗ ಎಷ್ಟು ಅನುಗ್ರಹ ಮಾಡ್ತಾನೆ ನಮ್ಮ ಸ್ವಾಮಿ. ಕ್ರೂರ ಯಮಭಟರನು ಮೂಗು ರೆಕ್ಕೆಗಳಲ್ಲಿ ಕುಕ್ಕಿ ಅಲ್ವಾ ಆಪತ್ತಿ ಒದಗುವುದು ಅಂತ ಮೊದಲನೇ ನುಡಿ. ಈ ನುಡಿ ಒಳಗೆ ಹೇಳ್ತಾ ಇದ್ದಾರೆ ಎಂತ ಚೆನ್ನಾಗಿ ಹೇಳ್ತಾರೆ ಅಂದ್ರೇನು, ವೈಕುಂಠ ಪುರಕ್ಕೆ ಪಥವ ತೋರುವುದು ಮುರಾರಿ ಪಥಕ್ಕೆ, ಮುರಾರಿ ಪಥಕ್ಕೆ ಮಾರ್ಗವನ್ನು ತೋರುವುದು. ಈ ಪಕ್ಷಿ ನಮ್ಮನ್ನು ಕರ್ಕೊಂಡು ಹೋಗುತ್ತಂತೆ. ಆದ್ದರಿಂದ ಮುರಾರಿಯ ಪಟ್ಟಣ ಯಾವುದು? ಗಂಟಲು ಮೂರುಂಟು ಮೂಗು ಇಲ್ಲ ಅಂತ ಶ್ವೇತದ್ವೀಪ ಅನಂತಾಸನ ವೈಕುಂಠಾದಿಗಳಿಗೆ ಈ ಹರಿನಾಮ ಎಂಬತಕ್ಕಂತಹ ಗಿಣಿ ನಮ್ಮನ್ನು ದಾರಿ ಮಾಡಿ ಕರ್ಕೊಂಡು ಹೋಗ್ತಕ್ಕಂತಹದ್ದಾಗತ್ತಪ್ಪ ಅಂತ ಇದ್ದಾರೆ. ಇನ್ನು ಮೂರನೇ ನುಡಿಯಲ್ಲಿ
ಅವರು ವರ್ಣನೆ ಬರತಕ್ಕಂತ ಅದು ಮಾತ್ರ ಎಷ್ಟು ವರ್ಣಿಸಲಿ ಈ ಮುದ್ದು ಅರಗಿನಿಯ. ವೇದ ಹೇಳ್ತಾ ಇದೆ ಭಗವಂತನ ಮಹಿಮೆಯನ್ನ ಇಂತಿಷ್ಟೇ ಅಂತ ವರ್ಣನೆ ಮಾಡಲಿಕ್ಕೆ ಶಕ್ಯವೇ ಇಲ್ಲ. ಗಿಣಿ ಬಣ್ಣ ಏನು? ಅಚ್ಚ ಹಸರು. ಹಸರು ಏನ್ ಡಿನೋಟ್ ಮಾಡುತ್ತೆ? ಶಾಂತಿಯನ್ನ ಡಿನೋಟ್ ಮಾಡುತ್ತೆ ಅಲ್ವಾ? ಅಚ್ಚ ಹಸಿರು ಬಣ್ಣ ಶಾಂತಿಗೆ ದ್ಯೋತಕ. ಪರಿಣಾಮ ಅರಗಿಣಿ ನಮ್ಮಲ್ಲಿದ್ರೆ ನಮ್ ಯಾವಾಗಲೂ ಶಾಂತ ಗುರುಗಳ. ವಿಜಯರಾಯರು ಇವರೆಲ್ಲರೂ ತಮ್ಮ ಹೃದಯದಲ್ಲಿ ಆ ವಿಜಯ ವಿಠಲನ ಹಿಡ್ಕೊಂಡಿದ್ದಾದ್ರಿಂದ ಶಾಂತವಾಂತ ಶಾಂತ ಗುರುಗಳ ಪಾದವನ್ನ ನಂಬುವಂತ ವ್ಯಾಸವಿಠಲರು ನಮ್ಗೆ ಹೇಳ್ಕೊಡ್ತಕ್ಕಂಥವರಾಗುತ್ತ. ಯಾವುದೇ ಕಾಲದಲ್ಲಿ ಅವರ ಮನಸ್ಸಿನ ತುಮಲತೆ ಅದು ಅಲ್ಲೋಲ ಕಲ್ಲೋಲಾಗಲ್ಲ. ಉತ್ತೇಕಾನುತ್ತೇಕ ವರ್ಜಿತಾಹ ಅಂತಾರೆ ರಾಘವೇಂದ್ರ ಸ್ವಾಮಿಗಳು. ಆದ್ರಿಂದ ಅದು ಸಮಾನವಾದಂತ ಅಲೆಯಲ್ಲಿ ಅವರ ಮನಸ್ಸು ಎಂಬತಕ್ಕಂಥದ್ದು ಇರ್ತದೆ. ನೀರೊಳಗೆ ನದಿಯೊಳಗೆ ನಮ್ಮ ಕಾವೇರಿ ನದಿಯೊಳಗೆ ಒಂದು ರೂಪಾಯಿ ಕಾಯನ್ನು ಎತ್ತರೆ ಆ ಅಲೆ ಅಲ್ಲಾಡ್ತಾ ಇದ್ರೆ ಕಾಣಲ್ಲ. ನಿಂತು ಅಲೆ ಇಲ್ಲದೇ ಹೋದ್ರೆ ತಳ 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 ಒಳಗಿರ್ತಕ್ಕಂತ ರೂಪಾಯಿ ಕಾಣುತ್ತೆ. ಹಾಗೆ ನಮ್ಮ ಮನಸ್ಸಿಗೆ ವೈಪರೀತ್ಯದ ಅಲೆಗಳು ಇಲ್ಲದೆ ಹೋದ್ರೆ, ಸಾಂಸಾರಿಕದ ಕ್ಲೇಶ ಇಲ್ಲದೇ ಹೋದ್ರೆ ನಮ್ಮ ಮನಸ್ಸಿನಲ್ಲಿ ಇರತಕ್ಕಂತಹ ಗಿಣಿಯನ್ನ ತಳ 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 ಅಂತ ಕಾಣಿಸುತ್ತೆ. ಅಂದ್ರೆ ಒದಗಿಸಿ ಕೊಡುತ್ತೆ ಆ ಜ್ಞಾನವನ್ನ. ಸಾಂಸಾರಿಕ ವಿವಿಧ ಸಾಂಸಾರಿಕ ದುಃಖ ದರ್ಶನೇನೈವ ವಿರಕ್ತಸ್ಯ ಅಂತ ನಮ್ಮ ಟೀಕಾಕೃತ್ತಾದ್ರೆ ಹೇಳಿದಾಗೆ, ಸಾಂಸಾರಿಕದ ವಿರಕ್ತಿಯ ಜೊತೆಯಲ್ಲಿ ಕ್ಲೇಶಕಾರಿಗಳು ನಮಗೆ ಬಂದುಬಿಟ್ರೆ ನಮ್ಮ ಮನಸ್ಸು ಯಾತ್ರೆ ಮೇಲೆ ಹೋಗುತ್ತೋ ಏನು ಮಾಡುತ್ತೋ, ಕ್ರುದ್ಧ ಗುರುನತಿ ಹನ್ಯ. ಆದ್ರಿಂದ ಅದು ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಂತೆ ಇಲ್ಲಿ ಎಷ್ಟು ವರ್ಣಿಸಲಿ ಈ ಮುದ್ದು ಅರಗಿಣಿಯ, ಸಾಧ್ಯವೇ ಇಲ್ಲ. ಯೋಗ್ಯತಾನುಸಾರವಾಗಿ ಮಾತ್ರ ಅಲಿಯೋಳು. ಆದ್ರಿಂದ ಮುಕ್ತಾಮುಕ್ತ ಪ್ರಪಂಚದ ಮುಕ್ತ ಬ್ರಹ್ಮರುಗಳು, ಅರ್ಥ ಆಯ್ತಾ, ಮುಂದೆ ಬರತಕ್ಕಂಥ ಅನಂತಾನಂತ ಬ್ರಹ್ಮರುಗಳು ಎಷ್ಟು ಚಿಂತನೆ ಮಾಡಿದ್ರು ಇದು ಮುಗಿದೇ ಇಲ್ಲದೆ ಇರತಕ್ಕಂಥದ್ದು. ಅದರಿಂದ ಎಷ್ಟು ವರ್ಣಿಸಲಿ ಅಂದ್ರೆ ನಿಮ್ದು ಯೋಗ್ಯತೆ ಎಷ್ಟಿದೆಯೋ ಅಷ್ಟು ವರ್ಣನೆ ಮಾಡು ಅಂತ ಅರ್ಥ. ಇದೇ ನಮ್ಮ ಬದ್ದು ಮತದ ತಾರತಮ್ಯ. ವಿದ್ಯಾತು ಆತ್ಮನಿ ವಿದಾಬೋಧ. ಅವರವರ ಸ್ವರೂಪದಲ್ಲಿ ಸ್ವರೂಪ ಜ್ಞಾನದ ಭೇದ ಪ್ರಕರಣ ಎಷ್ಟಿದೆಯೋ ಅದಕ್ಕೆ ಅನುಗುಣವಾದ ತಾರತಮ್ಯೋಪೇತದಲ್ಲಿ ನಾವು ಭಗವಂತನ ಗುಣವನ್ನ ಚಿಂತನೆ ಮಾಡತಕ್ಕಂಥವರಾಗುತ್ತೇವೆ. ಒಂದೊಂದು ಗುಣದ ಸ್ಫುಟತೆ ಭಿನ್ನತೆ ಇದೆ. 1, 2, 3, 4 ಅನಂತ ಬೇರೆ, ಒಂದೇ ಗುಣದಲ್ಲಿ ಚಿಂತನೆ ಮಾಡತಕ್ಕಂಥ ಅನಂತತ್ವ ಬೇರೆ. ಭಗವಂತ ಅತ್ಯಂತ ದಯಾವಂತ ಅಂತ ಒಂದು ಗುಣ ತಗೋತೇವೆ. ನಾವು ಚಿಂತನೆ ಮಾಡ್ತೇವೆ ಭಗವಂತ ಅತ್ಯಂತ ದಯಾವಂತ ಅಂತ ಬ್ರಹ್ಮದೇವರು ಚಿಂತನೆ ಮಾಡ್ತಾರೆ. ಹೋಲಿಸ್ಲಿಕ್ಕೆ ಬರುತ್ತಾ ಅಂದ್ರೆ ಬಿಟ್ವೀನ್ ಕಮ್ ಅಂಡ್ ಗೋ, ಹೋಲ್ಸಕ್ಕ ಬರೋದಿಲ್ಲ. ಅಂತ ತಾರತಮ್ಯಗಳು ಬೇಕಾದಷ್ಟು ನಮ್ಮ ಮತದಲ್ಲಿದೆ. ಆದ್ದರಿಂದ ಎಷ್ಟು ವರ್ಣಿಸಲಿ ಈ ಮುದ್ದು ಅರಗಿಣಿಯ, ಹಸಿರು ಶಾಂತವಾಗಿರುತ್ತೆ. ಮತ್ತೆ ಗಿಣಿ ಎಂಬತಕ್ಕಂಥದ್ದು ಹೇಳಿಕೊಟ್ಟ ಮಾತನ್ನ ಪುನರುಚ್ಚಾರಣೆ ಮಾಡುತ್ತೆ. ಹಾಗೆ ನಮ್ಮ ಜೀವಮಾನದಲ್ಲಿ ಏನೇನು ಈ ಮುದ್ದು ಅರಗಿಣಿಯ ವಿಷಯಗಳನ್ನ ನಾವು ಕಲಿತುಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡಿರ್ತೇವೋ ಯಮ ಮಾರ್ಗದಲ್ಲಿ ರಿಪೀಟ್ ಆಗುತ್ತೆ. ದೇಹ ಒದಗುತ್ತೆ, ಮನಸ್ಸು ಅದೇ, ಜೀವ ಅದೇ, ರಿಪಿಟೇಷನ್ ಶುರು ಆಗುತ್ತೆ. ಆದ್ರಿಂದ ಈ ಪ್ರಪಂಚದಲ್ಲಿ ಎಲ್ಲ ದಾನ ಧರ್ಮಾದಿಗಳನ್ನ ಮಾಡ್ಕೋಬೇಕು. ಯಮ ಮಾರ್ಗದಲ್ಲಿ ನಮಗೆ ಬುದ್ಧಿ ಬಂತು, ನೀರು ದಾನ ಮಾಡ್ಕೊಂಡಿರಲಿಲ್ಲ. ಯಮ ಮಾರ್ಗದಲ್ಲಿ ನೀರು ಬಾಯಾರಿಕೆ ಆಯಿತು, ನೀರಿಲ್ಲ. ಆಗ ಯಮದೂತರುಗಳನ್ನ ನೀರು ಕೊಡ್ತೀವಿ ಅಂದ್ರೆ ಕೊಡಲ್ಲ ಅವರು. ಇಲ್ಲ ನಾವೇ ಹೋಗಿ ಎಲ್ಲರೂ ಕೆರೆ ಪುಟ್ಪಾತಲ್ಲಿ ನೆಲ್ಲಿ ಇರುತ್ತಾ ಅಂದ್ರೆ, ಯತ್ರ ವೃಕ್ಷಕಾಯ ನಡಿದ್ಯತೆ, ಯಮ ಮಾರ್ಗದಲ್ಲಿ ನೆರಳಿಲ್ಲ, ಯಮ ಮಾರ್ಗದಲ್ಲಿ ನೀರಿಲ್ಲ, ಯಮ ಮಾರ್ಗದಲ್ಲಿ ಜನ ಇಲ್ಲ. ಅಂದರೆ ನಂಗೆ ಯಾರು ಗರ್ಭ ಪುರಾಣ ಹೇಳ ಬೆಂಗಳೂರಲ್ಲಿ ಕೇಳಿದ್ರು, ಬಲಬುದ್ಧಿವಂತರು ಬೆಂಗಳೂರಲ್ಲಿ ಗರ್ಭ ಪುರಾಣ ಹೇಳ್ಬೇಕಾದ್ರೆ ನಾವು ಗರುಡನ ಅನುಗ್ರಹ ಪಾತ್ರರಾಗಿದ್ರೆ ಇಲ್ಲೇ ಸೊಳ್ಳೆ ಹಣ್ಣು ತಿನ್ನಿಸ್ಬಿಡ್ತಾರೆ. ಏನನ್ಕೊಂಡ್ರಿ ವರ್ಷ ವರ್ಷ ಗರ್ಭ ಪುರಾಣ ಹೇಳ್ಬೇಕಾದ್ರೆ ಯಾರೋ ಕದ್ದು ಸೀಡಿ ಮಾಡಿ 250 ರೂಪಾಯಿ ಮಾಡ್ಕೊತಾ ಇದ್ದಾರೆ. ಪುಷ್ಕರಾಚಾರಕ್ಕೆ ಗೊತ್ತೇ ಇಲ್ಲ, ಪುಷ್ಕರಾಚಾರ ಅಂತ ಹಾಕ್ಬಿಟ್ಟಿದ್ದಾರೆ. 100 ಜನ ಇಲ್ಲ ಪುಷ್ಕರಾಚಾರ ಏನು ಸಂಪಾದನೆ ಮಾಡಲ್ಲ ಅಂತಾರೆ, ಸೀಡಿಗಳು ಮಾಡ್ಕೊಂಡು ನುಂಕಾ ಇದ್ದಾರೆ ಎಂದ್ರು ಯಾರೋ ನೋಡ್ರಿ. ಆಗಿದೆ ನನ್ನ ಹಣೆ ಬರ ಯಾಕೆ ಹೇಳಿ, ಅದು 7.5 ಸಿಂಹರಾಶಿಗೆ ನೋಡಿ ಹೇಗೆ ಅಪವಾದ ಬರುತ್ತೆ. ಸಕಲ ಗ್ರಹ ಸಕಲ ನೋಡಿ ಕೊಟ್ಬಿಡಿದ್ದಾನೆ ಸ್ವಾಮಿ. ಅದು ಹೇಳ್ತಾರೆ ಹೋಗ್ಲಿ ಅಂದ್ರೆ ಇನ್ನೊಂದು ವರ್ಣೆ ಮಾಡ್ತಾರೆ ನಮ್ಮ ಪುರಂದರದಾಸರು. 12ಕ್ಕೆ ಗುರು ಬಂದಾಗ ರಾಶಿಗೆ ಶನಿ ಬಂದಾಗ ಬದುಕಿದ್ದಂತಿರಲೇಬೇಕು, ಬಲವು ಬೇಕು, ಗ್ರಹದ ಬಲವು ಬೇಕು. ಪುರಂದರದಾಸರು ಯಾವ್ದು ಇಟ್ಕೊಳ್ಳೋಣ ಸ್ವಾಮಿ? ಸಕಲ ಗ್ರಹ ಬಲ ನೀನೇನ್ ತಿಳ್ಕೊಳ್ಳೋಣ, ಗ್ರಹ ಬಲ ಬೇಕು ಅಂತ ಹೇಳಿರೋ ದೇವ್ರ ನಮ್ಮ ಇಟ್ಕೊಳ್ಳೋಣ. ನೀನೇ ಯೋಚನೆ ಮಾಡಿ. ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಭಿನ್ನಕ್ಕೆ ಬಾಯಿಲ್ಲವಯ್ಯ ಅಂತಾರೆ ಇನ್ನೊಂದು ದೇವ್ರ ನಾಮದಲ್ಲಿ. ಅಯ್ಯೋ 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 ಅವ್ರು ವರ್ಣೆ ನೋಡ್ಬೇಕು ನಮ್ಮ ಪುರಂದರದಾಸರು.
ಅಪರಾಧಿ ನಾನಲ್ಲ, ಈ ಅಪರಾಧ ಎನಗಿಲ್ಲ. ಕಪಟನ ಆಟಕ ಸೂತ್ರಧಾರಿ, ಕಪಟನ ಆಟಕ ಸೂತ್ರಧಾರಿ, ನೀ ಆಡಿಸಿದಂತೆ ಆಡುವ ನರಗುಂಡೆ ನಾನು.
ಯಾಕೋ ಬಸ್ ಸ್ಟ್ಯಾಂಡಲ್ಲಿ ಪಾನಿಪುರಿ ತಿಂತಾ ಇದೆಯಾ ಅಂದ್ರೆ,
ನೀ ಆಡಿಸಿದಂತೆ ಆಡುವ ನರಗುಂಡೆ ನಾನು. ಅಪರಾಧಿ ನಾನಲ್ಲ, ಈ ಅಪರಾಧ ಎನಗಿಲ್ಲ.
ದೇವರ ನಾಮ ಅಲ್ಲ, ಅದಕ್ಕೆ ಶ್ರುತಿ ಕೊಟ್ಟಿದ್ದಾರೆ. ಯದಾ ವಕ್ತಿ ತದಾ ವಕ್ತಿ, ಯದಾ ಅಶ್ನಾತಿ ತದಾ ಅಶ್ನಾತಿ. ದೇವರು ಯಾವಾಗ ತಿಂತಾನೆ, ಬಿಂಬ ಪ್ರತಿಬಿಂಬ ತಿಂತಾನೆ. ಯಾವಾಗ ದೇವರು ಮಾತಾಡ್ತಾನೆ, ಪ್ರತಿಬಿಂಬ ಜೀವ ಮಾತಾಡ್ತಾನೆ. ಯಾವಾಗ ರಂಗ ಕುಡಿತಾನೆ, ಆಗ ಜೀವ ಕುಡಿತಾಯ್ತಾ. ಮತ್ತೆ ಯಾರು ತಪ್ಪಾಕ, ನೀವೇ ಯೋಚನೆ ಮಾಡಿ, ನಾನು ಹೇಳಲ್ಲ. ಹೇಗೆ ನೀವು ಹೇಳಿ ಹೇಳಿ ಬಯಸ್ಕೊಂಡು ಸಾಕಾಗೋಗಿದೆ. ನಿಮಗೆ ನಮ್ಗೆ ಯಾರು ಸನ್ಮಾನ ಮಾಡಿಲ್ಲ. ರಾಘವೇಂದ್ರ ಅನ್ಕರ್ ಪ್ರಶಸ್ತಿ ಬಂದಿಲ್ಲ, ಅಖಿಲ ಭಾರತ ಮಾಧ್ಯಮ ಮಂಡಳಿ ಪ್ರಶಸ್ತಿಗಳು ಬಂದಿಲ್ಲ. ಯಾವ ದಾಪೋಜಿ ಯಾರು ಇಲ್ಲ ನನ್ನ ಹತ್ರ. ಯಾವನಾದ್ರೂ ದಾಪೋ ಇದ್ರೆ ನೀನು ಬಂದು ಕೂತ್ಕೊಳ್ಳಿ, ನಾ ಮಾತಾಡ್ತೀನಿ ಅವ್ರ ಹತ್ರ. 9 ಜನ ಡಾಕ್ಟ್ರೇಟ್ ಬಂದಿದ್ರು ರಮನಂತಿ ಪ್ರಾರಾಧನೆಯವರೇ, ನನ್ನ ಕೂಡಿಸ್ಬಿಟ್ಟಿದ್ರು. ನನಗೆ ಹನುಮಂತರಾಯರು ನೀನೇ ಪ್ರೆಸಿಡೆಂಟ್ ಆಗೊಂಡು ಕೂಡಿಸ್ಬಿಟ್ರಲ್ಲ ಗ್ರಾತಾರಿಕೆ, ಆ ಕೂಡಿಸ್ಬಿಟ್ರು. ಇತ್ಲಾ ಕಡೆ 5 ಜನ ಡಾಕ್ಟ್ರೇಟು, ಇತ್ಲಾ ಕಡೆ 5 ಜನ ಡಾಕ್ಟ್ರೇಟು. ಮಾತಾಡಿದ್ರು ಯೂನಿವರ್ಸಿಟಿದು ಅಧ್ಯಕ್ಷ ಸ್ಥಾನದಿಂದ ಮಾತಾಡಿದೆ. ಅವ್ರು 8 ಜನ ಎತ್ತಿಕೊಂಡು ನಮಸ್ಕಾರ ಹಾಕಿ ಹೆಸರು ಬೇಡ ಆ ಥರ ನಮ್ದೆಲ್ಲ ನೀವೇ ಮಾತಾಡಬೇಕಾಗಿತ್ತು, ಅನ್ಯಾಯ ಮಾಡಿಕೊಂಡ್ರು. ಆದ್ರಿಂದ ಇದು ಯೂನಿವರ್ಸಿಟಿ ಜ್ಞಾನ ಅಲ್ಲ. ಅದಕ್ಕೆ ನಮ್ಮ ಜಯೇಶ ವಿಠಲರು ಹೇಳ್ತಾರೆ, ಭಾರತೀಶ ಶೌರಿದಾಸ ನಿನ್ನ ಶ್ರೀಪಾದ ವಾಯುಜಾವೇ ಗತಿಯೋ ಎನಗೆ ಭೂರಿ ಪ್ರಮೋದ. ಹನುಮ ಭೀಮ ಮಧ್ವ ಮುನಿಯೇ ಪ್ರಣತ ಪಾಲಕ, ಜನ್ಮ ಜನ್ಮದಲ್ಲಿ ಸಲಹು ಪ್ರಣಯ ಪೂರ್ವೇಕ. ಇಂಥ ಜ್ಞಾನ ಯಾರು ಕೊಡ್ತೆ, ಭಾರತೀಶ ಶೌರಿದಾಸ ಯಾರು ಕೊಡ್ತೀನಿ, ಮೀಸಲಾಗಿ ಉಣಿಸುವೆ ನಿನ್ನ ದಾಸರಿಗೆ. ಎಲ್ರಿಗೂ ಕೊಡಲ್ಲ, ಯಾವನ್ನ ಹೇಳ್ದ, ಅಮೆರಿಕಾ ಕೊಡ್ತೀನಿ, ರಷ್ಯಾ ಕೊಡ್ತೀನಿ, ಯಾರು ಬೆಳಗ್ಗೆ ನಂದು ಕುತ್ರ ಕೊಡ್ಬೇಕಾಗುತ್ತೆ. ಲೆಕ್ಕವಿಲ್ಲದ ದೇಶ ತುಕ್ಕಿ ಬಂದರೂ ದುಃಖವಲ್ಲದೆ ಲೇಷ ಭಕ್ತಿ ದೊರೆಯದು. ವ್ಯಾಖ್ಯಾನ ಮಾಡಿ ನಾ ಮಾಡ್ತೀನಿ ವ್ಯಾಖ್ಯಾನ. 10-15 ಪ್ರಮಾಣಗಳನ್ನ ರುಕ್ಕಿಟ್ಟು ಮಾತಾಡ್ತೇನೆ. ನೀವು ಮಾತಾಡಲ್ಲ, ನಾನು ಮಾತಾಡಲ್ಲ ಅಷ್ಟೇ. ನೀವು ಮಾತಾಡಿದ್ರೆ ನಾ ಮಾತಾಡ್ತೀನಿ, ನೀವು ಮಾತಾಡಿದ್ರೆ ನಾ ಮಾತಾಡು, ಬಿಂಬ ಮಾತಾಡಿದ್ರೆ ಪ್ರತಿಬಿಂಬ ಮಾತಾಡು, ನಾನು ಬಿಂಬ ನೀವು ಪ್ರತಿಬಿಂಬ, ನಾ ಮಾತಾಡಿದ್ರೆ ನೀವು ಮಾತಾಡಬೇಕು, ನೀವು ಬಿಂಬ ನಾ ಪ್ರತಿಬಿಂಬ, ನೀವು ಮಾತಾಡಿದ್ರೆ ನಾ ಮಾತಾಡ್ತೀನಿ. ಅಷ್ಟು ಸುಲಭ ಅಲ್ಲ. ಹರಿನಾಮದ ಅರಿಗಿಣಿ ಬಗ್ಗೆ ಸಾಹಿತ್ಯ ಅನ್ನುವಾಗ ಎಷ್ಟೋ ಜನ ಇದೆ ಕನ್ನಡ ಸಾಹಿತ್ಯ ಇದಕ್ಕೇನು ವ್ಯಾಖ್ಯಾನ ಬೇಕು ಅಂತಾರೆ. ಇವತ್ತಲ್ಲ, ಪುರಂದರದಾಸರ ಕಾಲದಲ್ಲೂ ಅಂದರು, ಇವತ್ತಲ್ಲ ಕನಕದಾಸರ ಕಾಲದಲ್ಲೂ ಅಂದರು, ಇವತ್ತಲ್ಲ ವಿಜಯರಾಯರ ಕಾಲದಲ್ಲೂ ಅಂದರು, ಎಲ್ಲರ ಕಾಲದಲ್ಲೂ ಈ ಆಕ್ಷೇಪ ಇದ್ದದ್ದೇ. ಇವತ್ತೇನು ಇವರು ಯಾರೋ ಮಾಡ್ತಾರೆ ಅಂತ ತಿಳ್ಕೊಬೇಡಿ. ಆಯಾ ಕಾಲಿಕ ಜ್ಞಾನಿಗಳು ಉತ್ತರ ಕೊಟ್ಟಿದ್ದಾರೆ. ಏನು ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇಲ್ಲ, ಅರ್ಗಿಸ್ಕೊತಾ ಇಲ್ಲ. ಅವರೆಲ್ಲ ಉತ್ತರ ಕೊಟ್ಟಿದ್ದಾರೆ ಮಹಾಬುದ್ಧಿವಂತರು. ಮುಂದೆ ಈಗ ಆಪತ್ತು ಬರುತ್ತೆ ನನ್ನ ಭಕ್ತರುಗಳಿಗೆ ಅಂತ ಇಟ್ಟುಕೊಂಡು ಮಹಾನುಭಾವರು ಸಾಕಷ್ಟು ಸಂಗ್ರಹ ಮಾಡೋಗಿದ್ದಾರೆ. ಆದ್ರೆ ಅರ್ಥ ಮಾಡಿಕೊಳ್ಳೋ ಕೆಪಾಸಿಟಿ, ಅದನ್ನ ಅರಗಿಸ್ಕೊಳ್ತಕ್ಕಂಥ ಕೆಪಾಸಿಟಿ ನಮ್ಗೆ ಇಲ್ಲವಾದ್ದರಿಂದ, ಅದಕ್ಕೆ ಬೇಕಾದಂಥ ಸಾಮಗ್ರಿಗಳ ಕಡೆಗೆ ನಾವು ಮನಸ್ಸು ಕೊಡ್ತಾ ಇಲ್ಲವಾದ್ದರಿಂದ ಕಬ್ಬಿಣದ ಕಡಲೆಯಾಗಿ ಬಿದ್ದಿದೆ. ಸಂಸ್ಕೃತ ಆದರೂ ಕಬ್ಬಿಣದ ಕಡಲೆ, ಕನ್ನಡ ಆದರೂ ಅರ್ಥವಾಗದೇ ಇದ್ರೆ ಕಬ್ಬಿಣದ ಕಡಲೆ. ಅದಕ್ಕೋಸ್ಕರ ಜಗನ್ನಾಥ ದಾಸರು ಎರಡೂ ವಾಕನ್ನ ಆಡಿದ್ದಾರೆ ಹರಿಕಥಾಮೃತಸಾರದಲ್ಲಿ. ಸ್ವಲ್ಪ ಯೋಚನೆ ಮಾಡಿ, ಸಂಸ್ಕೃತದ ಸಡಗರವೇನು ಅಂದ್ರು ಒಂದು ಕಡೆ, ಕಲುಷ ವಚನಗಳಾದೊಡೆ ಎಂದ್ರು ಒಂದು ಕಡೆ. ನೋಡಿ, ಎರಡೂ ತಗೊಂಡಿದ್ದಾರೆ. ಇದು ಪ್ರಕೃತ ಭಾಷೆ ಅಂತ ಅಪಲಾಪನೆ ಮಾಡಬೇಡಿ. ಮಳೆಯ ನೀರು ಓಣಿಯಲ್ಲಿ ಪರಿಯಲು ಹೆದ್ದೊಡೆ ಗಯ್ಯೆ ಅಲ್ವಾ, ಅದು ಗಂಗಾ ಇತ್ಯಾದಿ ನದಿಗಳನ್ನ ಸೇರ್ಬಿಟ್ರೆ ಮಜ್ಜನ ಪಾಯನ ಗಯ್ಯರೆ ಎಂದ್ರು. ಮಳೆ ನೀರನ್ನು ಯಾರು ಆಚರಣೆ ಮಾಡಲ್ಲ, ಕುಡಿಯಲ್ಲ, ಅದೇನು ಅರ್ಘ್ಯ ಕೊಡುವುದಿಲ್ಲ. ಆದರೆ ಒಂದು ಕೆರೆ ಸೇರಿದ್ರೆ, ಒಂದು ನದಿ ಸೇರಿದ್ರೆ ಮಜ್ಜನ ಸ್ನಾನಾದಿ ಪಾನಗಳನ್ನು ಮಾಡಿ ಓಂ ಭೂರ್ಭೋತ್ಸವ ಕೊಟ್ಬಿಡ್ತಾರೆ ಅಲ್ವಾ. ಇದನ್ನೇ ವಾದರಾಜರು, ನಿರವದ್ಯ ಭವತ್ಪಾದ ಸಂಗಿ ಗಂಗಾಂಬು ಸಂಭುತಂ ಕ್ಷುದ್ರಾಂಬುಜ ನೂಣ ದೋಷ ವಿದ್ರಾವಣಕರಂ ಯಥಾ. ಬಹಳ ಉಚ್ಚಮಟ್ಟದ ದೃಷ್ಟಾಂತ ಕೊಟ್ಟರು ಜಗನ್ನಾಥದಾಸರಿಗಿಂತ. ಅಲ್ಲಿ ಯಾಕೆ ಅಂದ್ರೆ ವಾದಿರಾಜರ ಕೋಶ ಕೊಪ್ಪುವ ಹರಿಕಥಾಮೃತ ಸಾರ ಕೇಳಿದರು. ವಾದಿರಾಜರು ಕೊಡೋದು ದೊಡ್ಡದು, ಜಗನ್ನಾಥದಾಸರು ಕೊಡೋದು ದೊಡ್ಡದು, ಅಥವಾ ಜಗನ್ನಾಥದಾಸರು ಗೊತ್ತಿಲ್ಲ ಅಂತ ನನಗೆ ಗೊತ್ತು, ಜಗನ್ನಾಥದಾಸರು ಗೊತ್ತಿಲ್ಲ ಅಂದ್ರೆ ಅಪರಾಧ ಆಗ್ತದೆ. ವಾದಿರಾಜರು ಏನ್ ಕೊಟ್ರು, ಮಳೆಯೇನಿಲ್ಲೇ ಅಂತ ಹೇಳಿದ್ರು ಜಗನ್ನಾಥದಾಸರು. ವಾದಿರಾಜರು ಇನ್ನೂ ಒಂದ್ ಮೆಟ್ಲಿ ಕೆಳಗಿಳಿದ್ರು, ಡ್ರೈನೇಜ್ ವಾಟರ್ ಹೋಗ್ತಾ ಇದೆ ಬೋರಿಗೆ, ಅದರಲ್ಲಿ ಯಾರು ಸ್ನಾನ ಮಾಡಿ ಪಾಪ ಕಳ್ಕೊತಾರ ಅಂದ್ರು. ಇದೇ ಡ್ರೈನೇಜ್ ವಾಟರ್ ವಾರಣಾಸಿ ಒಳಗೆ ಗಂಗಾ ಸೇರ್ಬಿಡುತ್ತೆ ಅಲ್ವಾ, ಅಲ್ಲಿ ಗಂಗಾ ಗಂಗೇತಿಯು ಬ್ರಯಾತ್ ಅಂತ ಮುಳುಗುದ್ರು ಅಂದ್ರೆ ದೋಷ ವಿದ್ರಾವಣಕರಂ ಯಥ ಅಂದ್ರು. ನೋಡಿ, ಈ ಮಳೆ ನೀರು ಇಂತ ಈ ಡ್ರೈನೇಜ್ ವಾಟರ್ ಕೂಡ ಗಂಗೆಯನ್ನ ಸೇರಿದ್ದಕ್ಕೆ ಯಾರು ಸ್ನಾನ ಮಾಡ್ತಾರೋ ಮನುಷ್ಯರುಗಳ ಪಾಪವನ್ನ ಸಂಪೂರ್ಣವಾಗಿ ನಾಶ ಮಾಡತಕ್ಕಂತ ಯೋಗ್ಯತೆ ಆ ಕಣಕ್ಕೆ ಬಂದ್ಬಿಡ್ತದೆ. ಸಾದಾಸ ಎಂತಾದ್ರು ನೋಡು ಅಂತ ಅದಕ್ಕೆ ಗೋಪಾಲದಾಸರು ಹೇಳ್ತಾರೆ, ಸೂರಿ ಜನರ ಸಂಗ ಸುದೇ ಕುಡಿದು ತೇರಿದಂತೆ, ಅಸೂರಿ ಜನರ ಸಂಗ ಪಲ್ಲಿ ಬಿದ್ದ ಹಾಗೇನಂತೆ. ದೇ ಪ್ರಾಣ ಹೋಗಲ್ಲ, ಅಂತರ್ ಗುಡುಗುಡ ಆಯತೆ, ಬಹಿರ್ ನಿರಸ್ಯತೆ, ಇಲ್ಲ ವಾಂತಿ ಆಗಲ್ಲ, ಇಲ್ಲ ಒಳಗೆ ಅರಗಲ್ಲ, ಗುಡುಗುಡು ಗುಡುಗುಡ ಅಂತ ಒಳಗೆ ಶ್ಲೋಕ ಆಗ್ಬಾರ್ದು. ಹಾಗೆಲ್ಲ ಹೇಳ್ತಕ್ಕಂಥ ಅವರಾಗ್ತಾ ಇದ್ದಾರೆ. ಮಾರಿ ಬಂದರೆ ಹೊರನೂಕುವುದು ಎಷ್ಟು ವರ್ಣಿಸಲಿ ಈ ಮುದ್ದು ಅರಗಿನಿಯ, ಇಂಥ ಗಿನಿಯನ್ನ ಇಂತಿಷ್ಟೇ ಎಂಬುದಾಗಿ ಅನಂತ ಕಾಲದಿಂದಲೂ ಕೂಡ ರಮಾದೇವರು ಕೂಡ ವರ್ಣನೆ ಮಾಡಲಿಕ್ಕೆ ಅಸಮರ್ಥರಾಗಿರುವಾಗ ಯಾರ ತಾನೇ ವರ್ಣನೆ ಮಾಡತಕ್ಕಂಥವರಾಗುತ್ತಾರೆ, ಆದರೂ ಕೂಡ ರಾಮರಾಮ ಎಂಬತಕ್ಕಂತಹ ಶಬ್ದದ ಗಿಣಿ ಆ ರಾಮ ಮಂತ್ರವನ್ನು ಹಿಡಿ. ಯಾವುದಾದ್ರೂ ಒಂದು, ನಮ್ಮ ಚಂದ್ರಕಾರರು ಹೇಳ್ತಾರೆ, ಅನಂತ ನಾಮದೊಳಗೆ ಒಂದು ನಾಮ, ಅನಂತ ಕ್ಷೇತ್ರದೊಳಗೆ ಒಂದು ಕ್ಷೇತ್ರ, ಅನಂತ ಮಹಾತ್ಮೆಯೊಳಗೆ ಒಂದು ಮಹಾತ್ಮೆ, ಅನಂತ ರೂಪದೊಳಗೆ ಒಂದು ರೂಪ. ಎನಿತು ಅನಂತ ಜೀವರುಳು, ಎನಿತು ಅನಂತ ಜೀವರುಳು ಯಾವನೋದರೂ ಒಬ್ಬ ಸರಿಯೆ. ಶ್ರೀಕೃಷ್ಣ ಎಂದರೆ ಒಲಿಯನೇ, ಒಲಿಯನೇ ಎಲ್ಲ ಅರ್ಗಿಸ್ಕೊಂಡ್ಬಿಟ್ಟಿಯ. ಅನಂತ ಕ್ಷೇತ್ರ ಮಹಿಮೆ, ಅನಂತ ನಾಮ, ಅನಂತ ಗುಣ ಎಲ್ಲ ಅರ್ಗಿಸ್ಕೊಂಡು ಆಮೇಲೆ ಹರೇ ನಮ್ಮ ಪಾರ್ವತಿ ಪತಿ ಏನು ಮಾಡ್ತೀವ, ನಿಮ್ಗೆ ಯೋಗ್ಯತೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನೋಡಿ ಚಂದ್ರಕಾರ ಎಂತ ಮಾತಾಡ್ತಾರೆ, ಅನಂತ ನಾಮದೊಳಗೆ ಒಂದು ನಾಮ, ಅದೇ ಅವನ ಬಿಂಬ. ಅದೇ ಒಂದು ನಾಮದಲ್ಲಿ ಅಡಗಿದವೋ 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 ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಸರ್ವರ ಬಿಂಬ ಅಲ್ಲೇ ಒಂದು ರೂಪದಲ್ಲಿ ಅಡಗಿಬಿಡುತ್ತೆ. ಅದನ್ನೇ ಜ್ಞಾನಿಗಳು ಚಿಂತನೆ ಮಾಡೋದು. ಆದ್ರಿಂದ ಎಷ್ಟು ವರ್ಣಿಸಲಿ ಈ ಮುದ್ದು ಅರಗಿಣಿಯ, ಇಂಥ ಗಿಣಿಯನ್ನ ಇಂತಿಷ್ಟೇ ಎಂಬುದಾಗಿ ಅನಂತ ಕಾಲದ ಅನಂತ ವೇದವೂ ಕೂಡ ನವೇದೇನ್ ತಂ ಬೃಹಂತಂ. ಆದ್ರಿಂದನೇ ನಮ್ಮ ಜಗನ್ನಾಥ ದಾಸರು ನಮಗೆ ಅರ್ಥ ಆಗಲಿ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ಪುರಂದ್ರದಾಸರು ಒಂದು ಛೋಟ ಲೈನ್ ನಲ್ಲಿ ಹೇಳಿದ್ರು, ನಿಗಮಕ್ಕೆ ಕಿಲುಕದ ಅಗಣಿತ ಮಹಿಮನ. ಪುರಂದ್ರದಾಸರು ಅಂಥವನನ್ನ ಅಡಿಸಿದಳೆ ಶೋಧ ಜಗದೋ ಧಾರಣ. ಬ್ರಹ್ಮಾಂಡದ ಒಳಗಡೆ ಹತ್ತಿರ್ತಕ್ಕಂತ ಅಲ್ಲೇ ಇವನಿಗೆ ಎಷ್ಟುದ್ದ ಇದ್ದಾನೆ ಎಷ್ಟಗಲ ಇದ್ದಾನೆ ಅಂತ ಯಾರು ಹೇಳೋದಿಲ್ಲ. ರಮಾದೇವರಿಗೆ ಏನಾದ್ರು ನಾರಾಯಣನ ಗಂಡು ತೋರಿಸಿ, ಏನಮ್ಮ ನಿನ್ ಗಂಡನ್ನ ಒಪ್ಕೋತೀಯ ಅಂದ್ರೆ, ಹೇಗಿದ್ದಾನೆ ಗಂಡು ಅಂದ್ರೆ, ಅವನ್ಗೆ ಉದ್ದ ಇಲ್ಲ, ಅವನಿಗೆ ಅಗಲ ಇಲ್ಲ, ಅವನ್ ಯೋಗ್ಯತೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ನಾನೇ ಮದುವೆ ಮಾಡ್ಕೊಳ್ಳಿ ಅಂತ ಅಲ್ಲ. ಅಂಥವ್ರು ಮದುವೆ ಆಗಿದ್ದಾಳೆ ಅನಾದಿ ಕಾಲದಿಂದ ಅಲ್ವಾ. ಆದ್ದರಿಂದ ಅಂಥವನನ್ನ ಒಂದು ಪುಟ್ಟ ತೊಟ್ಲಲ್ಲಿ ಹಾಕಿ ತುಪ್ಪಾ ಇದ್ದಾಳೆ, ಏನು ಸುಕೃತವ ಮಾಡಿದಾಳೋ ಯಶೋಧೆ. ಇಲ್ಲ ಇಂದಿರಾ ರಮಣನ ಅಂದಬದನದೋಳು, ಇಂದಿರಾ ರಮಣನ ಅಂದಬದನದೋಳು, ಚಂದದಿ ಕಂದುತ ಹೀಗುತ ತೂಗುತ ಕಂದನ ತೂಗಿದಳು ಯಶೋಧೆ. ತುಪ್ಪಾಳ ಎತ್ ಕೂತ್ಕೊಂಡ, ಯಾಕೆ ಎತ್ ಕೂತ್ಕೊಂಡಿ ಇಲ್ಲೋ, ಸುಮ್ಮನಿರ್ಬಾರ್ದೆ ಸುಮ್ಮನೆ. ನೋಡು ಆವಾಗಿಂದ ಎದ್ದೆಷ್ಟು ಹಾಕಿದ್ಯಾ, ಗುಮ್ಮನ್ ಕರೀಲ ಅಂದ್ಲು ಹಿಡ್ಕೊಂಬಿಟ್ಟ. ಆ ಗುಮ್ಮನ್ ಕರಿ ನೋಟ್ಬುಕ್ ಮಾಡ್ಕೋತೀನಿ ಇಂದ. ಯಾವ ಗುಮ್ಮನ್ ಕರಿಬೇಕು, ಮೃತ್ಯುರ್ಧಾವತಿ ಪಂಚಮಿತಿ ಮೃತ್ಯು ಮೃತ್ಯು ಯಾವ ಗುಮ್ಮ, ಗುಮ್ಮನ ಕರೆಯದಿರೇ ಇಲ್ಲ, ಗುಮ್ಮ ಅಂದ್ರೆ ನೋಡ್ತೀನಿ ಇಲ್ಲೋ ಏನ್ ಮಾಡಿದ್ರೂ ಆಗಲಿಲ್ಲ. ಅದಕ್ಕೆ ಪುರಂದ್ರದಾಸರು ಹಾಡು ಕ್ಲೋಸ್ ಮಾಡ್ಬಿಟ್ರು, ಹೊತ್ತಾಗೋಗುತ್ತೆ ನೆಕ್ಸ್ಟ್ ಹರಿಕತೆ ಇದೆ ಅಂತ. ಏನ್ ಕ್ಲೋಸ್ ಮಾಡಿದ್ರು ಅಂದ್ರೆ, ದೇಟ ಮಲ್ಲರ ಗಂಡ ಪುರಂದರ ವಿಠಲಗೆ, ದೇಟ ಮಲ್ಲರ ಗಂಡ
ಪುರಂದರ ವಿಠಲಗೆ ಬಾರಿ ಬಾರಿ ಗುರಿ ಹೆದರಿಸಬೇಡವೇ,
ಬಾರಿ ಬಾರಿಗೂ ನೀ ಹೆದರಿಸಬೇಡವೇ, ಗುಮ್ಮನಲ್ಲಿ ಹತ್ತೋರಮ್ಮ
ಕೈ ಮುಗಿದ್ಲು ಪುಣ್ಯಾತ್ಮ ನೀನ್ ತಾವಸ ಸಾಕು, ಏನು ಅನ್ಕೊಂಡಿದ್ನಪ್ಪ ಮಲ್ಕೊಂಬಿಡಪ್ಪ ಸಾಕು ಅಂದ್ಲು, ಅದ್ರ ಬೇರೆ ಹಾಡೇಳು ಅಂದ. ಇನ್ನೊಂದು ಹಾಡು ಶುರು ಮಾಡಿದ್ಲಂತ ಪುರಂದರದಾಸರು, ಬಹಳ ಚೆನ್ನಾಗಿ ಹೇಳ್ತಾರೆ. ಏನ್ ಹಾಡುಗಳ್ರಿ, ಒಂದೊಂದು ಸಂಗೀತ ಇಲ್ಲುವಂತೆ ಗ್ರಂಥ ಇಲ್ಲುವಂತೆ ಅವ್ರ ಸಂಗೀತ ಬರ್ತಿ. ಯಾವನೇ ಹೇಳ ಮಗ, ಮಾತಾಡೋ ಎದಗಾಡಿಕೆ ಇರ್ಬೇಕು ಅಷ್ಟೇ, ಇಲ್ಲದೆ ಇದ್ರೆ ಅಷ್ಟೇ ಯೂನಿವರ್ಸಿಟಿಯಲ್ಲಿ ನಿಮ್ಗೆ ಆಸ್ತಾರ ಮಾಡೋದು. ಯೂನಿವರ್ಸಿಟಿಯಲ್ಲಿ ಟಿ ಎನ್ ನಾಗರತ್ನಂಗೂ ನಂಗೆ ಹೊತ್ಕೊಂತ ನೋಡಿ ಗೊತ್ತಾಯ್ತೇನು, ನಮ್ಮ ಪಯೋನಿಧಿಗಳು ಅಧ್ಯಕ್ಷರು 500ನೇ ವರ್ಷದ ಪುರಂದರದಾಸರ ಇದರಲ್ಲಿ ಚಂದಿಕಾರಾಯರ ಒಂದು 500ನೇ ವರ್ಷದ ಉತ್ಸವದಲ್ಲಿ. ನಿಮ್ಗೇನ್ರಿ ಗೊತ್ತು ಸಾಹಿತ್ಯ ಅಂದೆ ಅರ್ಥಾಯ್ತಾ, ಯಾಕೆ ಸ್ವತಂತ್ರವಾಗಿರ್ಬೇಕು ನಾವು, ದಾಪು ಅದೆಲ್ಲ ಇಟ್ಕೊಂಡು ಯಾವ್ದಾದ್ರು ಮಠಕ್ಕೆ ಹಿಂಗೆ ನಿಂತಿದ್ರೆ ನಮ್ಗೆ ಸ್ವತಂತ್ರ ಕಳ್ಕೊಂಡ್ಬಿಡ್ತೀವಿ, ಜುಮ್ ಅಂತ ಇರ್ಬೇಕು ನಾವು. ಹರಿದಾಸನೆಂದರೆ ಹೇಗಿರಬೇಕು ಅಂದ್ರೆ ನಮ್ ಜಗನ್ನಾಥದಾಸರು ಹೇಳ್ತಾರೆ, ಮದ್ದಾನೆ ಎಂದರೆ ಸಂಚರಿತ್ರ ಸರ್ವತ್ರ ಅಂತ ಹಾಗೆ ಹೇಳ್ತಾರೆ ಪುರಂದರದಾಸ ನೋಡಿ. ಜೋ ಜೋ ಸುಖ ಸಾರ ಬಾಗ್ದಾರಿಗೆ ಅಂದ, ಹೇಗೆ ಹೇಳ್ಬೇಕಾಗಿತ್ತು ನೀನು, ಗಮನ ಕರಿತೀನಿ ಅಂತೀಯ ನಮ್ಗೆ. ಜೋ ಜೋ ಸುಖ ಸಾರ, ಜೋ 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 ದೋಷವಿ ದೂರ, ಜೋ ಜೋ ಸುಖ ಸಾರ ಅಬ್ಬ ಅಂದ. ಮುಂದೆ ಕೇಳು ಅಂದ, ನಿದ್ರೆ ಮಾಡುವುದೆಂತು ಅಮ್ಮ, ನಿದ್ರೆಯಿಂದ ನನಗೆ ಫಲವೆಂತಮ್ಮ, ನಿದ್ರೆ ಮಾಡುವುದೆಂತು.
ನಿದ್ರೆ ಮಾಡು ನಿದ್ರೆ ಮಾಡು ಬರ್ಕೋತಿದ್ದೀಯಲ್ಲ, ನಿದ್ರೆಯಿಂದ ನನಗೇನು ಪ್ರಯೋಜನ? ನಿನಗಾದ್ರೆ ತಿಂಡಿ ಕರಗುತ್ತೆ, ದುಮ್ಮಿ ಇದೆಯಾ ಯಶೋಧಮ್ಮ ದುಮ್ಮಿ ಇದೆ, ಅದಕ್ಕೆ ಹೆಸರಿಟ್ಕೋಬೇಡಿ. ಸಣ್ಣ ಬೆಣ್ಣೆ ತುಪ್ಪ ಎಲ್ಲ ತಿಂದು ಕೃಷ್ಣನ ಎತ್ತ ಶಕ್ತಿ ಬೇಕಲ್ಲ ಅದಕ್ಕೆ, ಬಹಳ ದೊಡ್ಡ ಮಣಿ ಅಂತೆ ನಮ್ಮ ಅಂತವಳನ್ನ ಊರೆಲ್ಲ ಓಡಾಡಿಸ್ಬಿಟ್ಟ ನಮ್ಮ ಸ್ವಾಮಿ. ಊರು ಊರು ಸೇರಿಗಳೆಲ್ಲ ದೊಣ್ಣೆ ಹಿಡ್ಕೊಂಡು ಅಲ್ಲೇ ಸುಸ್ತಾಗಿ ಒಂದ್ ಕಡೆ ಕೂತ್ಕೊಂಡ್ಬಿಟ್ಲಂತೆ, ಅಯ್ಯೋ ನಮ್ಮ ಅಮ್ಮನ ಸುಸ್ತಾಗಿದೆ ಅಂತ ಕೈ ಸಿಕ್ಬಿಟ್ನಂತೆ. ಆ ಕೃಷ್ಣನ ಬಾಲ್ಯಲೀಲೆಗಳೇ ಒಂಥರ ಅದ್ಭುತವಾದಂತ ಬಾಲ್ಯಲೀಲೆಗಳು. ಆಗ ನಿದ್ರೆ ಮಾಡುವಂತಿ, ನಾನು ನಿದ್ರೆ ಮಾಡ್ತೀನಿ, ನಾನು ನಿದ್ರೆ ಮಾಡಿದ್ರೆ ನಂಗೇನ್ ಪ್ರಯೋಜನ ಅಂತ ಈಗ ಮಲ್ಕೊತೀವಲ್ವ ಅಂದ್ರು. ಅಮ್ಮ ನಾನು ನಿದ್ರೆ ಮಾಡಿದ್ರೆ, ನಿದ್ರೆ ಮಾಡಲು ನಾ ಎದ್ದಿರುವವರ್ಯಾರಮ್ಮ, ಜೋ ಜೋ ಸುಖ ಸಾರ. ಇದಿಷ್ಟಕ್ಕೆ ಶ್ರುತಿ ಕೊಡ್ತೇನೆ, ಬರೀ ಲಾಲಿ ಹಾಡು ಶ್ರುತಿ ಕೊಡ್ತೀನಿ. ಇದಕ್ಕೆ ಏನು ಹೇಳಿದ ಸಾಹಿತ್ಯ ಅಂದ್ರೆ, ಯಾರೋ ಎಲ್ಲೋ ಯಾವುದೋ ಕೇಳ್ಬಿಟ್ಟು ಹೇಳಬೇಡಿ, ಯಾರೋ ಪ್ರೊಫೆಸರ್ ಯಾವುದೋ ಕಾಸಿಗೆ ಬಿದ್ದಿರೋದು ಹೇಳಿದ್ರಲ್ಲ, ಅದಕ್ಕೆ ಪ್ರಾಣ ಕೊಡಬೇಕು, ಅದರಲ್ಲಿ ವಿಮರ್ಶೆ ಮಾಡಬೇಕು, ಆಸ್ತಿ ಇಡಬೇಕು. ಸ್ವಾಮಿ ಪರೀಕ್ಷೆ ಮಾಡ್ತಾನೆ ಪಾಸ್ ಆಗಬೇಕು. ಹರಿದಾಸ ಸಾಹಿತ್ಯದ ಸಿದ್ಧಿ ಅರ್ಥಗಳು ವಿವರಣೆ ನಮಗಾಗಬೇಕಾದ್ರೆ ಪರೀಕ್ಷೆ ಇಡ್ತಾನೆ ಅವನು. ಯೂನಿವರ್ಸಿಟಿಯವರಲ್ಲ, ಪರೀಕ್ಷೆಗೆ ಇಟ್ಬಿಟ್ಟು ಒಂದು ಲೆಟರ್ ತಗೊಂಡ್ಬಿಡಕ್ಕೆ ನಮ್ಮ ಸ್ವಾಮಿ ಜೀವಮಾನದಲ್ಲಿ ಇಟ್ಬಿಡ್ತಾನೆ. ಅದನ್ನೆಲ್ಲ ಓವರ್ಕಮ್ ಮಾಡಿ ಪಾಸ್ ಮಾಡಿಕೊಂಡು ಸ್ವಾಮಿ ನೀನೇ 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 ಅಂತ ಹಿಡ್ಕೊಂಡ್ರೆ ಜೇನುತುಪ್ಪ ತರ ನೆಟ್ಟಕ್ಕೆ ಒಂಚೂರು ಕೊಡ್ತಾನಷ್ಟೇ. ಅದಕ್ಕೋಸ್ಕರ ಹಿಡೀರಿ ಗಟ್ಟುಮುಟ್ಟಾಗಿ. ಈ ಮುದ್ದು ಅರಗಿಣಿಯ ಎಷ್ಟೆಂದು ವರ್ಣಿಸಲಿ, ಹೊಟ್ಟೆಯೊಳಗೆ ಎಲ್ಲೋ ಹೇಳ್ತಾ ಇಲ್ಲ ವ್ಯಾಖ್ಯಾನ, ಹೊಟ್ಟೆಯೊಳಗೆ ಈರೇಳು ಲೋಕಗಳ ಹಿಂಬಿಟ್ಟ ಪಕ್ಷಿ. ಇಂಥ ಗಿಣಿಯ ಹೊಟ್ಟೆ ಒಳಗೆ ಏಳು ಸಪ್ತ ಲೋಕಗಳು ಅಂದ್ರೇನು, ಅದನ್ನು ಡಬಲ್ ಮಾಡಿ 14 ಜಗತ್ತಿಗೆ ದಾತ ಪಾಂಡವರ ಮನೆಯ ದೂತ ಅಂತಾರೆ ಪುರಂದರದಾಸರು. ಈತನೀಗ ವಾಸುದೇವ ಈ ಸಮಸ್ತ ಲೋಕ ಕೊಡೆಯ, ದೂತಗೊಲಿದು ತೇರ ತೇಜಿಗಳನ್ನು ನಡೆಸಿದಾತ. ಈತನೀಗ ವಾಸುದೇವನು, ಇದು ಕನಕದಾಸರು ಹೇಳೋದು. ಇನ್ನೊಂದು ಹೇಳ್ತಾರೆ,
ಜಲವೇ ಸರ್ವಕ್ಕೆ ತಾಯಿ, ಜಲವೇ ಸರ್ವಕ್ಕೆ ಪ್ರಾಣ.
ಏನ್ ಮಾತ್ರಿ, ಏನು ಆಪೋ ವೈವಾಲ್ದ ಸರ್ವ ಎಲ್ಲ ಶ್ರುತಿನೇ ಸಣ್ಣ ಸಣ್ಣ ಋತಿನ ಕನ್ನಡ ಮಾಡ್ತಾ ಇದ್ದಾರೆ.
ಜಲವೇ ಸರ್ವಕ್ಕೆ ತಾಯಿ, ಜಲವೇ ಸರ್ವಕ್ಕೆ ಪ್ರಾಣ.
ಮತ್ತೇನು,
ಪುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಹುಟ್ಟಿ ಮುಟ್ಟದ ವಸ್ತುಗಳಿಲ್ಲ. ಎಷ್ಟು ಜನ್ಮ ಎತ್ತಿದೀವೋ, ಎಷ್ಟು ಹಾಲು ಕುಡಿದಿದೀವೋ, ಎಷ್ಟು ಕಾಫಿ ಬಸ್ಕೊಂಡಿದೀವೋ, ಇನ್ ಮುಂದೆ ಎಷ್ಟು ಹಂಡೆ ಕುಡಿಬೇಕೋ, ಏನಾರ ಲೆಕ್ಕ ಹಾಕಿಬಿಟ್ರೆ ಅರ್ಥ ಆಯ್ತೇನು. ನನ್ನ ಅನುಭವ ಹೇಳ್ತೀನಿ ಕೇಳಿ, ನನ್ನ ದೊಡ್ಡ ಮಗ ಹುಟ್ಟದಾಗ ತಾಯಿ ಹಾಲಿಲ್ಲ, ಡಬ್ಬಾಲು ಎಷ್ಟು ಶುರು ಮಾಡಿದೆ.
ಆಮೇಲೆ ಒಂದಿನ ಲೆಕ್ಕ ಹಾಕಿದ್ರೆ ಎದವರ್ದಾಯ್ತು ನನಗೆ ಇಷ್ಟು ಹಾಲು ಕೊಡ್ತಾ ಬಡ್ಡಿ ಮಗ ಅಂತ. ಇಷ್ಟ ಹಾಲನ್ನ ಗುಪ್ತವಾಗಿ ನಮ್ಮ ಸ್ವಾಮಿ ತಾಯಿಯೊಳಗೆ ಇಟ್ಟು ಆ ಮಗುವಿನ ಸಂರಕ್ಷಣೆಯನ್ನು ಮಾಡ್ತಾನೆ. ಕೆಟ್ಟ ಜನನಿಯ ತೆರಗಿ ಸ್ವಾಮಿತಾ ಹೊಣೆಗೀಡಾಗಿ ನಿರುತರಿ ಎಲ್ಲರನ್ನು ಸಲಹುವನು. ಇದಕ್ಕೆ ಸಂಶಯ ಬೇಡ, ತಲ್ಲಣಿಸದಿರು ಕಂದ ಕಾಳು ಕಾಳು ಮನನೆಯನ್ನು. ಹಾಗೆ ಹೊಟ್ಟೆಯೊಳಗೆ ಈ ಹೇಳು ಲೋಕವನ್ನ ಹಿಂಬಿಟ್ಟಿದೆ. ಈ ಗಿರಿಗೆ ಒಂದು ಹೆಸರಿಟ್ಟಿದ್ದಾರೆ. ಯಾರು? ನಮ್ಮ ಪುರಂದರದಾಸರು. ಈ ಹರಿನಾಮದ ಅರಣ್ಯಗೆ ಏನ್ ಹೆಸರಿಟ್ಟಿದ್ದಾರೆ ಅಂದ್ರೆ ಕೃಷ್ಟೀಶ ಪುರಂದರ ವಿಠಲನೆಂಬ. ಕೃಷ್ಟೀಶ ಪುರಂದರ ವಿಠಲನ ನೆನೆ ನೆನೆದು ಮುಟ್ಟಿ ಬದಿಪುದು ಈ ಮುದ್ದು ಅರಗಿಣ. ಅದನ್ನ ಮನಸ್ಸಿನಲ್ಲಿರ್ತಕ್ಕಂಥ ಈ ಮುದ್ದನ್ನ ಈ ಗಿಣಿಗೆ ನಾವೇ ಮುಚ್ಚಿಕೊಟ್ಕೋಬೇಕು, ನಾವೇ ಮಾತಾಡಿಸ್ಕೋಬೇಕು. ಅದಕ್ಕೋಸ್ಕರನೇ ಜ್ಞಾನಿಗಳು ತಮ್ಮಲ್ಲೇ ತಾವು ಮಾತಾಡ್ಕೋತಾರೆ. ಕೈಲಾಗದೇ ಇದ್ದರೆ ಸ್ವಾಮಿ ಕೈಲಾಗೋ ವಯಸ್ಸಿನಲ್ಲಿ ಮಾಡಬಾರ್ದೆಲ್ಲ ಮಾಡ್ತಿದ್ದೆ, ಮಗನೇ ಆ ಶಕ್ತಿ ಇತ್ತು ಇವಾಗ ಇಲ್ವಾ ಅಂತಾರೆ. ಅಲ್ಲಿ ಯಾರೂ ಇರಲ್ಲ, ತಮ್ಮ ಮನಸ್ಸಿಗೆ ತಾವು ಹೇಳ್ಕೊತಾರೆ. ಸ್ವಾಮಿ ಆ ಕೊಟ್ಟಿದ್ದೇನು ಈಗ ಬಿಟ್ಟಿದ್ದೇನು ಅಂತಾರೆ. ಅರ್ಥ ಆಯ್ತಾ? ಹಾಗೆ ಅನ್ಕೊಂಡು ಮೇಲೆ ಹೇಳ್ತಾರೆ ಅವರು. ಅಂದ್ರೇನು, ಮನಸ್ಸಿನಲ್ಲಿ ಭಗವಂತನ ಬಗ್ಗೆ ನಾವೇ ವಿಮರ್ಶೆ ಎಂಬತಕ್ಕಂಥದ್ದನ್ನ ತೆಕ್ಕೊಳ್ತಕ್ಕಂಥವರಾಗಬೇಕು. ಇಂತಹ ಒಂದು ವಿಶಿಷ್ಟವಾದ ವಿವರಣೆಯನ್ನ ಪುರಂದರದಾಸರ ಸಾಹಿತ್ಯಗಳಲ್ಲಿ ಅಮೋಘವಾಗಿ ದೊಡ್ಡವರ ಅನುಗ್ರಹ ಪಾತ್ರರಾಗಿ ನಾವು ಕಾಣ್ತಕ್ಕಂಥವರಾಗುತ್ತೇವೆ. ಇಂತಹ ಒಂದು ಆಧ್ಯಾತ್ಮಿಕ ಸಾಧನ ಕೇಂದ್ರವನ್ನ ಇದು ಪ್ರಥಮ ವರ್ಷದ ಉದ್ಘಾಟನೆ. ಒಂದರ್ಥದಲ್ಲಿ ನನ್ನ ಹೇಳಿದೆ ನಾನು, ಅದು ಯಾರೋ ಒಬ್ಬರು ನನ್ನ ಕಿವಿ ಮೇಲೆ ಹಾಕಿದ್ರು, ಏನು ವಯ ಇಷ್ಟು ಒಂಥರ ಓವರ್ ಆಗಿ ಮಾತಾಡಿಬಿಟ್ನಲ್ಲ ಅಂತ. ಏನು ಉಂದೆ, ಹನುಮಂತರಾಯರು ಗೊತ್ತು ಉಂದೆ, ಅಪರ್ಣಾಚಾರ ಗೊತ್ತು ಉಂದೆ, ಗುರುಗೋವಿಂದಾಸರು ಗೊತ್ತು ಉಂದೆ, ದೇವೇಂದ್ರ ತೀರ್ಥರು ಗೊತ್ತು ಉಂದೆ. ಇವರು 30 ವರ್ಷ ಮಾಡ್ಕೊಂಬಂದಿರೋದಕ್ಕೆ ಹೆಚ್ಚು ಕಡಿಮೆ 25 ವರ್ಷ ನಾನು ಭಾಗವಹಿಸಿದ್ದೇನೆ. ಈ ಸರಿಯೇ ನಾನು ಬೆಂಗಳೂರಲ್ಲಿ ಹೋಗದಿರೋದು. ಬೆಂಗಳೂರಲ್ಲಿ ನಡೀತಿರ್ತಕ್ಕಂಥ ಒಂದು ಭಾಗ, ಇಲ್ಲಿ ನಡೀತಿರ್ತಕ್ಕಂಥ ಒಂದು ಭಾಗ, ಇದೇನು ಬೇರೆ ಅಲ್ಲ. ಈ ಭಾಗದಲ್ಲಿ ಈ ಕವಲಿನ ಕಾವೇರಿ ಎರಡು ಭಾಗ ಆಗ್ತಾಳೆ, ಮಧ್ಯೆ ರಂಗನಾಥ ಇದ್ದಾನೆ, ಎರಡು ಭಾಗ ತಿರುಗ ಒಂದಾಗುತ್ತೆ. ಹಾಗಿದು ಹರಿದಾಸ ಸಾಹಿತ್ಯ ಟ್ರಸ್ಟ್ ಅನ್ನೋದು ಇವತ್ತು ಇಬ್ಬಾಗ ಆಗಿದೆ ಅಂತ ಅಪಾರ್ಥ ಮಾಡಬಾರದು. ಕಾವೇರಿಯ ಉದರದಲ್ಲಿ ರಂಗನಾಥ ಮಲಗಿದ್ದಾನೆ. ಕಾವೇರಿ ಎರಡು ಭಾಗವಾದಾಗ ಬಲಭಾಗದ ಕಾವೇರಿ ಸ್ನಾನ ಮಾಡಿದ್ರೇನು, ಎಡಭಾಗದ ಕಾವೇರಿ ಸ್ನಾನ ಮಾಡಿದ್ರೇನು? ವಿಶಾಲ ಮನೋಭಾವನೆ ಇರಬೇಕು. ಹರಿನಾಮದ ಅರಗಿಣಿಯ ಗುಣವನ್ನು ಚಿಂತನೆ ಮಾಡಬೇಕಾದ್ರೆ ವಿಶಾಲವಾದ ಮನೋಭಾವನೆ ಇರಬೇಕು. ಆದ್ರಿಂದ ಬೆಂಗಳೂರಲ್ಲಿ ಒಂದು ಹರಿತಾ ಇದೆ, ಗುರುಗೋವಿಂದಾಸರಿಂದ ತೆರೆಯಲ್ಪಟ್ಟಂತಹದ್ದು. 25 ವರ್ಷ ಭಾಗವಹಿಸಿದ್ದೇನೆ, ಒಂದಿನ ಎರಡು ದಿನದೋನಲ್ಲ. ನಾನು ಇವರ ಟ್ರಸ್ಟ್ಗೆ ನಾನು ಜಾಂಬು ಅಂತ. ಆದ್ರಿಂದ ಯಾರನ್ನು ಕರೀದ್ರು ನಂಗೆ ಕರೀಲೇಬೇಕು, ಯಾಕೆಂದ್ರೆ ಗುರುಗಳು ನಂಗೆ ಕರಿತಾ ಇದ್ರು. ಒಂದಿವಸ ನನ್ನ ಅಲಂಕಾರ ಕೂರಿಸಿದ್ರು ಗುರುಗೋವಿಂದಾಸರು ವಿಠಲನ ಮಂದಿರದಲ್ಲಿ. ನಾನು ಮಾತಾಡ್ತಾ ಇರೋದು ಹೆಚ್ಚು ಕಡಿಮೆ 1968 ವಿಚಾರ. ನನಗಿನ್ನೂ 18 ವರ್ಷ ಅವಾಗ ನಮ್ಮ ಮಠಕ್ಕೆ ಬಂದರು, ನಿಮ್ಮ ಹುಡುಗನ ಕಳಿಸ್ಕೊಡ್ಬೇಕು ಅಂದರು. ನಮ್ಮ ಗುರುಗಳು ಹೇಳಿದ್ರು ಅವನಿನ್ನೂ ಬ್ರಹ್ಮಚಾರಿ ಮದುವೆ ಆಗಿಲ್ಲ, ಅಲಂಕಾರಕ್ಕೆ ಕೂಡಿಸ್ತೀರಾ ಅಂದರು. ಅದಕ್ಕೆ ಗುರುಗೋವಿಂದಾಸರು ಹೇಳಿದ್ರು ನನಗೆ ಮದುವೆ ಮುಂಜಿ ಸನ್ಯಾಸಿ ಅಂತ ಅದೆಲ್ಲ ವ್ಯತ್ಯಾಸ ಇಲ್ಲ, ಅಲಂಕಾರ ಕೂತ್ಕೋಬೇಕು, ಯೋಗ್ಯನಿದ್ದಾನೆ, ಅಧ್ಯಯನ ಮಾಡ್ತಾ ಇದ್ದಾನೆ, ನೀವು ಕಳಿಸ್ಕೊಡಿ ಅಷ್ಟೇನೆ ಅಂದರು. ನಂಬ್ತಿರೋ ಬಿಡ್ತಿರೋ, ನಾನು ಕರ್ಕೊಂಡ್ಬಂದು ಅಲಂಕಾರ ಕೂಡಿಸಿದ್ರು. ಆ ಕಾಲಕ್ಕೆ 5 ರೂಪಾಯಿ ದಕ್ಷಿಣೆ ಕೊಟ್ಟಿದ್ರು. ಇನ್ನು ನಂಗೆ ಚೆನ್ನಾಗಿ ಕೇಳ್ತಾ ಇದೆ. ರಾತ್ರಿ ತನಕ ಇದ್ದು ಅಷ್ಟಾವಧಾನ ಸೇವೆ ಮಾಡ್ಕೊಂಡು ಹೋಗಪ್ಪ ಅಂದರು. ರಾತ್ರಿ ತನಕ ಇದ್ದು ಅಷ್ಟಾವಧಾನ ಸೇವೆ ಹೇಳಿ ಓಂ ಶಾಸ್ತ್ರ ಏನಿತ್ತು ಆ ಶುರು ಅಲ್ಲೇ ಶಾಸ್ತ್ರದ ವಿವರಣೆ ಎಂಬತಕ್ಕಂಥ ಅದನ್ನು ಕೊಟ್ಟ ಜ್ಞಾಪಕ ಇನ್ನೂ ನಂಗೆ ಚೆನ್ನಾಗಿದೆ. 68, 88, 98, 2008, 40 ವರ್ಷ ಅಖಂಡವಾಗಿ ಭಾಗವಹಿಸಿದ್ದೇನೆ. ಆದ್ರಿಂದ ನಂಗೆ ಗೊತ್ತು ಅಂದರೆ ರೂಪಲ್ಲಲ್ಲ, ದೇವರ ವಿಷಯ ನಂಗೆ ಗೊತ್ತು ಅಂದರೆ ರೂಪಲ್ಲಲ್ಲ, ಭಕ್ತಿಯಿಂದ ಅಂತ ಅರ್ಥ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಮ್ಮ ಪುರಂದರದಾಸರು ನೋಡಿ ಅದಕ್ಕೆ ಒಂದು ದೇವ್ರನಾಮ ಮಾಡಿದ್ದಾರೆ. ಅಜಾಮಿಳನು ಅಣ್ಣನು, ವಿಭೀಷಣನು ತಮ್ಮನು, ನಿಜರತ್ನಾಂಗದ ಮೊಮ್ಮಗನು, ಅವರೆಲ್ಲ ಹಿತರೇನೋ, ನಾನಿನಗೆ ಅನ್ಯನೇನೋ ಹೇಳು. ಏಕೆ ನಿರ್ದಯನಾದೆಯೋ ಎಲೆ ಹರಿಯೇ, ಕಂಬ ಕಟ್ಟಿ ಹೊರಡ್ತಾ ಇದೆಯಲ್ಲ, ಯಾಕೆ ನಿಮಗೆ ದಯಾ ಬರಲಿಲ್ಲ ಅಂತ ಬೈದಿಲ್ವ? ಆದರೂ ಭಕ್ತಿಯಿಂದ ಬೈದರಾ ಅಥವಾ ಯುಕ್ತಿಯಿಂದ ಬೈದರಾ ಅಥವಾ ದ್ವೇಷದಿಂದ ಬೈದರಾ ಈ ಹರಿನಾಮದ ಅರಗಿನ ಆಚೆ ಹಾಕೊಟ್ರ? ಇದೇ ಯೋಚನೆ ಮಾಡಿ. ಅದರಿಂದ ಈ ಸರಿ ಬಲಭಾಗದ ಕಾವೇರಿಯ ಸ್ನಾನ ನಡೀತಾ ಇದೆ. ಬಲಭಾಗದ ಕಾವೇರಿ ಅಂದ್ರೆ ಯಾವುದು ಅಂದ್ರೆ ಕೃಷ್ಣ ಪಿನಾಕಿನಿಯೋರ್ ಭಾಗ ಒಂದು, ಪಿನಾಕಿನಿ ಕಾವೇರಿ ತಂಗ ಒಂದು, ಎರಡು ಮಹಾನದಿಗಳಲ್ಲಿ ಮಧ್ಯೆ ಇರತಕ್ಕಂಥ ಒಂದು ಕ್ಷೇತ್ರ ಅಂತ ಕರೆದಿದ್ದಾರೆ. ಕಾವೇರಿ ಕಪಿಲ ಮತ್ತೆ ಪಿನಾಕಿನಿ,
ಪಿನಾಕಿನಿ ಕೃಷ್ಣಾ ನದಿ ಮಧ್ಯದಲ್ಲಿರ್ತಕ್ಕಂಥದ್ದೇ ದೈದೀಪ್ಯಮಾನವಾಗಿರ್ತಕ್ಕಂಥ ದಾಸರುಗಳು ಓಡಾಡಿರ್ತಕ್ಕಂಥ ಈ ಕ್ಷೇತ್ರ, ಕ್ಷೇತ್ರವನ್ನ ನದಿಗಳ ತೀರದಿಂದ ಅಳಿಬೇಕು ಅಂತ ಶಾಸ್ತ್ರ ಹೇಳ್ತಾ ಇರೋದು. ನಾವೇ ಇಲ್ಲಿ ತುಳಸಿ ಗಿಡ ಆಯ್ತು, ಈರುಳ್ಳಿ ಗಿಡ ಆಯ್ತು ಅಂತ ಡಿಸೈಡ್ ಮಾಡ್ಕೊಳ್ಳೋದಲ್ಲ, ಬೇಜಾರು ಮಾಡ್ಕೋಬಾರ್ದು ಯಾರನ್ನು. ಅರ್ಥ ಆಯ್ತಾ? ನೀವು ಹೇಳಿದ್ರೆ ನಾ ಇನ್ನೊಂದು 5 ಗಿಡ ಜಾಸ್ತಿ ಆಗ್ತಾ ಇದ್ದೆ. ತುಳಸಿ ಗಿಡ ಹನುಮಂತರಾಯ ತಗೋತಾರೆ ನಂಗೆ ಒಂದು ತಿಂಗಳು ಮೊದಲೇ ಹೇಳಿದ್ರೆ ಇನ್ನೊಂದಿಷ್ಟು ತುಳಸಿ ಗಿಡ ಬೆಳೆಸ್ಬಿಟ್ಟು ಹನುಮಂತರಾಯ ನೋಡಿ ಎಲ್ಲ ಆವಿರ್ಭೂತವಾಗಿಬಿಟ್ಟಿದೆ, ಇಲ್ಲೇ ತಗೊಂಡ್ಬಿಡಿ ಎಂಬುದಾಗಿ. ಇಲ್ಲ ಆಗದೆ ಇದ್ರೆ ತುಳಸಿ ಗಿಡ ಎಲ್ಲ ತೆಗೆದು ಈರುಳ್ಳಿ ಗಿಡ ಹಾಕ್ಬಿಟ್ಟು ಹನುಮಂತರಾಯ ತಗೋಬೇಡಿ, ಬರೀ ಈರುಳ್ಳಿ ಗಿಡ ಇದೆ ಅಂತ ಹೇಳ್ಬೋದು. ಇದ್ಯಾವುದು ಗಮಕವಲ್ಲ. ಮಹಾನದಿಗಳ ತೀರ ಎಲ್ಲಿ ತನಕ ಬರುತ್ತೆ? ತೀರ ಅಂದ್ರೆ ಏನರ್ಥ? ನಾನು ವ್ಯಾಖ್ಯಾನ ಮಾಡಲ್ಲ. ಸಮುದ್ರದ ತೀರದಲ್ಲಿ ಒಂದು ಪಟ್ಟಣವಿದೆ, ಸಮುದ್ರದ ತೀರದಲ್ಲಿ ಅರ್ಥ ಇದನ್ನು ಒಂದು ಬಜಾರ್ ಇದೆ, ಸಮುದ್ರದ ತೀರದಲ್ಲಿ ಅಂಗಡಿಗಳು ಇದೆ, ಸಮುದ್ರದ ತೀರದಲ್ಲಿ ವಾಹನಗಳು ನಿಂತಿದೆ, ಸಮುದ್ರದ ತೀರದಲ್ಲಿ ತೆಂಗಿನ ಮರಗಳಿವೆ, ಸಮುದ್ರದ ತೀರದಲ್ಲಿ ಜನರು ಕುಳಿತಿದ್ದಾರೆ, ಸಮುದ್ರದ ತೀರದಲ್ಲಿ ದೋಣಿಗಳು ಇವೆ. ತೀರ ಶಬ್ದಕ್ಕೆ ಏನು ಬೇಕಾದ್ರೆ ಅರ್ಥ ಮಾಡ. ಅರ್ಥ ಆಯ್ತಾ? ಇಂಥ ಅತ್ಯದ್ಭುತವಾದಂಥ ಸಾಹಿತ್ಯ ನಮ್ಮ ಸಾಹಿತ್ಯ. ಆದ್ರಿಂದ ಈ ಕ್ಷೇತ್ರಗಳ ವಿವರಣೆ ಎಂಬತಕ್ಕಂಥದ್ದನ್ನ ಒಂದೇ ಮಾತಲ್ಲಿ ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಮ್ಮ ದೇಶಂ ದೇವ ನಿರ್ಮಿತಂ ಪುಣ್ಯಭೂಮಿ ಪ್ರಚಕ್ಷತೆ. ಇಂಡಿಯಾ ದೇಶದ ಗೂಗಲ್ ಫಿಲಂ ತೆಗೆದ್ರೆ ಒಂದೊಂದು ಇಂಚು ಕೂಡ ಕ್ಷೇತ್ರ, ಯಾರ್ಯಾರು ಕ್ಷೇತ್ರ ಇಲ್ಲ ಅಂತ ಕೆಲವು ಕಾಲಕ್ಕೆ ಪ್ರಕಟವಾಗುತ್ತೆ. ಹಂಪೆ ಒಂದು ಕಾಲದಲ್ಲಿ 16 ಜನ ಅಪೋಕ್ಷಿ ಜ್ಞಾನಿಗಳಿದ್ದ ಜಾಗ ಇವತ್ತು ಹಾಳು ಹಂಪೆ ಅಂತ ಕರೀತಾ ಇದ್ದಾರೆ. ಅರ್ಥ ಆಯ್ತಾ? ಹಾಗೆ ಯಾವುದೋ ಕ್ಷೇತ್ರ ಸಾಮಾನ್ಯ ಭೂಮಿಯಂತೆ ಕಾಣುತ್ತೆ, ಆದರೆ ಪ್ರಕಟತ್ವದ ಅವಕಾಶವನ್ನ ಭಗವಂತ ಕೊಟ್ಟಾಗ ಇಂಥ ಕ್ಷೇತ್ರಗಳಾಗಿ ನಿರ್ಮಾಣವಾಗ್ತದೆ. ಆದ್ದರಿಂದ ಅದೃಷ್ಟ ಭೇದ ಅಂತ ಇದನ್ನು ಕರೀತೇವೆ. ಅದು ಪದಾರ್ಥದಲ್ಲೂ ಉಂಟು, ಕ್ಷೇತ್ರದಲ್ಲೂ ಉಂಟು. ಅರ್ಥ ಆಯ್ತಾ? ನಮ್ಮ ಗುರುಗಳು ಮೈಸೂರಲ್ಲಿ ವಾಸ ಮಾಡತಕ್ಕಂಥದ್ದು ಲೀಸ್ ಕೊಟ್ಟಂತ ಜಾಗ. ಆ ಜಾಗ ನೋಡಿ ನಾನು ಆಸ ಮಾಡ್ತಿದ್ದೆ ನಮ್ಮ ಗುರುಗಳಿಗೆ, ಸ್ವಾಮಿ ಇಲ್ಲೊಂದು ಗೌರ್ಮೆಂಟ್ ಎಲ್ಲಿ ಇತ್ತು, ಇದು ಅಗ್ರಹಾರಕ್ಕೆ ಸೇರಿದ್ದ ಜಾಗ, ಈ ಅಗ್ರಹಾರದಲ್ಲಿ ಯಾರ್ಯಾರು ಬಹಿಷ್ಠೆ ಆಗ್ತಾರೋ ಅವರೆಲ್ಲ ಈ ನಲ್ಲಿ ಹತ್ರ ಬಂದು ಊಟ ಮಾಡಿಕೊಂಡು ನೀರು ಕುಡ್ಕೊಂಡು ಇಲ್ಲೇ ಇದ್ದು ಸ್ನಾನ ಮಾಡ್ಕೊಂಡು ಹೋಗ್ತಿದ್ರು, ಈ ಜಾಗ ನಿಮಗೆ ಕೊಟ್ಟಿದಾರಲ್ಲ ಅಂದ. ಅರ್ಥ ಆಯ್ತಾ? ಇವತ್ತು ಆ ಜಾಗದಲ್ಲಿ ರಾಯರು ಕೂತಿದ್ದಾರೆ ನೋಡೋ, ಈ ಮೈಸೂರಲ್ಲಿ ನಮ್ಮ ಮಠನ. ಅರ್ಥ ಆಯ್ತಾ? ಹೆಸರು ಬೆಳೆ ತಿಂದ ರಾಯರು, ಪಂಚಭಕ್ಷ ಪರಮಾನ ತಿಂದ ರಾಯರಲ್ಲ ಅಲ್ಲಿರೋದು. ನನ್ನ ತಲೆಯವರೆಗೂ ನಾನು ಹೆಸರು ಬೆಳೆ ತಿಂತೇನೆ, ರಾಯರಿಗೆ ಹೆಸರು ಬೆಳೆ ತಿನ್ನಿಸ್ತೀನಿ. ನಿನ್ನ ಕಾಲಕ್ಕೆ ಅರ್ಥ ಆಯ್ತೇನೋ, ಯಾರಂಬೇಕಾದ್ರೆ ಕರ್ಕೊಂಡ್ಬಂದು ಬಂಗಾರದ ಕಲ್ತು ಹಾಕು, ನನ್ನ ಕಾಲಕ್ಕೆ ಬೇಡ ಅಂದ. ಇದನ್ನು ಇವತ್ತು ಅಲ್ಲ ಹಾಗೆ ಇದೆ. ಯಾಕೆ ಅಂದರೆ ಕ್ಷೇತ್ರಗಳು ಅದೃಷ್ಟ ರೂಪದಿಂದ ಆ ಕ್ಷೇತ್ರತ್ವದ ಮೂಮೂರ್ತಿಯಾಗಿ ಯಾರ ಮುಖಾಂತರವಾಗಿ ಪ್ರಕಟವಾಗಿ ಮುಂದೆ ಅದರ ಕೀರ್ತಿ ಎಂಬತಕ್ಕಂಥದ್ದನ್ನ ಯಾರು ಕೊಡಬೇಕು ಗೊತ್ತಿಲ್ಲ. ಮುಂದೆ ಗೊತ್ತಾದಾಗ ಅನ್ಕೋತೇವೆ. ಆದ್ದರಿಂದ ಇದು ಒಂದು ಇವತ್ತು ಪುರಂದರ ಆಶ್ರಮ ಎಂಬುದಾಗಿ ಪ್ರಸನ್ನ ಶ್ರೀನಿವಾಸ. ಶ್ರೀನಿವಾಸ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಕೃಷ್ಣನಿಂದ ಹೊರಟ ರೂಪ 5, ಒಂದು ಶ್ರೀನಿವಾಸ, ಒಂದು ಪುರಿ ಜಗನ್ನಾಥ ಅಂದ್ರೆ ವಿಠಲ ಅಂತ ಅರ್ಥ. ಯಾವುದು? ಹಂಪೆಯ ವಿಠಲ ಅಥವಾ ಪಂಡರಾಪುರದ ವಿಠಲ. ವಿಠಲ ರೂಪ ಪುರಿ ಜಗನ್ನಾಥ, ವೆಂಕಟೇಶ, ವರದರಾಜ, ಕೇಶವ ಎಂಬತಕ್ಕಂಥ 5 ರೂಪಗಳು ಕೃಷ್ಣ ರೂಪದಿಂದ ಹೊರಟಂತದ್ದು. ಯಾವ ರೂಪದಿಂದಲೂ ಇನ್ನೊಂದು ರೂಪ ಹೊರಟಿಲ್ಲ, ಕೃಷ್ಣ ರೂಪದಿಂದ ಮಾತ್ರ ರೂಪಗಳು ಹೊರಟಿದೆ. ಅತೇವ ಕಲೌ ಕೃಷ್ಣಂ ಸಾಂಗೋಪಾಂಗಂ ಅಂತ ಶ್ರೀಮದಾಚಾರ್ಯರು ಕೃಷ್ಣರೂಪದ ವೈಶಿಷ್ಟ್ಯತೆಯನ್ನ ಹೇಳ್ತಕ್ಕಂಥವರಾಗಿದ್ದಾರೆ. ಅಂತ ಕೃಷ್ಣನೇ ವೆಂಕಪ್ಪ, ಅಂತ ವೆಂಕಪ್ಪ ಇಲ್ಲಿ ಸನ್ನಿಧಾನಕ್ಕೆ ಬಂದಿದ್ದಾನೆ. ನಾನು ನಿನ್ನೆ ಅವರು ಹೇಳಿದಂತೆ ನನ್ನ ಕಣ್ಣಿಗೆ ಬೀಳಿಸ್ತಾ ಆ ದೃಶ್ಯವನ್ನ, ಸ್ವಾಮಿಗಳು ಅರಿವಿದ್ದು ಮಾಡಿದ್ರು ಅರಿವಿಂದ ಮಾಡಿದ್ರು ನಾನು ಕೇಳಕ್ ಹೋಗಲ್ಲ. ಅರಿವಿದ್ದು ಮಾಡೋದರಲ್ಲಿ ಫಲ ಇರೋದಿಲ್ಲ, ಅರಿವಿದ್ದು ಮಾಡೋ ಸಾಧನೆಗಳೇ ಬೇರೆ, ಅರಿವಿಲ್ಲದೆ ದೈವದತ್ತವಾಗಿ ನಡೆದ ಘಟನೆಗಳೇ ಬೇರೆ. ಅರಿವಿಲ್ಲದೆ ನಡೆಯುವ ಘಟನೆಗಳು ಸಾರ್ವತ್ರಿಕವಾದ ಉಪಯೋಗವಾಗ್ತವೆ, ಅರಿವಿದ್ದ ಘಟನೆಗಳು ವ್ಯಕ್ತಿಗತವಾಗ್ತವೆ. ಅರಿವಿದ್ದ ಘಟನೆ ಅರ್ಥ ಆಯ್ತಾ? ದೇವರು ನಾನು ಮುಸರೆ ಕೈಲಿ ಮುಡ್ತಾ ಇದ್ದೀನೋ, ಎಂಗಲ್ ಕೈಲಿ ಮುಡ್ತಾ ಇದ್ದೀನೋ ಅನ್ನೋದು ವೈಯಕ್ತಿಕವಾದ ಅರಿವಿದ್ದ ಘಟನೆ, ದೃಷ್ಟಾಂತ ಅಲ್ವಾ? ನಮಗೆ ಅರಿವಿಲ್ಲದೆ ನಡೀತಕ್ಕಂಥದ್ದು ಸಾರ್ವತ್ರಿಕವಾಗಿ ಯಾವುದೋ ಒಂದು ನಡೆಯೋದಕ್ಕೋಸ್ಕರ ಇರ್ತದೆ. ಹಾಗೆ ಮೂಲರಾಮದೇವರ ಪೂಜೆಯನ್ನ ಉದ್ಘಾಟನೆಯ ದಿವಸ, ಪ್ರತಿಷ್ಠಾಪನೆಯ ದಿವಸ ಮಾಡ್ತಾ ನಮ್ಮ ಶ್ರೀಗಳವರು ಅದು ಅಭ್ಯಾಸ ಬಲವೋ ಅಥವಾ ರಾಘವೇಂದ್ರ ಸ್ವಾಮಿಗಳ ಪ್ರೇರಣೆಯೋ ನಂಗೆ ಗೊತ್ತಿಲ್ಲ. ಯಾಕೆಂದ್ರೆ ಎಲ್ಲಿ ಆರಾಧನೆ ಮಾಡುವಾಗ ಮೂಲರಾಮದೇವರನ್ನ ತಗೊಂಡು ಹೋದರೂ ಕೂಡ ಆ ಬೃಂದಾವನದಲ್ಲಿ ಗತರಾಗಿರ್ತಕ್ಕಂಥ ಮಹನೀಯರು ಅರ್ಚನೆ ಮಾಡಿರ್ತಕ್ಕಂಥ ಮೂರ್ತಿ ಇದು.
ಅನ್ನ ಅವರ ಮೂರ್ತಿ ಅವರ ಅರ್ಚನೆ ಮಾಡಿದಕ್ಕಾನೆ ಈಗಿನ ಪೀಠಾಧಿಪತಿಗಳಿಗೆ ಬಂದಿರೋದು. ಅದಕ್ಕೋಸ್ಕರ ಅವರಿಂದ ಅರ್ಚಲ್ಪಟ್ಟ ಮೂರ್ತಿಯನ್ನು ಅವರಿಗೆ ತೋರಿಸ್ತಕ್ಕಂತಹದ್ದು ಸಂಪ್ರದಾಯ. ಸ್ವಾಮಿ, ನೀವು ಕೊಟ್ಟದ್ದು ಈ ಭಾಗ್ಯವನ್ನ ನೀವು ಪೂಜೆ ಮಾಡಿದ್ದು ಇಂಥ ಚತುರ್ಮುಖಿಯ ಚತುರ ಯುಗ ಅರ್ಚಕವಾಗಿರ್ತಕ್ಕಂತಹ ಈ ಸ್ವತಃ ರಾಮದೇವರು ಪೂಜೆ ಮಾಡಿರ್ತಕ್ಕಂತಹ ಮೂರ್ತಿಯನ್ನ ನಿಮಗೆ ಅರ್ಪಿಸಿ ಮತ್ತೆ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ ಎಂಬತಕ್ಕಂಥ ಅನುಸಂಧಾನದಿಂದ ಬೃಂದಾವನಗಳಿಗೆ ತೋರಿಸ್ತಕ್ಕಂಥ ಸಂಪ್ರದಾಯ ನಮ್ಮ ವ್ಯಾಸರಾಯ ಮಠ ರಾಯರ ಮಠದಲ್ಲಿ ಬಂದಿದೆ. ಬೇರೆ ಕಡೆ ನಮ್ಗೆ ಗೊತ್ತಿಲ್ಲ, ಬಂದಿರ್ಬೋದು, ಸಂತೋಷ ಇಲ್ಲ ಅಂತ ನಾನು ಹೇಳಕ್ ಕೊಡ್ತಿಲ್ಲ. ನಾನು ಈ ಎರಡು ಮಠದಲ್ಲಿ ವಿಶೇಷವಾಗಿ ನೋಡಿದ್ದೇನೆ. ಅದರಿಂದ ನಮ್ಮ ಪಯೋನಿಧಿಗಳು ಈ ಅರ್ಥವನ್ನು ನನಗೆ ಹೇಳಿದರು, ಅದಕ್ಕೋಸ್ಕರ ತೋರಿಸ್ತಾ ಇದ್ದಾರೆ. ಅದರ ಅಭ್ಯಾಸವು ಅಥವಾ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನ ಪ್ರತಿಷ್ಠಾಪನೆ ಆಗಿದೆ. ಆದ್ದರಿಂದ ಆ ರಾಯರೇನೆ ಪ್ರೇರಣೆ ಮಾಡಿ ಪೂಜೆ ಆದ ತಕ್ಷಣದಲ್ಲಿ ಯಾವಾಗಲೂ ತಾವು ನೋಡಿಕೊಳ್ಳುವಂತಹ ಈ ರಾಮದೇವರ ಪ್ರತಿಮೆಯನ್ನ ನಮ್ಮ ಶ್ರೀನಿವಾಸ ದೇವರಿಗೆ ತೋರಿಸಿದ್ರು. ನೋಡಿದೆ, ನಿಜವಾಗಲೂ ಸಂತೋಷವಾಯಿತು. ಪಕ್ಕದಲ್ಲೇ ಕೂತಿದ್ರು ಹನುಮಂತರಾಯರು, ಸ್ವಾಮಿ ನಮ್ಮ ಇಷ್ಟಾರ್ಥಗಳು ಯಾವ ಉದ್ದೇಶದಿಂದ ಮಾಡಿದ್ದೀರೋ ಅದಕ್ಕೆ ಶಕ್ತಾಪಾತ ಅಂತ ಕರೀತಾರೆ. ರೇ ಪಾತ್ ರೇಗ ಶಕ್ತಿ ಇದೆಯಾ ಅಂತ ಕೇಳ್ಬೇಡಿ. ಅಥವಾ ಒಂದ್ ಸೊಳ್ಳೆ ಬತ್ತಿ ಹಚ್ಚಿಡ್ತೀವಿ, ಆ ಹೊಗೆಗ ಶಕ್ತಿ ಇದೆಯಾ ಅಂತ ಕೇಳಿದ್ರೆ ಮನೆ ಸೊಳ್ಳೆಗಳೆಲ್ಲ ಮಲ್ಕೊಂಡ್ಬಿಡುತ್ತೆ ಹಾಗೇನೆ ಅಲ್ವೇ. ಅದೇ ಆಚಾರನ್ ಕೂರಿಸ್ಬಿಟ್ಟು ಮೆಣಸಿನ್ಕಾಯಿ ಘಾತ ಹಾಕ್ಬಿಟ್ರೆ ಆಚಾರ ಓಡು ಅಲ್ಲಿಂದ ಆಗಿದೆ ಅಂತ. ಹೊಗೆಗೇನ್ ಶಕ್ತಿ ಇದೆ ಅಂತ ಕೇಳ್ಬೇಡಿ, ಹಾಗೆ ಮಗ್ಗ ಮಲಗಿಸ್ಬಿಡ್ತಾನೆ ಕಳ್ಳರುಗಳು. ಹೊಗೆ ಹಾಕಿ ನಿಮ್ಮ ಒಡೆಗಳನ್ನ ಹೊತ್ಕೊಂಡು ಹೋಗೋದು ಅರ್ಥ ಆಯ್ತೇನು. ಹೊಗೆಲೇನಿದೆ ಅಂತ ಕೇಳ್ಬೇಡಿ. ಚಿಲುಕುರುಳಿ ಒಳಗೊಬ್ಬ ಬರೆದಿದ್ದ, ಒಂದು ಸೊಳ್ಳೆ ಇರುವೆಯನ್ನ ಮದುವೆ ಮಾಡ್ಕೊಂತಂತೆ. ಮದುವೆ ಮಾಡ್ಕೊಂಡ್ಮೇಲೆ ಮೊದಲನೇ ದಿನ ಫಸ್ಟ್ ನೈಟ್ ಬಿಟ್ರಂತೆ. ಸೊಳ್ಳೆ ಆಚೆ ಕೂತಿತ್ತಂತೆ. ಆ ಇರುವೆ ಕೇಳ್ತಂತೆ ಹೆಣ್ಣು, ಈ ಗಂಡು ಸೊಳ್ಳೆನ ಯಾಕೆ ಆಚೆ ಕೂತಿದಿ ಅಂತ. ಅವರ ಅಜ್ಜಿ ಅವನ್ ಸೊಳ್ಳೆ ಬತ್ತಿ ಹಚ್ಚಿಸಿದಾನೆ ಬರೋದಿಲ್ಲ ಅಂದ್ರಂತೆ. ತಮಾಷೆ ಅಂದ್ರೆ ಒಂದು ಸೊಳ್ಳೆ ಬಾಯಿನಲ್ಲಿ ಸೊಳ್ಳೆಗಾಗಿ ಹಚ್ಚಿರ್ತಕ್ಕಂತ ಒಂದು ಹೊಗೆ ಸೊಳ್ಳೆ ಒಳಗೆ ಹೋಗಕ್ಕಾಗಲ್ಲ ಅನ್ನೋ ರಿಯಾಕ್ಷನ್ ಇದೆ. ಮೂಲ ರಾಮದೇವರೊಳಗಿರ್ತಕ್ಕಂಥ ತೇಜೋಮಯವಾದ ರೇ, ಅದಕ್ಕೆ ಬೆಲೆ ಇಲ್ಲೇನೋ. ಅದಕ್ಕೋಸ್ಕರ ನಮ್ಮಲ್ಲಿ ಎರಡು ಮೂರ್ತಿಗಳಿವೆ, ಒಂದು ಲೋಹದ ಮೂರ್ತಿ, ಒಂದು ಕಲ್ಲಿನ ಮೂರ್ತಿ, ಮೂರನೇದು ವಿಲಕ್ಷಣ ಮನೋಮೂರ್ತಿ ಅಂತ ಮೂರು ತರ ಮೂರ್ತಿಗಳು. ಲೋಹದ ಮೂರ್ತಿ ಲೋಹದ ದೃಶ್ಯತೆ ಹರಿಹಿ, ಯಾವುದು ಮೂಲರಾಮ ಅದಾಯ್ತಾ. ಶಿಲಾವತ್ ದೃಶ್ಯತೆ ಹರಿಹಿ, ಯಾವುದು ನಮ್ಮ ತಿಮ್ಮಪ್ಪ ಅದಾಯ್ತಾ. ಮನೋಮಯ ಮೂರ್ತಿ ಅವರವರ ಮಾನಸಿಕವಾದಂತಹ ಉಪಾಸನೆಯ ಮೂರ್ತಿಗಳು. ಆದ್ದರಿಂದ ಇಂತಹ ಲೋಹದಲ್ಲಿರ್ತಕ್ಕಂತಹ ತೇಜೋಮಯವಾದಂತಹ ರೂಪ ಅದು ಇಡೀ ಬ್ರಹ್ಮಾಂಡವನ್ನ ಪಸರಿಸಿರುತ್ತೆ. ಅದಕ್ಕೆ ಪುರಂದ್ರದಾಸರು ದೇವರು ನಮ್ಮ ಮಾಡ್ತಾರೆ ವೇದವ್ಯಾಸದವರ ಮೇಲೆ. ವೇದವ್ಯಾಸ ವಿಶ್ವವ್ಯಾಪಕ ಛೇದ ಭೇದಾದಿ ಅಂತ್ಯರಹಿತ ಭರೆ ಘಟಘಟ ವ್ಯಾಪಕ ಜ್ಞಾನ ಪ್ರಕಾಶ. ವೇದವ್ಯಾಸರಿಂದ ಹೊರಟಂತ ಪ್ರಕಾಶ ಆಚಾರ ನೋಡ್ತಾ ಇದ್ದಾರಂತೆ. ಬ್ರಹ್ಮಾಂಡವೆಲ್ಲ ಹೊಂಗಿರಣಗಳಿಂದ ವ್ಯಾಪಿಸಿದೆಯಂತೆ ವೇದವ್ಯಾಸದೇವರ ಕಿರಣ. ಅಂತ ಕಿರಣ ಸ್ವರೂಪಿ ನಮ್ಮ ರಾಮ. ಆ ರಾಮವನ್ನು ತೋರಿಸಿದರೆ ಶ್ರೀನಿವಾಸ ದೇವರ ಒಳಗೆ ಪ್ರತಿಷ್ಠಾಪನೆಯ ದಿವಸ ಅರ್ಥೈತೇನು, ಆ ರೇ ಒಳಗೆ ಪ್ರವೇಶ ನಡೆದಿರ್ತಕ್ಕಂತಹದ್ದು ಅಗತ್ಯ ಘಟನಾ ಪ್ರತೀಯತಿ ಮಾಯಾ ಅಂತೀವಲ್ಲ, ಅದು ಭಗವಂತನಿಗೆ ಸಂಬಂಧಪಟ್ಟಂತು. ಅದನ್ನ ಅಂತ ಒಂದು ವಿಶಿಷ್ಟವಾದ ಈ ಕ್ಷೇತ್ರದಲ್ಲಿ ಪ್ರಥಮತಃ ಈ ಉದ್ಘಾಟನೆ ಎಂಬತಕ್ಕಂತಹದ್ದು ಜ್ಞಾನಸತ್ರ ಪ್ರಾರಂಭವಾಗತಕ್ಕಂತಹದ್ದಾಗಿದೆ. ಈ ಜ್ಞಾನಸತ್ರ ಇಮ್ಮಡಿ ಮುಮ್ಮಡಿ ಕ್ರಮಡಿಯಾಗಿ ಅದು ಅಭಿವೃದ್ಧಿ ಎಂಬತಕ್ಕಂತಹದ್ದನ್ನು ಹೊಂದಿ ಅನೇಕ ಜೀವರಿಗಳಿಗೆ ಸಾಧನ ಕೇಂದ್ರವಾಗತಕ್ಕಂತಹದ್ದಾಗಿ ಎಂಬುದಾಗಿ. ನಾನು ಬ್ರಾಹ್ಮಣನೂ ಆಗಿದ್ದೇನೆ, ಬರೀ ಬ್ರಾಹ್ಮಣ ಅಲ್ಲ. ಎಷ್ಟೋ ಜನ ಹೇಳ್ತಾರೆ ವೇದ ಓದ್ರೆ ಏನ್ ಪ್ರಯೋಜನ ಅಂತ. ಅಂತರ್ ಬಾಯಿಗೆ ಬಂದ್ರೆ ಮಾತ್ರ ಸ್ವಾಮಿ ಸತ್ಯ ಮಾಡೋದು, ನಿನ್ನ ಉಪ್ಪಿಟ್ಟು ಕಾಫಿ ಬಾಯಿಗಲ್ಲ ಅರ್ಥ ಆಯ್ತು. ನಂಗೂ ಕೋಪ ಬರುತ್ತೆ ಅಲ್ಲ, ವೇದಾಧ್ಯಯನ ಮಾಡಿದ್ರು ಮೂರ್ಖಾಸನ ಪ್ರಯೋಜನ ಕೊಡಲ್ಲ ಅಂದ್ರೆ ತಾವು ಮಾಡಿಲ್ಲ, ಮಾಡೋರಿಗೂ ಗುಣಗಾನ ಇಲ್ಲ, ತಾವು ಅನುದಾನ ಮಾಡಲ್ಲ, ಅನುದಾನ ಮಾಡೋ ಮನೇನೂ ತೋರಿಸಲ್ಲ, ಪ್ರತ್ಯುತ ಕಲ್ಲಾಕಿದ್ರೆ. ನಾವು ಬರೀ ಬ್ರಾಹ್ಮಣ ಅಲ್ಲ, ಮೈಸೂರು ಸಂಸ್ಕೃತ ಕಾಲೇಜಲ್ಲಿ ನಮ್ಮ ಗುರುಗಳು ವೇದ ಅಧ್ಯಯನ ಮಾಡ್ಕೊಂಡ್ಮೇಲೆ ನಮ್ಮ ಶಾಸ್ತ್ರಪಾಠ ಹೇಳಿರೋದು. ಎಂಟಷ್ಟರ ಋಗ್ವೇದವನ್ನು ನಾನು ಪಾರಾಯಣ ಮಾಡೋದು ಅರ್ಥ ಇದೇನೋ, ಋಗ್ವೇದ ಅದ್ವೈತ ವಿದ್ವಾಂಸನಾಗಿ ನಾನು ಬಂದಿದ್ದೇನೆ. ಆದ್ರಿಂದ ವೇದ ಓದಿದ್ದೇನೆ, ಆದ್ದರಿಂದ ವಿಪ್ರತ್ವ ಎಂಬತಕ್ಕಂಥದ್ದು ಇದೇ ಅಂತ ನನಗೆ ಅಭಿಮಾನ. ವೇದವನೋದದ ವಿಪ್ರತ ಅನೇಕೆ. ಆದ್ರಿಂದ ಅಂತ ವೇದ ರೂಪಿಯಾದಂಥ ಭಗವಂತ ನಮ್ಮ ನಾಲಿಗೆಯಲ್ಲಿ ನಿಂತು ನಾವಂದಿರತಕ್ಕಂಥ ನಮ್ಮ ವಿಜಯರಾಯ ಹೇಳಲ್ವ, ಆನಂದಾನ ಕಂದ ಒಲಿಯಲು ಏನಂದದ್ದೇ ವೇದ ವೃಂದ, ವೇದಾಧ್ಯಯನ ಮಾಡಿದವರು ಅಂದದ್ದು ಸತ್ಯ ಮಾಡೋದಿಲ್ವ? ಅಂದ ವಚನವ ಮನಕ್ಕೆ ತಂದು ಕೊಡುವನು. ಇದು ನಮ್ಮ ವಿಜಯರಾಯರ ಶಕ್ತಿ. ಅದನ್ನ ನಮ್ಮ ವಿಪ್ರನಾಗಿ ವೇದಾಧ್ಯಯನವನ್ನು ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಹೇ ಮೂಲರಾಮ, ಇದು ಸಾಧನ ಕೇಂದ್ರದ ಸಾರ್ಥಕತೆ ಎಂಬತಕ್ಕಂಥದ್ದನ್ನ ಆಗಲಿ, ಆ ಯಶಸ್ಸು ಎಂಬತಕ್ಕಂಥದ್ದು ನಾಲ್ಕು ದಿಕ್ಕುಗಳಲ್ಲಿ ಹರಡಲಿ, ಅಂತಹ ಒಂದು ಅಧಿಷ್ಠಾನದಿಂದ ಇಂಥ ಅತ್ಯುತ್ತಮ ಕಾರ್ಯ ನಡೆಯಲಿ ಎಂಬತಕ್ಕಂಥ ಪ್ರಾರ್ಥನೆಯನ್ನ ನಾನು ಭಗವಂತನಲ್ಲಿ ಮಾಡಿ ಈ ಇಂಥ ಅವಕಾಶವನ್ನ ಕೊಟ್ಟಿರತಕ್ಕಂಥ ಅಧ್ಯಾತ್ಮ ಬಂಧುಗಳಾದ ನಮ್ಮ ಹನುಮಂತರಾಯರಿಗೆ ಧನ್ಯವಾದಗಳನ್ನ ಸಮರ್ಪಣೆ ಎಂಬತಕ್ಕಂಥದ್ದನ್ನ ಮಾಡ್ತಾ, ಇನ್ನು ನಮ್ಮಲ್ಲಿ ಕನಕದಾಸರನ್ನು ದೇವರನ್ನು ಮಾಡಿದ್ದಾರೆ. ತಿರುಕನೊಬ್ಬ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಇಂತ ನಾವು ತಿರುಕರು ಊರೂರು ಅಲ್ಕೊಂಡು ಪ್ರವಚನ ಮಾಡಿ ಮಾಡಿ ಸಂಸಾರ ಮಾಡ್ಕೋಬೇಕು. ಈ ಗಿರಿನೂ ಹಾಗೆಯೇ ಸಾಕೋಬೇಕಲ್ವಾ? ಅದನ್ನ ಈ ಊರು ಮುಗಿತು, ಇನ್ನು ಮುಂದಿನ ಊರಿಗೆ ಹೋಗಿ ಅದೇ ಇನ್ನು ಬಳ್ಳಾರಿ ಮತ್ತೊಂದು ಬೆಂಗಳೂರು ಮೈಸೂರು ಅಂತ ತಿರುಗ ಮುಂದಿನ ಊರುಗಳಿಗೆ ಹೊರಡ್ತಾ ಇದ್ದೀನಿ. ವಿಷ್ಣು ಭಕ್ತರುಗಳೆಲ್ಲ ಆಶೀರ್ವಾದ ಮಾಡಿ ಆನಂದದಿಂದ ಈ ಹರಿನಾಮದ ಅರಗಿಣಿಯ ಒಂದು ಚಿಂತನೆ ಸಂರಕ್ಷಣೆ ಅದರ ಗುಣಮಹಾತ್ಮಗಳನ್ನ ಯಥಾಮತಿ ಯಥಾಯುಗ್ರವಾಗಿ ನೀವೆಲ್ಲರೂ ಮಾಡಿ ಭಗವಂತನ ಅನುಗ್ರಹಿತ ಪಾತ್ರರಾಗಿ ಎಂಬುದಾಗಿ ಹೇಳ್ತಾ ಈ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣ
ಕಾವೇರಿ ಕುಂಡೆಯವರು ಮಜ ಮಾಡ್ತಾ ಇದ್ದೀವಿ ಆ ವಿಚಾರವನ್ನ ಹೇಳಿದರು. ಒಮ್ಮೆ ಇಡೀ ಅಖಿಲ ಭಾರತ ವಿಕಾಸ ಸಮ್ಮೇಳನಕ್ಕೆ ನಮ್ಮ ವಿಶ್ವಸಂಸ್ಥೆ ಅವರು ಒಂದೊಂದು ಮಾತು ಜ್ಞಾಪಕ ಬರ್ತಾ ಇರುತ್ತೆ. ಪ್ರೀತಿ ನಮಗೆ ಅವ್ರು ಬಂದಾಗ ಒಂದು ಮಾತು ಹೇಳಿದ್ರು, ಕಾವೇರಿ ತಲಕಾವೇರಿಯಲ್ಲಿ ಹುಟ್ಟುವಂತ ಕಡೆ ನಾವು ನೋಡಿದ್ರೆ ಸಣ್ಣದಾಗಿ ಹುಟ್ಟುತ್ತಂತೆ, ಆದ್ರೆ ಹರಿಬೇಕಾದ್ರೆ ಎಲ್ಲಾ ಕಡೆಯಲ್ಲಿ ಹರ್ಕೊಂಡು ಹೋಗುತ್ತಂತೆ. ಅದಕ್ಕೆ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ತಮಿಳುನಾಡು ಅಂತ ಏನಿಲ್ಲಪ್ಪ, ಹುಟ್ಟೋದು ಮಾತ್ರ ಸಣ್ಣಕ್ಕೆ ಹರಿಯೋದ್ ಹಾಗೆ ಹರಿಯುತ್ತೆ ಅಂತ. ಹಾಗೆ ಹಿಂದೆ 77 ಆ ಇಸ್ವಿ ಒಳಗೆ ನಡೆದಂತಹ ಪ್ರಾರಂಭ ಆಗಿರ್ತಕ್ಕಂಥ ಸಣ್ಣದಾಗಿ ಪ್ರಾರಂಭ ಆದ ಪುರಂದರದಾಸರ ಆರಾಧನೆ ನಮ್ಮ ಗುರುಗೋವಿಂದದಾಸರು ಮಾಡಿದ್ದು ಇವತ್ತು ವಿಸ್ತಾರವಾಗಿ ಹರಿತ ಕಾವೇರಿಯಿಂದ ತುಂಗಾ ಕೊಂಡು ಬಂದು ಇಲ್ಲಿ ಸಹ ಒಂದು ಕೇಂದ್ರ ಆಗಿರ್ತಕ್ಕಂಥದ್ದು ಆಗಿ ರಾಯಚೂರು ಜಿಲ್ಲಾ ಹರಿದಾಸರ ಕ್ಷೇತ್ರ. ಆದ್ರಿಂದ ಇಲ್ಲಿ ನಮ್ಮ ವಿಜಯರಾಯರ ಪರಂಪರೆಯಲ್ಲಿ ನಾವು ಬಂದಿದ್ದೇವೆ. ಆದ್ರಿಂದ ಹತ್ರ ನಾವು ಬರೋಣ ಅಂತ ಚಿತ್ರಗಿರಿಗೆ ಸಮೀಪವಾಗಿರ್ತಕ್ಕಂಥ ಕ್ಷೇತ್ರ.